ಇವತ್ ನಾವು ಶ್ರೀಮದ್ ಭಾಗವತ ಕಂದ 1 ಅಧ್ಯಾಯ 13 ಧೃತರಾಷ್ಟ್ರನ ಗೃಹತ್ಯಾಗ ಶ್ಲೋಕ ಕ್ರಮಾಂಕ 43 ಇತ್ತು. ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗ ವಿಗಮಾಗೇ ವಿಹ ಇಚ್ಛಯಾ ಕ್ರೀಡಿತುಃ ಖ್ಯಾತಾಂ ತಥೈ ದೇಶೇಚ್ಛಯಾ ನೃಣಾಂ. ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗ ವಿಗಮಾವಿಹ ಇಚ್ಛಯಾ ಕ್ರೀಡಿತು ಸ್ಯಾತಾಂ ತಥೈ ವೇಷೇಚ್ಛಯಾ ನೃಣಾಂ. ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗ ವಿಗಮಾವಿಹ ಇಚ್ಛಯಾ ಕ್ರೀಡಿತು ಶಾತಾಂ ತಥೈ ವೇಷೇಚ್ಛಯಾ ನೃಣಾಂ. ಕ್ರೀಡಾ ಉಪಕರಣ ಆಟಿಕೆಗಳ ಸಂಯೋಗ ಕೊಡುವಿಕೆ ವಿಗಮೋ ಅಗಲಿಕೆಯು ಇಹ ಈ ಜಗತ್ತಿನಲ್ಲಿ ಇಚ್ಛೆಯ ಸಂಕಲ್ಪದಿಂದ ಕ್ರೀಡಿತು ಆಡುವವನ ಖ್ಯಾತಾಂ ಸಂಭವಿಸುತ್ತವೋ ತಥಾ ಹಾಗೆಯೇ ಏವ ನಿಶ್ಚಯವಾಗಿಯೂ ಈಶ ಪರಮಪ್ರಭುವಿನ ಇಚ್ಛೆಯ ಸಂಕಲ್ಪದಿಂದ ನೃಣಾಂ ಮಾನವರ ಅನುವಾದ ಮತ್ತು ಭಾವಾರ್ಥಶೀಲ ಪ್ರೋಪಾದರಿಂದ ಆಟಗಾರನು ತನ್ನ ಮಧುರ ಇಚ್ಛೆಗೆ ಅನುಗುಣವಾಗಿ ಆಟಿಕೆಗಳನ್ನು ಜೋಡಿಸುತ್ತಾನೆ ಮತ್ತು ಬೇರ್ಪಡಿಸುತ್ತಾನೆ. ಅಂತೆಯೇ ಭಗವಂತನ ಪರಮೇಚ್ಛೆ ಮನುಷ್ಯರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಬೇರ್ಪಡಿಸುತ್ತದೆ. ಭಾವಾರ್ಥ, ನಾವು ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾದಿದೆ. ಅದೇನೆಂದರೆ, ನಾವು ನೆಲೆ ನಿಂತ ಈ ನಿರ್ದಿಷ್ಟ ಸ್ಥಾನವು ನಮ್ಮದೇ ಪೂರ್ವಕರ್ಮಗಳ ರೂಪದಲ್ಲಿ ಪರಮೇಚ್ಛೆ ಕಲ್ಪಿಸಿದ ಏರ್ಪಾಡಾಗಿದೆ. ಸರ್ವಶ್ರೇಷ್ಠ ಭಗವಂತನು ಅಂತರ್ಯಾಮಿ ಪರಮಾತ್ಮನಾಗಿ ಎಲ್ಲ ಜೀವಿಗಳ ಹೃದಯದಲ್ಲಿ ಇರುತ್ತಾನೆ. ಭಗವದ್ಗೀತೆಯು ಇದನ್ನು ಹೇಳಿದೆ. ಆದ್ದರಿಂದ ನಮ್ಮ ಜೀವಿತದ ಎಲ್ಲ ಹಂತಗಳಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ಆತ ತಿಳಿದಿರುತ್ತಾನೆ. ನಮ್ಮನ್ನು ಯಾವುದೋ ನಿರ್ದಿಷ್ಟ ಸ್ಥಾನದಲ್ಲಿ ಇಡುವುದರ ಮೂಲಕ ನಮ್ಮ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳನ್ನು ಕರುಣಿಸುತ್ತಾನೆ. ಶ್ರೀಮಂತನು ಬಾಯಿಯಲ್ಲಿ ಬೆಳ್ಳಿಯ ಚಮಚವನ್ನಿಟ್ಟುಕೊಂಡು ಹುಟ್ಟಿದ ಮಗನನ್ನು ಪಡೆಯುತ್ತಾನೆ. ಶ್ರೀಮಂತನ ಮಗನಾಗಿ ಹುಟ್ಟಿದ ಆ ಮಗು ಅಂತಹ ಸ್ಥಾನಕ್ಕೆ ಅರ್ಹವಾಗಿರುತ್ತದೆ. ಆದ್ದರಿಂದ ಭಗವಂತನ ಇಚ್ಛೆಯಿಂದ ಅವನು ಎಲ್ಲಿ ಸ್ಥಾನ ಅಲ್ಲಿ ಸ್ಥಾನ ಪಡೆಯುತ್ತಾನೆ. ಆ ಮಗು ಆ ಸ್ಥಾನದಿಂದ ಚ್ಯುತನಾಗಬೇಕಾದಾಗ ಬೇಕಾದ ನಿರ್ದಿಷ್ಟ ಗಳಿಗೆಯಲ್ಲಿ ಅಂತಹ ಹಿತವಾದ ಆ ಮಗು ಆ ಸ್ಥಾನದಿಂದ ಆ ಹಿತವಾದ ಸಂಬಂಧದಿಂದ ಬೇರ್ಪಡಿಸುವುದು ಮಗುವಾಗಲಿ ತಂದೆಗಾಗಲಿ ಇಷ್ಟವಿರುವುದಿಲ್ಲ. ಇದ್ದರೂ ಭಗವಂತನ ಇಚ್ಛೆ ಅದನ್ನು ನಡೆಸಿ ಬಿಡುತ್ತದೆ. ಅಂತಹುದೇ ಘಟನೆ ಬಡವನ ವಿಷಯದಲ್ಲೂ ಸಂಭವಿಸುತ್ತದೆ. ಇಚ್ಛೆ ಸಂಭವಿಸುತ್ತದೆ. ಬಲ್ಲಿದನಾಗಲಿ ಬಡವನಾಗಲಿ ಜೀವಿಗಳ ಒಡನಾಟದ ಮೇಲೆ ಇಲ್ಲವೇ ಅಗಲಿಕೆಯ ಮೇಲೆ ಯಾವ ನಿಯಂತ್ರಣವೂ ಹೊಂದಿಲ್ಲ. ಆಟಗಾರ ಮತ್ತು ಅವನ ಆಟಿಕೆಗಳ ನಿದರ್ಶನವನ್ನು ತಪ್ಪಾಗಿ ಭಾವಿಸಬಾರದು. ಭಗವಂತನು ನಮ್ಮ ಕ್ರಿಯೆಗಳಿಗೆ ಪ್ರತಿಕ್ರಿಯಾತ್ಮಕ ಫಲವನ್ನು ಕರುಣಿಸಲು ಬದ್ಧನಾಗಿರುವುದರಿಂದ ಆಟಗಾರನ ನಿದರ್ಶನ ಇಲ್ಲಿ ಸರಿಹೊಂದುವುದಿಲ್ಲವೆಂದು ವಾದ ಮಾಡಬಹುದು. ಆದರೆ ಅದು ಹಾಗಲ್ಲ. ಭಗವಂತನೇ ಪರಮೇಶ್ವರನಾಗಿದ್ದಾನೆ. ಅವನು ಯಾವ ನಿಯಮಗಳಿಂದಲೂ ಬದ್ಧನಾಗಿಲ್ಲ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದರಲ್ಲಿ ಹೇಳ್ತಾರೆ, ನಮ್ಮೆಲ್ಲ ಚಟುವಟಿಕೆಗಳಿಗೆ ನಮ್ಮ ಪೂರ್ವ ಕರ್ಮದ ಫಲ ಮತ್ತೆ ಭಗವಂತನ ಇಚ್ಛೆಯಿಂದ ಅದು ಕೊಡಲಾಗುತ್ತದೆ. ಈಗ ಒಬ್ಬ ಮಗು ಶ್ರೀಮಂತನ ಮನೆಯಲ್ಲಿ ಒಬ್ಬ ಮಗು ಹುಟ್ಟಿರ್ತಾನೆ, ಅವನು ಬಂಗಾರ ಚಮಚ ಎಲ್ಲಾ ಸೌಕರ್ಯಗಳ ಜೊತೆಗೆ ಜನ್ಮ ಆಗಿರ್ತಾನೆ, ಮತ್ತೆ ನಮ್ಮ ಬಡವರ ಮನೆಯಲ್ಲಿ ಹುಟ್ಟಿರ್ತಾನೆ. ಹೌದಾ? ಇಲ್ಲಿ ಒಂದು ವಾದ ಹೇಳ್ತಾರೆ, ಭಗವಂತ ಬದ್ಧನಾಗಿಲ್ಲ, ಅವನು ಕೊಡಲೇಬೇಕಂತಲ್ಲ, ಅವನು ಜಬರ್ದಸ್ತಿ ಕೊಡಲೇಬೇಕಂತಲ್ಲ, ಭಗವಂತನಿಗೆ ಸ್ವ ಇಚ್ಛೆ ಇದೆ ಅಂತ ಇಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಕರ್ಮದ ನಿಯಮ ಹೀಗಿದೆ, ಅವನ ಕರ್ಮದ ಫಲವನ್ನೇ ಅವನಿಗೆ ಕರುಣಿಸಲಾಗುತ್ತದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ಭಗವಂತನ ಇಚ್ಛೆಯಿಂದ ಅಂತಹ ಫಲಾತ್ಮಕ ಕ್ರಿಯೆಗಳಲ್ಲಿ ಬದಲಾವಣೆಗಳು ಆಗುತ್ತವೆ. ಭಗವಂತ ಇಚ್ಛೆ ಮಾಡಿದ್ರೆ ಅದು ಸಾಮಾನ್ಯವಾಗಿ ಏನಕ್ಕೆ ಪ್ರತಿಕ್ರಿಯೆ ಇದೆ ಅದು ಬದಲಾಗಬಹುದು. ಆದರೆ ಈ ಬದಲಾವಣೆ ಭಗವಂತನ ಇಚ್ಛೆಯಿಂದ ಮಾತ್ರವೇ ಕಾರ್ಯರೂಪಕ್ಕೆ ಬರಬಹುದು, ಬೇರೆ ಯಾವುದರಿಂದಲೂ ಅಲ್ಲ. ಆದ್ದರಿಂದ ಈ ಶ್ಲೋಕದಲ್ಲಿ ಉಕ್ತವಾದ ಆಟಗಾರನ ನಿದರ್ಶನ ತುಂಬಾ ಸರಿಯಾಗಿದೆ. ಪರಮೇಚ್ಛೆಯು ಭಗವಂತನು ಬಯಸಿದ ಏನೆಲ್ಲವನ್ನೂ ಮಾಡಲು ಸಂಪೂರ್ಣ ಸ್ವತಂತ್ರವಾಗಿದೆ. ಅವನು ಸಕಲ ಪರಿಪೂರ್ಣನಾದ್ದರಿಂದ ಅವನು ಯಾವುದೇ ಕ್ರಿಯೆಗಳಲ್ಲಾಗಲಿ ಪ್ರತಿಕ್ರಿಯೆಗಳಲ್ಲಾಗಲಿ ದೋಷ ಇರುವುದಿಲ್ಲ. ಭಗವಂತನ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ, ಅದಕ್ಕೋಸ್ಕರ ಅವನು ಯಾವುದೇ ನಿರ್ಧಾರ ಮಾಡಲಿ ಅದರಲ್ಲಿ ದೋಷ ಇರಲ್ಲ ಭಗವಂತನ ನಿರ್ಧಾರದಲ್ಲಿ. ಈ ಫಲಾತ್ಮಕ ಕ್ರಿಯೆಗಳ ಬದಲಾವಣೆಗಳು ಶುದ್ಧ ಭಕ್ತನಿಗೆ ಸಂಬಂಧಿಸಿದಾಗ ಅವು ವಿಶೇಷವಾಗಿ ಭಗವಂತನಿಂದಲೇ ನಡೆಯುತ್ತವೆ. ಯಾವ ಸಂಕೋಚವಿಲ್ಲದೆ ಭಗವಂತನಿಗೆ ಶರಣಾಗದ ಶುದ್ಧ ಭಕ್ತನನ್ನು ಅವನೇ ಪಾಪಗಳ ಎಲ್ಲ ಬಗೆಯ ಪ್ರತಿಕ್ರಿಯೆಗಳಿಂದ ಕಾಪಾಡುತ್ತಾನೆ, ಅದರ ಬಗ್ಗೆ ಯಾವ ಸಂದೇಹವೂ ಇಲ್ಲ ಎಂದು ಭಗವದ್ಗೀತೆ 9:30 ಶ್ಲೋಕ ಭರವಸೆ ಇತ್ತಿದೆ. ಭಗವಂತನಿಂದ ಬದಲಾವಣೆಗೊಂಡ ಪ್ರತಿಕ್ರಿಯೆಗಳ ನೂರಾರು ನಿದರ್ಶನಗಳು ಜಗತ್ತಿನ ಇತಿಹಾಸದಲ್ಲಿದೆ, ನೂರಾರು ಉದಾಹರಣೆಗಳಿದೆ. ಹೆಂಗೆ ಭಗವಂತನ ಕೃಪೆಯಿಂದ ಒಬ್ಬ ಎಂತ ಪಾಪಿಯಾದ್ರು ಅವನ ಕರ್ಮನ್ನ ಮೀರಿ ಭಗವಂತನ ರಕ್ಷಣೆ ಮಾಡಿದ್ದು. ಕರ್ಮದ ನಂತರ ಅವನು ಬೇರೆ ಆಗ್ಬೇಕಿತ್ತು, ಪಾಪ ತುಂಬಾ ಕಷ್ಟಪಡಬೇಕಿತ್ತು, ಅದನ್ನು ದಾಟಿಸಿ ಭಗವಂತ ವಿಶೇಷ ಕೃಪೆ ಮಾಡಿದ್ದಾನೆ. ಇತಿಹಾಸದಲ್ಲಿ ಇದೇ ಕಥೆಗಳು. ಪೂರ್ವ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಭಗವಂತ ಬದಲಾಯಿಸಬಲ್ಲನಾದರೆ ಅವನು ಯಾವ ಕ್ರಿಯೆಯಿಂದಲೂ ಅಥವಾ ತನ್ನ ಕೃತ್ಯಗಳ ಪ್ರತಿಕ್ರಿಯೆಗಳಿಂದಲೂ ಬದ್ಧನಾಗಿರುವುದಿಲ್ಲ. ಭಗವಂತನು ಪರಿಪೂರ್ಣನಾಗಿದ್ದಾನೆ ಮತ್ತು ಎಲ್ಲ ನಿಯಮಗಳನ್ನು ಮೀರಿದ ಅಲೌಕಿಕನಾಗಿದ್ದಾನೆ. ಓಂ ಅಧ್ಯಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರಲ್ಲಿ ನಿಲ್ಲಿಸಲು ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪರಿಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿಗೆ ನಾನು ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಯದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಯಾವಾಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರು ಯುದ್ಧ ಸೋತ ಮೇಲೆ ಧೃತರಾಷ್ಟ್ರ ಏನೆಲ್ಲ ಪ್ರಯತ್ನ ಮಾಡಿದ, ಪಾಂಡವರನ್ನ ಸೋಲಿಸಿ ತನ್ನ ಮಕ್ಕಳು ರಾಜರಾಗಬೇಕಂತ ಏನೆಲ್ಲ ಪ್ರಯತ್ನ ಮಾಡಿದ. ಹೌದಾ? ಆ ಪ್ರಯತ್ನ ಮಾಡಿದ ಮೇಲೆ ಸೋತರು ಕೊನೆಗೂ. ಯಾಕಂದ್ರೆ ಎಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಜಯ ಇರುತ್ತೆ ಭಗವಂತನಿಗೆ, ಭಗವಂತನ ಜೊತೆಗೆ. ಹೌದಾ? ಅದಕ್ಕೋಸ್ಕರ ಭಗವಂತ ಬರೋದೇ ಉದ್ದೇಶಕ್ಕೋಸ್ಕರ. ಪರಿತ್ರಾಣಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹೀಗೆ ಹೀಗೆ. ಹೌದಾ? ಸೊ ಎಲ್ಲ ದುಷ್ಟರನ್ನ ನಾಶ ಮಾಡಲಿಕ್ಕೆ ಭಗವಂತ ಬರ್ತಾನೆ. ಸೊ ಭಗವಂತ ಅದು ಅವನ ಇಚ್ಛಾನುಸಾರವಾಗಿ ಎಲ್ಲ ದುಷ್ಟ ರಾಜರನ್ನ, ಎಲ್ಲ ಭೂಮಿಯ ಮೇಲೆ ಭಾರವಾಗಿರೋ ಎಲ್ಲ ದುಷ್ಟ ರಾಜರನ್ನ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಒಂದು ಜಾಗದಲ್ಲಿ ಸೇರಿಸಿದ. ಅದಕ್ಕೆ ವಿದುರ ಮತ್ತು ಉದ್ಧವನ ತಂದೆ ಸಂವಾದ ಬರುತ್ತೆ ಮೂರನೇ ಸ್ಕಂದದಲ್ಲಿ. ಆವಾಗ ಒಂದು ಪ್ರಶ್ನೆ ಬರುತ್ತೆ. ಆವಾಗ ವಿದುರ ಕೇಳ್ತಾರೆ, ಎಲ್ಲ ಈಗ ಇದರಲ್ಲಿ ಅರಮನೆಯಲ್ಲಿ ಯಾವಾಗ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಯ್ತು ಅವಾಗ ಎಲ್ಲರನ್ನ ಅವಾಗಲೇ ಹಾಕೊಳ್ಳಿಲ್ಲ, ಎಲ್ಲ ತುಂಬಾ ಪಾಪ ಮಾಡಿದಾರಲ್ಲ ಅವರು, ತುಂಬಾ ಕೋಪ, ಯಾವಾಗಲೂ ಕೋಪ ಬರುತ್ತೆ. ಅದಕ್ಕೆ ಆಕ್ಚುಲಿ ದ್ರೌಪದಿ ಒಂದು ಹೆಸರು ಕೃಷ್ಣ, ಕೃಷ್ಣ ತಂಗಿ, ಅವರು ತಂಗಿ ಅಂತ ಕೃಷ್ಣ ಅವ್ರನ್ನ ಇದು ಮಾಡ್ತಿದ್ದ, ಪ್ರೀತಿ ಮಾಡ್ತಿದ್ದ ತಂಗಿಯ ರೂಪದಲ್ಲಿ. ಹಾಗಿದಾಗ ಅವನು ತುಂಬಾ ಕೋಪ ಬಂದಿತ್ತು, ಕೃಷ್ಣನ ಕೋಪ ಬಂದಿತ್ತು, ಭೀಮಸೇನ ಕೋಪ, ಎಲ್ಲರೂ ಕೋಪ ಬಂದಿತ್ತು. ಆವಾಗಲೇ ಎಲ್ಲರನ್ನ ಅವಾಗ ಮುಗಿಸೋದಿತ್ತು ಕೃಷ್ಣ, ಒಂದು ಸುದರ್ಶನ ಬಿಟ್ಟು ಎಲ್ಲರೂ ಅವಾಗಲೇ ಸತ್ತೋಗಿರೋರು. ಅವಾಗಲೇ ಹಾಕೊಳ್ಳಿಲ್ಲ ಅಂತ ಉದ್ರ ಪ್ರಶ್ನೆ ಮಾಡ್ತಾರೆ ಉದ್ಧವನಿಗೆ. ಆ ಉದ್ಧವ ಹೇಳ್ತಾರೆ, ಉದ್ದೇಶ ಏನಂದ್ರೆ ಈಗ ಒಂದೊಂದು ಜಾಗದಲ್ಲಿ ಇಡೀ ಪೃಥ್ವಿ ಮೇಲೆ ಎಲ್ಲ ಕಡೆ ರಾಕ್ಷಸರು ಸೇರಿದ್ರು, ಇಲ್ಲಿ ಜನ ಇಲ್ಲಿ ಜನ ಇಲ್ಲಿ ಜನ ಜನಸಂದ ಒಂದ್ ಕಡೆ ಇದ್ದ, ಬೇರೆ ಬೇರೆ ಜನ ಬೇರೆ ಬೇರೆ ಕಡೆ ಇದ್ರು. ಸೊ ಒಬ್ಬೊಬ್ಬನ ಹುಡುಗರೆ ಇನ್ಸ್ಟಾಲ್ಮೆಂಟ್ ಎಲ್ಲ ಆಗುತ್ತೆ, ಸುಮ್ಮನೆ ಅದು ಟೈಮ್ ಪಾಸ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಕೃಷ್ಣ ಏನ್ ಪ್ಲಾನ್ ಮಾಡಿದ, ಎಲ್ಲರನ್ನ ಒಂದ್ ಜಾಗದಲ್ಲಿ ಸೇರಿಸಿ ಒಂದೇ ಇಟ್ಟಿಗೆ ಸಮಾನ ಮಾಡೋದು, ಸಮಾಪ್ತ ಮಾಡೋದು ಆತರ. ಯಾಕಂದ್ರೆ ಕೃಷ್ಣ ದೃಷ್ಟಿಕೋನ ಮೇಲಿನ ದೃಷ್ಟಿಕೋನ ನೋಡ್ತಾನೆ. ಹೌದಾ? ಪಕ್ಷಿ ನೋಟದಿಂದ ನೋಡ್ತಾನೆ ಕೃಷ್ಣ ಪ್ರತಿಯೊಂದನ್ನು. ಅದಕ್ಕೆ ಎಲ್ಲ ಅಸುರಿ ರಾಜರನ್ನ ಒಂದು ಜಾಗದಲ್ಲಿ ಸೇರಿಸಿ ಕಲಿಯುಗದ ಕುರುಕ್ಷೇತ್ರದಲ್ಲಿ ಒಂದೇಟಿಗೆ ಸಮಾಪ್ತ ಮಾಡಿದೆ ಹಾಗೆ. ಅದೇ ತರ ಕುರುಕ್ಷೇತ್ರ ಯುದ್ಧರಂಗದಲ್ಲಿ 64 crore ಸೈನಿಕರು ಸೇರಿದ್ರು, 64 crore. ಎಲ್ಲರೂ 5-6 ಜನ ಬಿಟ್ಟು ಬಾಕಿ ಎಲ್ಲರೂ 7 ಬಿಟ್ಟು ಬಾಕಿ ಎಲ್ಲರೂ ತೀರೋದ್ರು ಆ ಯುದ್ಧದಲ್ಲಿ, ಎಲ್ಲ ಅನೇಕ ಜನ. ಹೌದಾ? ಅದು ತೀರೋದ್ಮೇಲೆ ಧೃತರಾಷ್ಟ್ರನಿಗೆ ಬೇರೆ ಉಪಾಯ ಇಲ್ಲ, ಯಾಕಂದ್ರೆ ಅವನು ಅರಮನೆಯಲ್ಲಿ ಇರಬೇಕು. ಅರಮನೆ ಇರಬೇಕಾದ್ರೆ ಇವಾಗ ರಾಜ್ಯ ಯಾರಿಗೋಯ್ತು? ರಾಜ್ಯದ ಆಡಳಿತ ಯುಧಿಷ್ಠರನಿಗೋದು, ಪಾಂಡವರಿಗೆ. ಯುಧಿಷ್ಠರ ಮಹಾರಾಜ ರಾಜ. ಹೌದಾ? ರಾಜ ಆದ್ರೂ ಕೂಡ ಧೃತರಾಷ್ಟ್ರ ಆ ಮನೆಯಲ್ಲಿದ್ದ, ಅರಮನೆಯಲ್ಲಿ ಇದ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇದ್ದ. ಆವಾಗ ಅವನಿಗೆ ಆಹಾರಕ್ಕೆ ಮತ್ತೆ ಎಲ್ಲ ಅವಶ್ಯಕತೆ ಯಾರು ದೊರಕಿಸಿದ್ರು? ಯುಧಿಷ್ಠರ ಮಹಾರಾಜ ದೊರಕಿಸಿದ್ರು. ಅವಾಗ ಇದರ ಹೇಳ್ತಾರೆ, ಹಿಂದಿನ ನೀವು ಶ್ಲೋಕದಲ್ಲಿ ಓದಿರ್ಬೋದು, ನೀವು ನಾಯಿ ತರ ಇದೀಯ ಅಂತ ಹೇಳ್ತಾರೆ. ಈಗ ಭೀಮಸೇನ ಹಾಕಿಬಿಟ್ಟದ್ದು. ಆಕ್ಚುಲಿ ಒಂದ್ ಮಾತಂದ್ರೆ ಎಲ್ಲ 100 ಜನ ಕೌರವರನ್ನು ಕೊಂಡಿದ್ದಾರೆ, ಒಬ್ಬನೇ ಒಬ್ಬ ವ್ಯಕ್ತಿ ಕೊಂಡಿದ್ರು, ಭೀಮಸೇನೆ ಕೊಂದಿದ್ರು, ಬಾಕಿಯವ್ರು ಕೊಲ್ಲಿಲ್ಲ. ಅದಕ್ಕೆ ಯಾವಾಗ ದ್ರೌಪದಿಯ ವಸ್ತ್ರಾಪರಣ ಅವರು ಅವಮಾನ ಆಗುತ್ತೆ ಅವಾಗ ಭೀಮ 3 ಶಪಥ ಮಾಡ್ತಾನೆ, 3 ತುಂಬಾ ಗರ್ಜನೆ ಮಾಡ್ತಾನೆ ಸಭೆಯಲ್ಲಿ 3 ಶಪಥ. ಒಂದು, ನಾನು ದುಶ್ಯಾಸನ ಎದೆ ಸಿಡಿತೇನಂತ, ಯಾಕಂದ್ರೆ ದುಶ್ಯಾಸನ ದ್ರೌಪದಿಯ ಸೇರಿ. ಮತ್ತೆ ದುರ್ಯೋಧನ ತೊಡೆ, ಎಡ ತೊಡೆಯನ್ನ ನಾನು ಮುರಿದೇನಂತ, ಒಂದ್ ತೊಡೆ ಮುರಿದೇನಂತ. ಎಡ ತೊಡೆಯನ್ನ ಯಾಕೊಂಡು ಮುರಿತಾರೆ? ಅವರನ್ನ ತೊಡೆ ತೋರಿಸ್ತಾನ, ಒಂದು ಬಟ್ಟೆ ವಸ್ತ್ರ ತೆಗೆದು ತೊಡೆ ತೋರಿಸ್ತಾನೆ, ಇಲ್ಲಿ ಬಂದು ಕುತ್ಕೊ ಅಂತ, ಕುತ್ಕೊಂಬ ಅಂತ. ದ್ರೌಪದಿ ಕರೀತಾನೆ ಆಹ್ವಾನ ಮಾಡ್ತಾನೆ, ತನ್ನ ತೊಡೆ ಮೇಲೆ ಕುತ್ಕೊಂಬ ಅಂತ. ಅದಕ್ಕೆ ಎಡ ತೊಡೆನೆ ಅಂತ, ಯಾಕಂದ್ರೆ ಆಚಾರ್ಯ ಕಮೆಂಟ್ರಿ ಮಾಡ್ತಾರೆ. ಎಡ ತೊಡೆ ಬಲ ತೊಡೆ ಇರೋದು ಮಗಳಿಗೆ ಪುತ್ರಿಗೆ, ಎಡ ತೊಡೆ ಇರೋದು ಹೆಂಡತಿಗೆ. ಈಗ ನೋಡಿ ಲಕ್ಷ್ಮೀ ನರಸಿಂಹ ಅಥವಾ ಲಕ್ಷ್ಮೀನಾರಾಯಣ, ಲಕ್ಷ್ಮಿ ಯಾವಾಗಲೂ ಬಲ ತೊಡೆ ಮೇಲೆ ಕುತ್ಕೊಳ್ಳಲ್ಲ. ಅದಕ್ಕೆ ಈಗ ಶಾಂತನು ಮಹಾರಾಜನ ತಂದೆ ಗಂಗಾದೇವಿ ಮೊದಲು ಶಾಂತನು ಮಹಾರಾಜನ ತಂದೆ ಹತ್ರ ಬರ್ತಾರೆ. ತಂದ ತಕ್ಷಣ ಒಬ್ಬ ವರನ್ ನೋಡ್ತಾ ಇರ್ತಾರೆ ಮದುವೆ ಆಗ್ಲಿಕ್ಕೆ. ಬಂದ ತಕ್ಷಣ ಶಾಂತನು ಮಹಾರಾಜನ ತಂದೆ ಅವ್ರು ಕೂತಿರ್ತಾರೆ ವನದಲ್ಲಿ. ಅವ್ರು ಬಂದ ತಕ್ಷಣ ಗಂಗಾದೇವಿ ಅವನ ತೊಡೆ ಮೇಲೆ ಕೂತ್ಬಿಡ್ತಾರೆ, ಬಲಗಡೆ ತೊಡೆ ಮೇಲೆ, ನನಗೆ ನಿನ್ ಮದುವೆ ಆಗುವಂತ. ಅವಾಗ ಹೇಳ್ತಾರೆ, ನೀನ್ ತಪ್ಪು ಮಾಡಿಯಾ, ನಾನು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಟೆ, ಅದಕ್ಕೆ ನನಗೆ ಮದುವೆ ಆಗ್ಲಿಕ್ಕೆ ಆಗಲ್ಲ ಅಂತ. ನಿಂದ ಬೈ ಡಿಫಾಲ್ಟ್ ನನ್ನ ಮಗಳಾಗ್ಬಿಡ್ತೀಯ ಆ ಕೂತ್ಕೊಂಡ್ರೆ. ಅದಕ್ಕೆ ತಕ್ಷಣ ನನ್ನ ಮಗನಿಗೆ ನೀನು ಸ್ವೀಕಾರ ಮಾಡ್ತೀನಿ ಅಂತ ಶಾಂತನು ಮಹಾರಾಜನಿಗೆ ಮಗಳಾಗಿ ಸ್ವೀಕಾರ ಮಾಡ್ತಾರೆ. ಹಿಂಗೆ ಅದು ತುಂಬಾ ಫೈನ್ ಇದೆ, ಅದು ಎಟಿಕೆಟ್ಸ್, ಯಾರು ಎಲ್ಲಿ ಕೂತ್ಕೋಬೇಕು ಅನ್ನೋದು ಕೂಡ ಇದೆ. ಇವಾಗ ಹೆಂಡತಿ ಬಲಗಲ್ಲಿ ನಿಂತಿರ್ತಾಳೆ, ಇವನು ಎಡಗಡೆ ನಿಂತಿರ್ತಾನೆ. ಆಕ್ಚುಲಿ ಎಡಗಡೆ ಇರ್ಬೇಕು ಹೆಂಡತಿ, ಅವ್ರು ಇವಾಗ ರಿಸೋರ್ಸ್ ಎಲ್ಲ ಹೋಗಿ ಈ ಕಡೆ ಇರ್ತಾರೆ. ಅಂದ್ರೆ ಶೀಸ್ ದ ಬಾಸ್, ಇವನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದ್ದಾರೆ ಅಂದ್ರೆ ಬಾಸ್ ಏನಾಗೇನಂತ, ಯಾರು ಯಾರಿಗೆ ಬಾಸ್ ಇಂದ ಗೊತ್ತಾಗ್ಬಿಡ ತಕ್ಷಣ ಅಲ್ವಾ. ಸಾಂಪ್ರದಾಯಿಕವಾಗಿ ಶಾಶ್ವತವಾಗಿ ಆಕ್ಚುಲಿ ಅಂದ್ರೆ ಶಾಶ್ವತವಾಗಿ ಹೆಂಡತಿ ಎಡಗಡೆ ಇರ್ಬೇಕು. ನಾವು ತುಳಸಿ ಪ್ರದರ್ಶನ ಮಾಡೋ ಕೂಡ ಏನ್ ಮಾಡ್ತೇವೆ, ತುಳಸಿಯನ್ನ ಎಡೆ ಬಲಕ್ ಇಟ್ಕೊಂಡು ಮಾಡ್ತೇವೆ. ಯಾಕೆ ಬಲಕ್ ಮಾಡ್ತಾ ಹಿಂಗ ತಿರ್ಗ ಮಾಡ್ಬೋದಲ್ಲ, ಕ್ಲಾಕ್ ವೈಸ್ ಮಾಡ್ತಾರೆ, ತಿರ್ಗ ಈ ತರ ಯಾಕೆ ಮಾಡಲ್ಲ? ಯಾಕಂದ್ರೆ ಅದೇ ತರ ಎಲ್ಲ ಗ್ರಹಗಳು ಧ್ರುವ ನಕ್ಷತ್ರನ ಪರಿಕ್ರಮ ಮಾಡ್ತದೆ. ಅದ್ ಹೇಗ್ ಮಾಡ್ತದೆ? ಧ್ರುವ ನಕ್ಷತ್ರ ತನ್ನ ಬಲಕ್ಕಿಟ್ಕೊಂಡು ಪರಿಕ್ರಮ ಮಾಡ್ತದೆ. ಹಿಂಗಿದ್ರೆ ಈ ತರ ಧ್ರುವ ನಕ್ಷತ್ರ ಇಲ್ಲಿದೆ ಅಂದ್ರೆ ಎಲ್ಲೋ ಪರಿಕ್ರಮ ಮಾಡ್ತದೆ. ಅದು ಸಂಸ್ಕಾರ ಏನಂತಂದ್ರೆ, ಯಾರು ನಮ್ಗಿಂತ ಶ್ರೇಷ್ಠರಿದ್ದಾರೆ, ನಮ್ಗಿಂತ ಉನ್ನತರಿದ್ದಾರೆ, ಅವ್ರು ಯಾವಾಗ್ಲೂ ಬಲಕಿರ್ತಾರೆ. ಶ್ರೇಷ್ಠರಿದ್ದವ್ರು ಯಾವಾಗ್ಲೂ ಬಲಕಿರ್ತಾರೆ. ಅದಕ್ಕೆ ನಾವು ತುಳಸಿದೆ ಯಾವ ಕಡೆ ಇರ್ತಾರೆ, ನಮಗೆ ಬಲಕಾಗ್ತಾವಲ್ಲ, ನಾವು ಪರಿಕ್ರಮ ಮಾಡೋದು, ಬಲಕಿಟ್ಕೊಂಡು ನಾವು ಪರಿಕ್ರಮ ಮಾಡೋದು. ಇದು ವೈಷ್ಣವ ಸದಾಚಾರದಲ್ಲಿ ಬರುತ್ತೆ. ನಾವು ತಿರ್ಗಾ ರಿವರ್ಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ, ಅಂದ್ರೆ ನಾವು ಅವ್ರಿಗಿಂತ ಸುಪೀರಿಯರ್ ಅಂತ. ಅದು ಸಂಪ್ರದಾಯ. ಸೊ ಹೀಗೆ ಭೀಮಾಡ್ತಾನೆ, ದುರ್ಯೋಧನ ಎರಡೊಡೆ ನಾನು ಮುರಿತೇನೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಇನ್ನೊಂದು ಮೂರನೇ ಶಪಥ ಹೇಳ್ತಾನೆ, ಇದು ಧೃತರಾಷ್ಟ್ರ 100 ಮಕ್ಕಳನ್ನ ನಾನೇ ಕೊಲ್ತೀನಿ, ನನ್ನ ಕೈಯಾರೆ ಕೊಲ್ತೇನೆ ಅಂತ ಅವನು ಶಪಥ ಮಾಡ್ತಾನೆ 100 ಮಕ್ಕಳನ್ನ. ಅದಕ್ಕೆ ಧೃತರಾಷ್ಟ್ರನಿಗೆ ಭೀಮನ ಕಂಡ ತುಂಬಾ ಭಯ, ಬಾಕಿಯವರೆಲ್ಲರೂ ಪರವಾಗಿಲ್ಲ, ಯಾಕಂದ್ರೆ ನೀವು ಕಂಡೆ. ಸೊ ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ, ಈಗ ಯುಧಿಷ್ಠಿರ ಮಹಾರಾಜ್ ಬೇರೆ ಪಾಂಡವರಿಗೆ ಈ ಕೌರವನ್ನು ಕೊಲ್ಲಿಕ್ಕೆ ಅನೇಕ ಸತಿ ಅವಕಾಶ ಸಿಕ್ಕಿತ್ತು, ಕೊಲ್ಲಿಕ್ಕೆ ಅವ್ರಿಗೆ ಬಾಣ ಬಿಟ್ಟರೆ ಸತ್ತವರು, ಅದು ಆದ್ರೆ ಕೊಲ್ಲಿಕ್ಕೆ ಅವಕಾಶ ಸಿಕ್ಕರು ಕೂಡ ಅವ್ರನ್ನ ಕೊಲ್ಲಿಲ್ಲ. ಅವರು ಬಾಕಿಯವ್ರನ್ನ ಕೊಂದರು, ಭೀಷ್ಮದೇವ ಮತ್ತೆ ದ್ರೋಣಾಚಾರ್ಯ ಅವ್ರನ್ನ ಕೊಂದರು, ಇವ್ರನ್ನ ಕೊಲ್ಲಿಲ್ಲ ಪಾಂಡವರ ಯಾರು ಕೌರವನ್ನು ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ? ಅವನಿಗೆ ಅವಕಾಶ ಕೊಟ್ಟಿಲ್ಲ. ಇವಂತರ ಕ್ರಿಕೆಟ್ ಎಲ್ಲ ಆಡ್ತಾರಲ್ಲ, ಒಬ್ಬರಿಗೆ 8 ವಿಕೆಟ್ ಸಿಕ್ಕರೆ 10 ವಿಕೆಟ್ ಅವನಿಗೆ ಸರ್ತಿ ಆಗಿದಲ್ಲ, ಎಷ್ಟು ಎಲ್ಲ ವಿಕೆಟ್ ಅವನಿಗೆ ಹೋಗಬೇಕಂತ ಬಾಕಿಯವ್ರು ವಿಕೆಟ್ ತಗೊಳಲ್ಲ. ಅವಾಗ ಒಂದು ಉದಾಹರಣೆಗೆ ಅಷ್ಟೇ, ನಾನು ಕ್ರಿಕೆಟ್ ಆಡೋದಂತಲ್ಲ, ಉದಾಹರಣೆ ಅವನಿಗೆ ಚಾನ್ಸ್ ಕೊಡ್ತಾರೆ, ಎಲ್ಲ 10 ವಿಕೆಟ್ ನಿನ್ಗೆ ಹತ್ರ ಆಗಲಿ ಅಂತ ರೆಕಾರ್ಡ್ ಆಗಲಿ ಅಂತ ಆ ತರ ಕೊಡ್ತಾರೆ. ಅದೇ ತರ ಎಲ್ಲ ವಿಕೆಟ್ ಭೀಮನಿಗೆ ಹೋಗ್ಲಿ ಅಂತ, ಭೀಮ ಎಷ್ಟು ವಿಕೆಟ್ ಭೀಮನಿಗೆ 100 ವಿಕೆಟ್ 100 ವಿಕೆಟ್ 100 ವಿಕೆಟ್ ಹಿಂಗೆ. ಸೊ ಈ ತರ ಅಂದ್ರೆ ಉದಾಹರಣೆ ಅಷ್ಟೇ ಹೇಳ್ತಾರೆ. ಎಲ್ಲ ಆದ್ಮೇಲೆ ಆವಾಗ್ಲೇ ಹಾಕೊಳ್ಳಿಲ್ಲ ಅಂತಂದ್ರೆ ಆ ಸಮಯ ಸರಿಯಾದ ಸಮಯ ಬರಬೇಕಿತ್ತು. ಬಂದ ಎಲ್ಲರೂ ಧೃತರಾಷ್ಟ್ರ ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮ ಪಾಲನೆ ಮಾಡ್ತಾರೆ ಅವ್ರಿಗೆ ಭಗವಂತ ರಕ್ಷಣೆ ಮಾಡ್ತಾರೆ. ಯಾರು ಧರ್ಮ ಉಲ್ಲಂಘನೆ ಮಾಡಿ ತನ್ನದೇ ಆದ ಧರ್ಮ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾರೆ ಅವ್ರು ಯಾವಾಗಲೂ ಯಶಸ್ವಿಯಾಗಲ್ಲ, ಅವ್ರಿಗೆ ಪತನ ಆಗಲೇಬೇಕು. ಅದಕ್ಕೆ ಉದಾಹರಣೆ ಧೃತರಾಷ್ಟ್ರ. ಅದಕ್ಕೆ ಧೃತರಾಷ್ಟ್ರನಿಗೆ ಇದಕ್ಕಿಂತ ಮುಂಚೆನೆ ಚೇತಾವಣೆ ಕೊಡಲಾಗಿತ್ತು. ನೀವು ಕತೆ ಕೃಷ್ಣ ಬುಕ್ಕಲ್ಲಿ ಹೋಗಿರ್ಬೋದು, ಕೃಷ್ಣ ಮಥುರೈಗೆ ಬಂದಾಗ ಮಥುರೆಯಿಂದ ಯಾರು ಕಳಿಸ್ತಾರೆ, ಅಕ್ರೂರನ್ನ ಕಳಿಸ್ತಾರೆ, ಹೌದಾ, ಹಸ್ತಿನಾಪುರ ಕಳಿಸ್ತಾರೆ. ಹೋಗುವಲ್ಲಿ ಏನ ಸಮಾಚಾರ ಏನ್ ನಡೆಸ ವಿಚಾರಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಅವಾಗ ಅಕ್ರೂರ ಬರ್ತಾರೆ, ನೋಡ್ತಾರೆ ಎಲ್ಲ, ಎಲ್ಲ ಗೊತ್ತಾಗ್ತಾವ್ ತಕ್ಷಣ. ಒಂದ್ 2 ಸರ್ತಿ ಹಿಂಗ ಆಚೆಜೆ ಹೋದ ತಕ್ಷಣ ಧೃತರಾಷ್ಟ್ರ ಏನೋ ಬೇರೆ ಹಂಚಾಕ್ತಾನೆ, ಪಾಂಡವರಿಗೆ ಮೋಸ ಮಾಡ್ಲಿಕ್ಕೆ ನೋಡ್ತಾ ಇದ್ದಾನೆ. ಅವಾಗ ಹೇಳ್ತಾರ ಅವರು ಬುದ್ಧಿ ಮಾತು ಹೇಳ್ತಾನೆ ಅಕ್ರೂರ್ ಹೇಳ್ತಾರ ಅವ್ರಿಗೆ, ನೀನ್ ಮಾಡಿದ್ರೆ ಸರಿಯಿಲ್ಲ, ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ನೀನು ಇದಕ್ಕೆ ನೀನೇ ಈಗ ಅನಾಹುತಕ್ಕೆ ನೀನು ನೀನೇ ಕಾರಣ ಆಗ್ತೀಯ ಅಂತ ಬುದ್ಧಿ ಮಾತು ಹೇಳ್ತಾರೆ. ಆದ್ರೆ ಧೃತರಾಷ್ಟ್ರ ಕೈಯನ್ನ ಬುದ್ಧಿ ಮಾತು ಬಿಟ್ಟು ಅವನಿಗೆ ಚೇತಾವಣಿ ಕೂಡ ಹೇಳ್ತಾರೆ, ಅದ್ರ ಮುಂದಿನ ಪರಿಣಾಮ ಕೂಡ ಏನಾಗುತ್ತೆ ಅಂತ ಹೇಳ್ಕೊಡ್ತಾರೆ ಅಕ್ರೂರ್ ಹೇಳ್ತಾರೆ. ಅವನಿಗೆ ಒಪ್ಪಲ್ಲ. ಅದೆಲ್ಲಿವ್ರ ಕೊನೆಗೆ ಕೃಷ್ಣ ಸಂಧಾನ ಬಂದ ಕೂಡ ಎಲ್ಲ ವಿರಾಟಿಂದ ಕೃಷ್ಣ ಬರ್ತಾರೆ, ಯಾವುದು ಕೆಲಸ ಆಗಲ್ಲ. ಕೃಷ್ಣ ಬಂದ ಕೊನೆಗೆ ಹೇಳ್ತಾನೆ, 5 ಗ್ರಾಮ ಕೊಟ್ಬಿಡು ಅವ್ರಿಗೆ, ನೀನು ರಾಜ್ಯ ಕೊಡ್ಬಿಡು, 5 ಗ್ರಾಮ ಕೊಟ್ಬಿಡು ಸಾಕು, ಎಲ್ಲ ಕ್ಯಾನ್ಸಲ್ ಮಾಡ್ಬಿಡೋದು ಅಂತ. ಆದ್ರೂ ಕೂಡ ಧೃತರಾಷ್ಟ್ರ ಕೇಳಲ್ಲ. ಅದಕ್ಕೆ ಹೇಳ್ತಾರಲ್ಲ ವಿಪರೀತ ಬುದ್ಧಿ ವಿನಾಶಕಾಲ ವಿಪರೀತ ಬುದ್ಧಿ, ಕೊನೆಗೆ ಅದು ವಿನಾಶಕಾಲ ಬಂದ್ರೆ ಏನು ತಲೆ ಏನು ಹಚ್ಚಲ್ಲ. ಅದಕ್ಕೆ ಧೃತರಾಷ್ಟ್ರ ಆತರ ಗತಿ ಆಯ್ತು, ದುರ್ಯೋಧನ ಧೃತರಾಷ್ಟ್ರ ಹೀಗೆಲ್ಲ ಸತ್ತವರು. ಆಮೇಲೆ ಕೊನೆಗೆ ಧೃತರಾಷ್ಟ್ರ ಅವನ ಮನೆಯಲ್ಲಿ ಇರಬೇಕಾಯ್ತು. ಹೌದಾ, ಇದ್ಮೇಲೂ ಕೂಡ ಇದ್ರೂ ಕೂಡ ಇದು ಲಕ್ಷಣ ಯುಧಿಷ್ಠಿರ ಮಹಾರಾಜರು ವೈಷ್ಣವ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ವೈಷ್ಣವ ಇದ್ದವನು ಭಕ್ತನಿದ್ದವನು ತನ್ನ ವೈರಿಯನ್ನು ಕೂಡ ಅವನಿಗೆ ಅತಿಥಿ ಸತ್ಕಾರ ಅಷ್ಟು ಮರ್ಯಾದೆ ಕೊಡ್ತಾನೆ. ಆಕ್ಚುಲಿ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಈಗ ಧೃತರಾಷ್ಟ್ರ ಪಾಂಡವರನ್ನ ಎಲ್ಲ ತರದಿಂದ ನಾಶ ಮಾಡ್ಲಿಕ್ಕೆ ನೋಡಿದ್ರೆ, ಹಂಗಿದ್ರೆ ಆ ಕಾರಣ ಆ ದ್ವೇಷ ಇಟ್ಕೊಂಡು ಯುಧಿಷ್ಠಿರ ಅವ್ರನ್ನ ಒಳಗೆ ಸೇರಿಸ್ಬಾರ್ದಿತ್ತು, ನನಗೆಲ್ಲ ಮಾಡಿದ್ರು. ಈಗ ಆಗುತ್ತಲ್ಲ ಹೊರಗಡೆ, ಈಗ ತಂದೆ ಏನಾದ್ರು ಅಥವಾ ಚಿಕ್ಕಪ್ಪ ಹೆಚ್ಚುಗಡೆ ಮಾಡಿದ್ರೆ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ ಮನೆಯಿಂದ, ಅವ್ರಿಗೆ ನಷ್ಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದು, ಅವ್ರನ್ನ ಕೊಲ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ, ಅನ್ನ ತಮ್ಮನ್ನೇ ಕೊಂಡು ಬಿಡ್ತಾರೆ. ಆದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅವರಿಗೆ ದೋಷ ಅವರಿಗೆ ಮೋಸ ಮಾಡಿದ್ರು, ಎಷ್ಟೊಂದ್ಸರ್ತಿ ಮೋಸ ಮಾಡಿದ್ರು ಕೂಡ ಅವ್ರನ್ನ ಮತ್ತೆ ಹಾಕೊಂಡು ಕರ್ಕೊಂಡು ಅವ್ರಿಗೆಲ್ಲ ತರದ ಕ್ಷೇಮ ತರ ಚೆನ್ನಾಗಿರ್ಲಿಕ್ಕೆ ಸೌಕರ್ಯಗಳನ್ನ ಕೊಡಿಸಿದ. ಇದು ವೈಷ್ಣವ ಲಕ್ಷಣ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಒಂದು ಹೆಸರೇನು, ಅಜಾತ ಶತ್ರು ಅಂತ ಹೇಳ್ತಾರೆ. ಅಜಾತ ಶತ್ರು ಅವನ ಅಂದ್ರೆ ಅವನಿಗೆ ಶತ್ರುನೇ ಇಲ್ಲ, ಯಾರು ಶತ್ರುವನ್ನು ಕೂಡ ಅವ್ನು ಮಿತ್ರನ ತರ ನೋಡ್ಕೊಂತಾನೆ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಒಬ್ಬ ಶತ್ರು ಕೂಡ ನಮ್ಮ ಮನೆಗೆ ಬಂದ್ರೆ ಅವನಿಗೆ ಹೇಗೆ ಸತಿಥಿ ಸತ್ಕಾರ ಮಾಡ್ಬೇಕಂದ್ರೆ ಅವನನ್ನ ನಾವು ಶತ್ರು ಅಂತ ಅವ್ನು ಮರಿಬೇಕಂತ ಮರ್ತು ಹೋಗ್ಬೇಕಂತ. ಶತ್ರು ಕೂಡ ಅಷ್ಟು ಅತಿಥಿ ಸತ್ಕಾರ ಮಾಡಬೇಕು. ಮೊದಲಿನ ಕಾಲದಲ್ಲಿ ರಾಕ್ಷಸರಲ್ಲಿ ಕೂಡ ಈ ಇದು ಇತ್ತು, ಸಭ್ಯತೆ ಇತ್ತು. ಇವಾಗ ಮನುಷ್ಯರಿಗೂ ಇಲ್ಲ ಆ ಸಭ್ಯತೆ, ರಾಕ್ಷಸರಿಗೆ ಇತ್ತು. ಮೊದಲು ಜರಾಸಂಧ, ಜರಾಸಂಧ ಮತ್ತು ಭೀಮನಿದ್ದೆ ಆಯ್ತು. ಎಷ್ಟು ದಿನ ಆಯ್ತು? 28 ದಿನ ಯುದ್ಧ ಮಾಡಿದ್ರು ಅವರು. 28 ದಿನ ಹಗಲೊತ್ತಲ್ಲಿ ಯುದ್ಧ ಮಾಡಿದ್ರು. ರಾತ್ರಿ ಹೊತ್ತಲ್ಲಿ ಸಾಯಂಕಾಲದಲ್ಲಿ ಭೀಮ ಅರ್ಜುನ ಕೃಷ್ಣ 3 ಜರಾಸಂಧ ಅತಿಥಿಗಳಾಗಿದ್ದರು. ಒಟ್ಟಿಗೆ ಸೇರಿ ಕ್ಷೇಮ ಸಮಾಚಾರ ಮಾತಾಡ್ತಿದ್ರು. ಅವ್ರಿಗೆ ಊಟ ಕೊಟ್ಟು ಹಂಗಿದ್ರೆ ಪಾಯ್ಸನಕ್ಕೆ ಕೊಡ್ಲಿಲ್ಲ ಅವನಿಗೆ, ನನ್ನ ವೈರಿ ಅವನು ಮುಗಿಸ್ಬಿಡೋಣ ಅಂತ. ಇಲ್ಲ, ಅವನಿಗೆ ಪೌಷ್ಟಿಕವಾದ ಆಹಾರ ಕೊಟ್ಟರು, ಪೌಷ್ಟಿಕವಾದ ಆಹಾರ ಕೊಟ್ಟರು. ಮತ್ತೆ ಇವನು ಟಿಪ್ಸ್ ಕೂಡ ಕೊಟ್ಟ ಅವ್ನಿಗೆ, ಹಿಂಗ್ ಮಾಡು ಅಂತ ಫೀಡ್ಬ್ಯಾಕ್ ಫೀಡ್ಬ್ಯಾಕ್. ಯಾಕಂದ್ರೆ ಅವನು ವರಿಷ್ಠ, ಜರಾಸಂಧ ವಯಸ್ಸಲ್ಲಿ ದೊಡ್ಡವನು, ಈ ತರ ಚರ್ಚೆ ಮಾಡ್ತಿದ್ರು ಕ್ಷೇಮ ಸಮಾಚಾರ. ಮತ್ತೆ ಮಾರನೇ ಯುದ್ಧ ಮಾಡೋ ಟೈಮಲ್ಲಿ ಯುದ್ಧ, ಬಾಕಿ ಟೈಮಲ್ಲಿ ಅವನು ಆ ಸೌಹಾರ್ದತೆ ಇತ್ತು ಅವರ ಹತ್ರ. ಇದು ಕ್ಷತ್ರಿಯರ ಲಕ್ಷಣ ಆ ತರ. ಅದನ್ನೇ ಯುಧಿಷ್ಠಿರ ಮಹಾರಾಜ್ ಪಾಲನೆ ಮಾಡಿದ್ರು. ಅದಕ್ಕೆ ಯಾವುದೇ ತರ ದ್ವೇಷ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ಸಂಪೂರ್ಣವಾಗಿ ಮರ್ತೋಯ್ತು. ಹೀಗೆ ಹೀಗಿದ್ರು ಕೂಡ ಅವಾಗ ವಿದುರ ಬಂದು ಧೃತರಾಷ್ಟ್ರನಿಗೆ ಪ್ರಚಾರ ಮಾಡ್ತಾರೆ. ಅದ ಹಿಂದೆ ನೋಡಿದೆ, ಯಾಕೆ ನೀನು ಕೊಳಿತಾ ಇದೀಯಾ, ಬೇಕು ಇಷ್ಟ ಕಂಡ್ಕೊಂಡಿದ್ಯಾ, ಹೌದಾ, ಅವ್ರ ನಾಯಿ ತರ ನೀವು ಕೊಡೋ ನಾಯಿ ತರ ಸ್ವೀಕಾರ ಮಾಡಿದ್ರು ಕೂಡ ಈ ಶರೀರದ ಮೇಲೆ ವ್ಯಾಮೋಹ ಹೋಗ್ತಾ ಇಲ್ಲ ನಂಗೆ. ವ್ಯಾಮೋಹ ನಾನೇ ಶರೀರ, ಇದಕ್ಕೆ ಎಲ್ಲ ಆನಂದವಾಗಿರ್ಬೇಕು ಶರೀರ, ಅರಮನೆಯಲ್ಲಿ ಇರಬೇಕು, ಯಾಕೆ ಇದರಲ್ಲಿ ಆಗ್ತಾ ಇದೆಯಾ, ಇದರಿಂದ ಹೊರಗೆ ಬಾ, ಹೊರಗೆ ಬಂದು ನೀನು ಮೋಕ್ಷ ಕಡೆ ಇದು ಕೆಲಸ ಮಾಡು, ಹೌದಾ, ಈ ಜನ್ಮ ಮೃತ್ಯು ಚಕ್ರದಿಂದ ನೀನು ದಾಟಿ ಭಗವಂತನ ಪ್ರಾಪ್ತಿಯಾಗು, ಈ ತರ ಎಲ್ಲ ಕಠೋರವಾಗಿ ಪ್ರಚಾರ ಮಾಡ್ತಾರೆ. ಅಂದ್ರೆ ಮೃದುವಾಗಿ ಹೇಳಲ್ಲ, ಕೆಲವು ಸರ್ತಿ ಕೆಲವರು ಮೃದುವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಪ್ರಭು ಇದು ಮಾಡಬೇಡಿ, ಪ್ರಭು ಇದು ಮಾಡಬೇಡಿ ಅಂತ ಅರ್ಥ ಆಗಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು, ಗಟ್ಟಿಯಾಗಿ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗಲ್ಲ. ಹಾಗೆ ತುಂಬಾ ಫೋರ್ಸ್ಫುಲ್ ಆಗಿ ಇವರು ಪ್ರಚಾರ ಮಾಡಿದ್ರು. ಒಂಥರ ಸರ್ಜರಿ ತರ ಮಾಡಿದ್ರು, ಪ್ರಾಕ್ಟಿಕಲಿ ಸರ್ಜರಿ ಅಂದ್ರೆ ಪೂರ್ತಿ ಅದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಗಟ್ಟಿಯಾಗಿ ಹೇಳ್ತಾರೆ. ಅದಕ್ಕೆ ಒಂದ್ಸರಿ ಮುಳ್ಳಿಟ್ಟಿರುತ್ತೆ ಕೈಗೆ, ಅದನ್ನ ಪ್ರೀತಿ ಉಪ್ಪು ಬಂದು ಉಪ್ಪಿದ್ರೆ ಹೋಗಲ್ಲ, ಅದು ಅದನ್ನ ತಿವಿದು ನಾವು ಹೊರಗೆ ತರಬೇಕು. ಅಚ್ಚಾದ್ರೆ ನಾವು ಕೂಡ ಕೆಲವರು ಭಕ್ತರು ಒಂದು ಹೇಳ್ತಾರೆ, ಕೆಲವು ಸರ್ತಿ ನಮಗೆ ಪ್ರಚಾರ ಮಾಡ್ತಾರೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು. ನಮಗೆ ಸಾಧುಗಳಂದ್ರೇನು ಮಧುರವಾದ ಮಾತು ಹೇಳ್ಬೇಕು, ನಮಗೆ ನಮಗೆ ಇಷ್ಟ ಆಗುವ ಮಾತು ಹೇಳ್ಬೇಕು. ಆ ನೀವು ಚೆನ್ನಾಗಿದ್ರೆ ಎಲ್ಲರೂ ಒಳ್ಳೆಯವರು ಅಂತ, ಹಾ ಒಳ್ಳೆ ಸಾ ಒಳ್ಳೆ ಸಾಧು ಒಳ್ಳೆ ಪ್ರವಚನ ಮಾಡಿದ್ರು ಅಂತ, ಒಳ್ಳೆ ಒಳ್ಳೆ ಕತೆ ಹೇಳಿದ್ರು, ಒಳ್ಳೆ ಜೋಕ್ಸ್ ಹೇಳಿದ್ರು, ಒಳ್ಳೆ ಅದಕ್ಕೆ ತುಂಬಾ ನಗಿಸಿದ್ರು, ಅವನು ಒಳ್ಳೆ ಪ್ರಚಾರ ಅಂತ. ಹೌದಾ, ಸಾಧು ಹೆಂಗೆ ಸ್ವೀಕಾರ ಮಾಡ್ತಾರೆ ಮೊದಲೇ ಮೊದಲೇ ಬರ್ತಾರೆ, ಸಾಧುಗಳೇ ಬಂದ್ರೆ ತುಂಬಾ ಸಂತೋಷ ಆಯ್ತು, ನಿಮ್ಮಿಂದ ತುಂಬಾ ಆಶೀರ್ವಾದ ಆಯ್ತು, ಈಗ ಆಶೀರ್ವಾದ ಆಯ್ತು, ದಯವಿಟ್ಟು ಹೊರಟುಬಿಡಿ, ನಮ್ಮ ಧಾರಾವಾಹಿ ಪ್ರಾರಂಭ ಆಗೋ ಟೈಮ್ ಆಯ್ತು ಮನೆಯಲ್ಲಿ. ಇದು ಸಾಧುಗಳನ್ನ ಸ್ವೀಕಾರ ಮಾಡೋದಲ್ಲ, ಸಾಧುಗಳು ನಮಗೆ ನಮ್ಮ ಅನುಕೂಲಕ್ಕೆ ಅನುಸಾರ ಸಾಧುಗಳನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಹೌದಾ, ಸಾಧು ಏನ್ ಮಾಡ್ತಾರೆ, ವಿದ್ಯತೆ ಹೃದಯ ಗಂತಿ ಛಿದ್ಯಂತಿ ಸರ್ವ ಸಂಶಯ, ಅಂದ್ರೆ ಛಿದ್ಯತೆ ಎಲ್ಲ ಕಟ್ ಮಾಡ್ತಾರೆ ಅವರು. ಸಾಧು ಅಂದ್ರೆ ಹೂ ಕಟ್ಸ್, ಏನ್ ಕಟ್ ಮಾಡ್ತಾರೆ, ನಮ್ಮ ವ್ಯಾಮೋಹವನ್ನ ಅವರು ತೊರೆದಾಕ್ತಾರೆ. ಅದಕ್ಕೆ ಅದು ಮುಲಾಯಂ ಹಾಕಿದ್ರೆ ಅದು ಗುಪ್ಪು ಬಂತು, ಅದು ಸಾಧುವಲ್ಲ. ಸಾಧು ಇಸ್ ನಾಟ್ ಎ ಪೇಡ್ ಎಂಟರ್ಟೈನರ್, ಅವನು ಕಾಸು ಕೊಟ್ಟು ಅವನು ಇದು ಅಲ್ಲ, ಅವನು ತಮಾಷೆಗಾರ ಅಲ್ಲ, ಅವನು ಕತೆ ಹೇಳಲಿಕ್ಕೆ ಅಲ್ವಾ. ಹಿ ಶುಡ್ ಕಟ್ ದ ನಾಟ್ ಆಫ್ ಎಂಟರ್ಟೈನ್ಮೆಂಟ್. ಅದಕ್ಕೆ ಪ್ರಭುಪಾದರು, ವ್ಯಾಸದೇವರು, ಪ್ರಭುಪಾದರು ನೋಡಿ ಎಲ್ಲ ಕತೆ ಹೇಳಲ್ಲ ಭಾಗವತದಲ್ಲಿ, ಗಟ್ಟಿಯಾಗಿ ಹೇಳ್ತಾರೆ ಮನುಷ್ಯ ಜನ್ಮ ಏನು, ಯಾಕೆ ಉದ್ದೇಶ ಮಾಡಬೇಕು, ಪ್ರತಿಯೊಂದು ಗಟ್ಟಿಯಾಗಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಅವ್ರು ಬಿಟ್ಟು ಹೋಗ್ತಾರೆ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಇದ್ರೂ ಕೂಡ ಮನೆ ಬಿಟ್ಟು ಹೋಗ್ತಾರೆ. ಯಾರಿಗೆ ಹೇಳ್ದಂಗೆ ಹೋದ್ಮೇಲೆ ಮತ್ತೆ ಮಾರನೇ ದಿನ ಯಥಾಪ್ರತಿ ಪ್ರತಿನಿತ್ಯ ಬಂದಂಗೆ ತನ್ನ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪನ ಭೇಟಿಯಾಗ್ಲಿಕ್ಕೆ ಕೊಡ್ತಾನೆ. ಬಂದಾಗ ನೋಡ್ತಾರೆ ಇವರು ಮೂವರಿಲ್ಲ. ಅವ್ರು ಸಂಜೆನೇ ಕೇಳ್ತಾರೆ, ಸಂಜೆ ನೋಡಿದ್ರ ಎಲ್ಲಾದ್ರೂ ಧೃತರಾಷ್ಟ್ರ ಎಲ್ಲಿದಾರೆ ಅಂತ. ಅವರು ಅವನು ಹೇಳ್ತಾರೆ ನನಗೂ ಗೊತ್ತಿಲ್ಲ, ನನಗೂ ಮೋಸ ಮಾಡಿದ್ದಾರೆ, ನನಗೂ ಕೂಡ ಹೇಳ್ದೆ ಹೋಗಿದ್ದಾರೆ. ಅವಾಗ ಯುಧಿಷ್ಠಿರನಿಗೆ ತುಂಬಾ ದುಃಖ ಆಗುತ್ತೆ, ದುಃಖ ಆಗುತ್ತೆ. ನಾನು ಹೇಗೆ ನನ್ನಿಂದ ಅವ್ರು ಬಿಟ್ಟೋದ್ರು, ಅವ್ರನ್ನ ನೋಡ್ಕೊಳ್ಳೋದಾರು ಇವಾಗ. ಅವರು ನನ್ನ ದೊಡ್ಡಪ್ಪ ಕರುಣ, ಹೌದಾ, ಅವನ್ ನನ್ನ ದೊಡ್ಡಮ್ಮ ಅವಳು ಕೂಡ ಕಣ್ಮುಚ್ಕೊಂಡಿದ್ದಾಳೆ, ಹೌದು, ಎಲ್ಲರೂ ವೃದ್ಧರಾಗಿದ್ದಾರೆ ಇಬ್ರು. ಅವ್ರನ್ನ ರಕ್ಷಣೆ ಮಾಡೋದು ಯಾರು, ಅವ್ರಿಗೆ ಆಹಾರ ಕೊಡೋದು ಯಾರು, ಈ ತರ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜ್. ಅವಾಗ ಅಲ್ಲಿ ಯಾರು ಬರ್ತಾರೆ, ನಾರದರು ಬರ್ತಾರೆ. ಸೊ ನಾರದರು ಬಂದು ಹೇಳ್ತಾರೆ ಅವನಿಗೆ ತತ್ವಜ್ಞಾನ ಕೊಡ್ತಾರೆ. ಇದು ಒಂದು ತುಂಬಾ ಅದ್ಭುತವಾದ ಪಾಯಿಂಟ್ ಇದೆ ಅದರಲ್ಲಿ, ಈ ಮಾತಲ್ಲಿ ಒಂದು ಪಾಯಿಂಟ್ ಇದೆ. ಅವ್ರೇನ್ ಹೇಳ್ತಾರೆ, ಹೇಗೆ ಒಬ್ಬ ಆಟಗಾರ ತನ್ನ ಆಟವನ್ನ ಆಟಿಕೆಗಳನ್ನ ಸೇರಿಸಿ ಚಿಕ್ಕ ಮಕ್ಕಳು ಮಾಡ್ತಾರೆ, ಸೇರಿಸಿ ಆಮೇಲೆ ಅದನ್ನ ಒಂದೊಂದಾಗಿ ಬೇರೆ ಬೇರೆ ಕಡೆ ಮಾಡ್ಬಿಡ್ತಾರೆ. ಒಂದು ಮನೆ ಕಟ್ತಾರೆ, ಎಲ್ಲ ಬೇರೆ ಒಂದು ಉಸುಕಿನಲ್ಲಿ ಮಾಡ್ತಾರೆ ನೋಡಿ, ಸಮುದ್ರ ತೀರದಲ್ಲಿ ಉಸುಕಿನಲ್ಲಿ ಒಂದು ಮನೆ ಕಟ್ತಾರೆ. ಆಮೇಲೆ ಮಾಡ್ತಾರೆ, ಅದನ್ನ ನೀರು ಬಂದತ್ತ ಓಡಾಡ್ತಾರೆ. ಅದೇ ತರ ಬೇರೆ ಬೇರೆ ಜನರು ಅವರವರ ಕರ್ಮಾನುಸಾರ ಒಂದು ಸಮಾಜದಲ್ಲಿ ಅಥವಾ ಒಂದು ಮನೆಯಲ್ಲಿ ಬರ್ತಾರೆ, ಒಂದು ಕುಟುಂಬದಲ್ಲಿ ಬರ್ತಾರೆ, ಬಂದು ಮತ್ತೆ ಅವರವರ ದಾರಿಯಲ್ಲಿ ಅವರು ದಾರಿ ದಾರಿ ಹೋಗ್ತಾರೆ. ಇದು ತತ್ವ, ಯಾರನ್ನ ಯಾರು ರಕ್ಷಣೆ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಒಂದು ಯುಧಿಷ್ಠಿರ ಮಹಾರಾಜ್ ಒಂದು ಪಾಠ ಕೊಡ್ತಾರೆ. ಯುಧಿಷ್ಠಿರ ಮಹಾರಾಜ್ ಅನ್ಕೊಂಡಿದ್ದಾನೆ, ನಾವೆಲ್ಲರೂ ಅದೇ ಸ್ಥಾನದಲ್ಲಿ ಕೆಲವು ಸತಿ, ಯುಧಿಷ್ಠಿರ ಮಹಾರಾಜ್ ಅನ್ಕೊಂಡಿದ್ದಾನೆ ನಾನಿಲ್ದಿದ್ರೆ ಇವ್ರಿಗೆ ಗತಿ ಇಲ್ಲ ಅಂತ ಅನ್ಕೊಂಡಿದ್ದಾನೆ. ನಾನೇ ರಕ್ಷಣೆ ಮಾಡೋದು, ನಾನು ನಾನು ಇದ್ದಾಗಿಂದ ನಾನು ಇವರಿಗೆ ನೋಡ್ಕೊಳ್ತಾ ಇದ್ದೆ ಅಂತ ಅವನು ತಪ್ಪು ಕಲ್ಪನೆ ಯುಧಿಷ್ಠಿರ ಮಹಾರಾಜ್. ಅವಾಗ ನಾರದರ ಸ್ಥಿತಿ ಹೇಳ್ತಾರೆ, ನೀನ್ ನೋಡ್ಕೊಳ್ಳೋ ನೀನಲ್ಲ, ನೋಡ್ಕೊಳ್ಳೋನಿದ್ದಾನೆ ಭಗವಂತ, ಭಗವಂತ ಇದ್ದಾನೆ, ಅವನಿಂದ ಆಗತ್ತಲ್ಲ ಪ್ರತಿಯೊಂದು. ಹೌದಾ, ಇದು ಇದೊಂದು ಬದ್ಧ ಜೀವಿ, ಒಂದು ಒಂದು ವಿಚಿತ್ರವಾದ ಒಂದು ಮನೋಕಲ್ಪ. ಇದು ಸುಮಾರು ಜನ ಅನ್ಕೊಂಡಿರ್ತಾರೆ, ಈಗ ಮನೆತನ ಒಬ್ಬ ಮನೆ ಯಜಮಾನ ಇರ್ತಾನೆ, ಅವನ್ಕೊಂಡಿದ್ದಾನೆ ನಾನಿದ್ದಲ್ಲೇ ನನ್ನ ಹೆಂಡತಿ ಮಕ್ಕಳು ಬದುಕಿದ್ದಾರೆ, ನಾನು ಹೋದ್ರೆ ಎಲ್ಲ ಹೋಯ್ತು, ಇವರಿಗೆ ಗತಿನೇ ಇಲ್ಲ ಅಂತ ಅನ್ಸುತ್ತೆ. ಹೌದಾ, ಈಗ ರಾಜಕಾರಣಿಗಳು ಹೇಳ್ತಾರೆ, ರಾಜಕಾರಣಿಗಳು ನಾನಿದ್ದಲ್ಲೇ ದೇಶ ನಡೀತಿದೆ, ನಾನು ಹೋದ್ರೆ ಈ ದೇಶನೇ ಮುಳುಗೋಗುತ್ತೆ ಅಂತ ಎಲ್ಲ ಅಲ್ಲೋಕಲ್ಲೋಲಾಗುತ್ತೆ ಅಂತ ಅವನು ರಾಜಕಾರಣಿಗಳು ಹೇಳ್ಕೊಂತಿರ್ತಾರೆ. ಹೌದಾ, ನಾನಾಗಿದ್ದು ನನ್ನಿಂದ ಆಗೋದು, ನಾನೇ ಎಲ್ಲದಕ್ಕೆ ಕಾರಣ, ನಾನಿದ್ದಾಗಲೇ ನಾನೆಲ್ಲ ನೋಡ್ಕೊಳ್ಳೋದು ಅಂತ, ನಾನು ಹೋದ್ರೆ ಏನಾಗುತ್ತೆ ಅಂತ. ಆದ್ರೆ ಗೊತ್ತಿಲ್ಲ, ಅವ್ರು ಹೋದ ತಕ್ಷಣ ಎಲ್ಲ ಸರಿ ಆಗುತ್ತೆ ಅಂತ ಅನ್ಕೋತೀನಿ. ಅವ್ನು ಹೋಗೋದಂದೇ ಮಾಡಿ, ಅವ್ನು ಹೋದ್ರೆ ಮರುಕ್ಷಣನೇ ಎಲ್ಲ ಸರಿ ಹೋಗುತ್ತೆ, ಅವ್ನು ಇದ್ದಿದ್ದಕ್ಕೆ ಎಲ್ಲ ಅಲ್ಲೋಳಕಲ್ಲ ಆಗಿ ಅದನ್ನು ಗೊತ್ತಿಲ್ಲ. ಈಸ್ ದ ಕಾಸ್ ಆಫ್ ಆಲ್ ಡಿಸ್ಟರ್ಬ್. ಅವ್ನು ಹೋದ್ರೆ ಎಲ್ಲ ಸರಿ ಹೋಗುತ್ತೆ, ಅವ್ನು ಹಂಗ ಅನ್ಕೊಂಡಿದ್ದಾರೆ. ಇದು ರಾಜಕಾರಣಿಯ ಒಂದು ಪ್ರವೃತ್ತಿ. ಅವ್ರು ಮಾತನಾಡಿ ಬರೀ ಅಹಮ್ಮತಿ ಅಹಮ್ಮತಿ, ನಾನು ನಂದು, ನಾನು ಮಾಡಿದ್ದು, ನನ್ನಿಂದ ಆಗಿದ್ದು, ನಾನೇ ಎಲ್ಲ ಕಾರಣ. ಯಾವ ರಾಜಕಾರಣ ನೋಡಿ, ನಾನು ಅಲ್ಲಿ ಕಟ್ಟಿದೆ ಇದು ಕಟ್ಟಿದೆ, ನನ್ನಿಂದ ಇಷ್ಟೊಂದು ಜನ ಊಟ ಮಾಡ್ತಾ ಇದಾರೆ, ನಮಗೆ ಇಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಇದಕ್ಕೆ ಪ್ರಭುಪಾದ ಇರ್ತಾರೆ, ನಾನ್ಸೆನ್ಸ್ ಮಾತಾಡ್ತಾರೆ. ಕೆಲವರು ಏನೋ ಅಸಭ್ಯವಾಗಿ ಮಾತಾಡ್ತಾರೆ. ಅತ್ಯಂತ ನಾನ್ಸೆನ್ಸ್ ಯಾವುದು? ಅತ್ಯಂತ ಅಸಭ್ಯವಾದದ್ದು ನಾನು ಮತ್ತು ನಂದು ಅನ್ನೋದು. ಐ ಅಂಡ್ ಮೈನ್, ದಟ್ ಇಸ್ ಫಸ್ಟ್ ಕ್ಲಾಸ್ ನಾನ್ಸೆನ್ಸ್ ಅಂತ. ಉತ್ತಮ ದರ್ಜೆ, ಪ್ರಥಮ ದರ್ಜೆಯ ಅದೇ ಅಸಭ್ಯತೆ ಮಾತಿನಲ್ಲಿ. ನಾನು ನಂದು ಎಲ್ಲೋ ಕೊಟ್ಟೆ, ನಾವು ಕೂಡ ಕೆಲವು ಸರ್ತಿ ನಮ್ಗೆ ಗೊತ್ತಿಲ್ಲ ಅಂದಿರ್ತೇವೆ. ನನ್ನ ಹೆಂಡತಿ ನನ್ನಿಂದ, ನನ್ನ ಮಕ್ಕಳು ನನ್ನಿಂದ, ನಾನು ನನ್ನ ಮಗನಿಗೆ ಶಿಕ್ಷಣ ಕೊಟ್ಟಿದೆ, ಬಂದ್ಬಿಡ್ತೇವೆ. ಕೆಲವು ಸರ್ತಿ ನಾವು ಕಾಂಗ್ರೆಸ್ ಇದ್ರೆ ಬರಲ್ಲ, ಕೆಲವು ಸರ್ತಿ ಬಂದ್ಬಿಡುತ್ತೆ ನನ್ನಿಂದ ಆಗ್ತಾ ಇದೆ ಎಲ್ಲ ಅಂತ. ಹೌದಾ? ವಿಶೇಷವಾಗಿ ಯಾರು ಮನೆಯಲ್ಲಿ ದೊಡ್ಡವರಿದ್ದಾರೆ ಅವ್ರಿಗಿದು ಡೇಂಜರ್ ರಿಸ್ಕ್ ಜಾಸ್ತಿ. ನನ್ನಿಂದ ಆಗ್ತಾ ಇದೆ, ಮನೆ ನೋಡ್ಕೊಳ್ತಾ ಇದಾರೆ ಅವ್ರ ರಿಸ್ಕ್. ಆದ್ರೆ ನಾವು ತಿಳ್ಕೊಬೇಕು, ನಾನು ನೋಡ್ಕೊಳ್ಳೋದಲ್ಲ, ಎಲ್ಲೋ ಆಗ್ತಾ ಇರೋದು ಭಗವಂತನಿಂದ. ನಾವು ಏನು ನಿಮಿತ್ತ ಮಾತ್ರ, ನಾವು ನಾವು ಕಾರಣ ಮಾತ್ರ. ಅವನ ಕೃಪೆಯಿಂದ ನಾವು ಎಲ್ಲರನ್ನ ನಮಗೆ ಸಾಧ್ಯವಾದ ಸೇವೆ ಮಾಡ್ತೇವೆ. ಈ ದೃಷ್ಟಿಕೋನದಿಂದ ನೋಡ್ಬೇಕು. ಅದಕ್ಕೆ ಭಾಗವತದಲ್ಲಿ 15 ಸ್ಕಂದದಲ್ಲಿ ಶ್ಲೋಕ ಬರುತ್ತೆ, ಅಲ್ಲಿ ಹೇಳ್ತಾರೆ ಪ್ರತಿಯೊಂದು ಜೀವಿ ಒಂಟಿಯಾಗಿ ಬರುತ್ತೆ, ಒಂಟಿಯಾಗಿ ಹೋಗುತ್ತೆ, ಮತ್ತು ಒಂಟಿಯಾಗಿ ತನ್ನ ಕರ್ಮ ಫಲಗಳನ್ನು ಅನುಭವಿಸುತ್ತೆ. ನಾವಿರ್ಬೋದು ಹೆಂಡತಿ ಮಕ್ಕಳು, ಮಕ್ಕಳು ಅಥವಾ ಗಂಡ ಎಲ್ಲ ಸಾಕಷ್ಟು ಜನ ಒಟ್ಟಿಗೆ ಸೇರಿದ್ದೇವೆ. ಆದ್ರೆ ಪ್ರತಿಯೊಬ್ಬರದ್ದು ಕರ್ಮ ಬೇರೆ ಬೇರೆ ಇದೆ. ಪ್ರತಿಯೊಬ್ಬರು ಹೆಂಗೆ ನದಿಯಲ್ಲಿ ಬೇರೆ ಬೇರೆ ಕಟ್ಟಿಗೆಗಳು ಇರ್ತಾರೆ, ಸೊ ಅದು ನದಿಯ ಪ್ರವಾಹದ ಅದು ಬಲಕ್ಕೆ ಒಂದು ಕಟ್ಟಿಗೆಗಳು ಒಟ್ಟಿಗೆ ಸೇರ್ತಾರೆ ಅಲ್ವಾ, ಒಟ್ಟಿಗೆ ಸೇರಿ ಮತ್ತೆ ಒಂದು ಗುಂಪಾಗಿ ಹೋಗ್ತಾ ಇರ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬೇರೆ ಗಾಳಿ ಬಂದ ತಕ್ಷಣ ಮತ್ತೆ ಬೇರೆ ಬೇರೆ ಚಿತ್ರಿಸಿದ್ದಾರೆ. ಹೌದಾ? ಒಟ್ಟಿಗೆ ಸೇರ್ತೇವೆ ಮತ್ತೆ ಒಟ್ಟಿಗೆ ಬರ್ತದೆ. ಅದಕ್ಕೆ ಇವರು ಕಪಿಲದೇವರು ಅವರ ಬೋಧನೆಗಳಲ್ಲಿ ಅವರ ತಾಯಿ ದೇವತೆಗೆ ಬೋಧನೆ ಮಾಡ್ತಾರಲ್ಲ, ಅದಕ್ಕೆ ಇದನ್ನು ವಿಶೇಷ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಹೇಗೆ ಬೇರೆ ಬೇರೆ ಜೀವಿಗಳು ಅವರವರ ಕರ್ಮಾನುಸಾರ ಯಾವ ಯಾವ ಅವರವರ ಕರ್ಮ ಎಷ್ಟಿದೆ ಅಷ್ಟರ ಮಟ್ಟಿಗೆ ಅಂತ ಶ್ರುತಿ ಹೊಡೆದಟ್ ಜನ್ಮ ಐಶ್ವರ್ಯ ಶ್ರುತಶ್ರೀ, ನಾಲ್ಕು ಭಾಗಗಳು ಕರ್ಮದ ನಾಲ್ಕು ಫಲಗಳು. ಜನ್ಮ ಯಾವ ಮನೆಯಲ್ಲಿ ಜನ್ಮ ಆಗುತ್ತೆ? ಪ್ರಭಾದ ಹೇಳ್ತಾರೆ, ಒಬ್ಬ ಶ್ರೀಮಂತನ ಮಗ ಅದು ಚಮಚೆ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರೆ, ಬೆಳ್ಳಿಯ ಚಮಚೆ ಇಟ್ಕೊಂಡು ಅಂದ್ರೆ ಎಲ್ಲ ಅವಕಾಶ ಇದೆ. ಅವ್ನು ಹುಟ್ಟಿದ ತಕ್ಷಣ ಅವನಿಗಾಗಿ ಒಂದು ಕಾರ್ ರೆಡಿ ಇದೆ, ಅವನ ಹೆಸರಲ್ಲಿ ಎಲ್ಐಸಿ ಮಾಡಿದ್ದಾರೆ, ಅವನ ಹೆಸರಲ್ಲಿ ಒಂದು ಫ್ಯಾಕ್ಟರಿ ಓಪನ್ ಮಾಡ್ತಾರೆ, ಏನೆಲ್ಲ ಇರುತ್ತೆ, ಲಕ್ಷಾಂತರ ಆಸ್ತಿ ಅವರ ಹೆಸರಲ್ಲಿ ಇಟ್ಟಿರ್ತಾರೆ. ಮತ್ತೆ ಇನ್ನೊಮ್ಮೆ ಅದೇ ಸಮಯದಲ್ಲಿ ಅದೇ ಗಳಿಗೆಯಲ್ಲಿ ಇನ್ನೊಬ್ಬ ಒಬ್ಬ ಬಡವನ ಮನೆಯಲ್ಲಿ ಇಟ್ಟಿರ್ತಾನೆ, ಅವನಿಗೆ ತಿನ್ಲಿಕ್ಕಿಲ್ಲ. ಅವರಪ್ಪ ವಿಚಾರ ಮಾಡ್ತಾನೆ, ಹೆಂಗೆ ಅವನಿಗೆ ಮುಂದಿನ ವಾರ ಮುಂದಿನ ತಿಂಗಳು ಬಟ್ಟೆ ಹೆಂಗ್ ತಗೊಳ್ಳೋದು ಅವನಿಗೆ, ಅವ್ನು ಅದ್ರ ಬಗ್ಗೆ ಚಿಂತನೆ ಮಾಡ್ತಾನೆ. ಇದು ಆಕಸ್ಮಿಕನ ಆಕಸ್ಮಿಕ ಆಗುತ್ತೆ, ಅದು ಅಲ್ಲಿ ಅವನು ಹುಟ್ಟಿದ ಇಲ್ಲಿ ಹುಟ್ಟಿದ ಒಂದು ಆಕಸ್ಮಿಕ, ಇದಕ್ಕೆ ಆಕ್ಸಿಡೆಂಟ್ ಅಲ್ಲ, ಆಕಸ್ಮಿಕ ಅಲ್ಲ. ಅದು ಅವರ ಕರ್ಮ ಅನುಸಾರವಾಗಿ ಆಯಾ ಜಾಗದಲ್ಲಿ ಅವರಿಗೆ ಕರ್ಮ ಅದು ಜಾಗ ಸಿಗುತ್ತೆ. ಅದು ಹೇಗೆ ಅಂತ ತುಂಬಾ ಕಠಿಣ, ಕರ್ಮನ ಗಹನಾಗತಿ ತುಂಬಾ ಜಟಿಲವಾಗಿದೆ ಕರ್ಮ. ಅದ್ ಹಿಂಗೆ ಅಂತ ನಿರ್ದಿಷ್ಟವಾಗಿ ಹೇಳಿಕ್ಕಾಗಲ್ಲ, ಇವನ್ಗೆ ಇದೇ ಆಗುತ್ತೆ ಇವನ್ಗೆ ಇದಾಗುತ್ತೆ. ನಾವು ಕಾಮನ್ ಆಗಿ ಹೇಳ್ಬೋದು ಏನಂತಾರೆ, ಅಪ್ರಾಕ್ಸಿಮೇಟ್ ಆಗಿ ಅಪ್ರಾಕ್ಸಿಮೇಟ್ ಹಿಂಗೆ ಆಗ್ಬೋದು ಅಂತ ಹೇಳ್ಬೋದು, ಆದ್ರೆ ಎಕ್ಸಾಕ್ಟ್ ಹಿಂಗೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಹೌದಾ? ಅದಕ್ಕೆ ಈಗ ರಾಜಕಾರಣಿ ಉದಾಹರಣೆ ಹೇಳ್ತಿದ್ನಲ್ಲ, ನಾನೇ ಎಲ್ಲಿಂದ ಆಗ್ತದೆ ಅಂತ, ನನ್ನಿಂದ ಆಗ್ತದೆ ಅಂತ ಅವ್ರು ಮಾತಾಡೋದು. ನಾವು ಮಾತಾಡೋದ್ರಲ್ಲಿ ಅತ್ಯಂತ ಅಸಭ್ಯ ವರ್ತನೆ ಅಂದ್ರೆ ನಾನು ನಂದು ಅನ್ನೋದು, ಎಲ್ಲವೂ ಭಗವಂತನಿಂದ ಅಂತ ಹೇಳ್ಬೇಕು. ಅದಕ್ಕೆ ಭಕ್ತಿ ಸಿದ್ಧಾಂತ ಸರ್ಕಾರ ಠಾಕೂರ್ ಅವರು ಯಾವುದೇ ಪ್ರಾಜೆಕ್ಟ್ ದೇವಸ್ಥಾನ ಕಟ್ಟಬೇಕಂದ್ರೆ ಅವ್ರು ಏನಾಯ್ತಿದ್ರು, ಯಾವಾಗ್ಲೂ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಯಾವಾಗ್ಲೂ ವಾಟ್ ಈಸ್ ಇಟ್ ಆಲ್ವೇಸ್ ಕೃಷ್ಣಾ ವಿಲ್ಲಿಂಗ್, ಕೃಷ್ಣಾ ವಿಲ್ಲಿಂಗ್ ವಿಲ್ ಬಿಲ್ಡ್ ಎ ಟೆಂಪಲ್, ಕೃಷ್ಣಾ ವಿಲ್ಲಿಂಗ್ ವಿಲ್ ಓಪನ್ ಎ ಟೀಚಿಂಗ್ ಸೆಂಟರ್. ಕೃಷ್ಣಾ ವಿಲ್ಲಿಂಗ್, ನಾವು ಪ್ರಚಾರ ಮಾಡುವಾಗ ನಾನು ಮಾಡ್ತೇನೆ, ನಾಳೆ ಅಲ್ಲಿ ಮಾಡ್ತೇನೆ, ಇಲ್ಲಿ ಮಾಡ್ತೇನೆ ಅಂತ ನಾವು ಅನ್ಕೋಬಹುದು. ಕೃಷ್ಣಾ ವಿಲ್ಲಿಂಗ್, ಕೃಷ್ಣನ ಇಚ್ಛೆ ಇದ್ರೆ, ಭಗವಂತನ ಕೃಪೆ ಇದ್ರೆ, ಕೃಪೆಯಿಂದ ಆಗ್ತದೆ. ಯಾವಾಗಲೂ ಭಗವಂತನ ಕೃಪೆ ಇನ್ಕೊಂಡು ಇಟ್ಕೊಂಡು ಅವ್ರು ಮಾತಾಡಿದ್ರೆ ಅವ್ರು ಭಕ್ತಿ ಸಿದ್ಧಾಂತ ಸರಿಸಿ ಹಾಕುವ ಪ್ರೋಫಾಲ್ ಕೂಡ ಮೈ ಗುರು ಮಹಾರಾಜ್ ವಿಲ್ಲಿಂಗ್, ನಮ್ಮ ಗುರುಗಳ ಕೃಪೆ ಇದ್ರೆ ಅವರ ಇಚ್ಛೆ ಇದ್ರೆ ಆಗ್ತದೆ. ನಾನು ನನ್ನ ಇಚ್ಛೆ ಅಂತ ಯಾವಾಗಲೇ ಇಲ್ಲ ಪ್ರೋಫಾಲ್. ಅದೇ ತರ ಸೊ ನಾನು ಮತ್ತು ನಂದು ಅನ್ನೋದು ಇದನ್ನ ಬಿಡಬೇಕಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದಿಷ್ಟು ಪರೋಕ್ಷವಾಗಿ ಹೇಳ್ತಾರೆ, ನೇರವಾಗಿ ಹೇಳಲ್ಲ. ಯಾಕಂದ್ರೆ ಬುದ್ಧಿವಂತರು ಪರೋಕ್ಷವಾಗಿ ಹೇಳಿದ್ರೆ ತಿಳ್ಕೊಂಡ್ಬಿಡ್ತಾರೆ. ಇದಿಷ್ಟು ಮಾರಕ್ಕೆ ಬುದ್ಧಿವಂತ, ಅವನಿಗೆ ನೇರವಾಗಿ ಹೇಳೋ ಅವಶ್ಯಕತೆ ಇಲ್ಲ, ನಮಗೆ ನೇರವಾಗಿ ಹೇಳೋ ಅವಶ್ಯಕತೆ ಇದೆ. ನಮಗೆ ಪರೋಕ್ಷ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಇದು ಮಾಡ್ಬೇಡಪ್ಪ ಮಾಡ್ಬೇಡಪ್ಪ ಅಂದ್ರೆ ಅದು ಅರ್ಥ ಆಗಲ್ಲ. ಅದೇ ತರ ರಾಜಕಾರಣಿಗಳು ಬರೀ ನಾನು ನಂದು ಅಂತ ವಿಚಾರ ಮಾಡ್ತಾರೆ. ಒಂದು ಉದಾಹರಣೆ ಇದೆ, ಶ್ರೀ ಪ್ರಭುಪಾದರು ಬಾಂಬೆಯಲ್ಲಿ ಒಂದು ಪೆಂಡಲ್ ಪ್ರೋಗ್ರಾಮ್ ಇತ್ತು, ಒಂದು ಕಾರ್ಯಕ್ರಮ ಇತ್ತು. ಅವಾಗ ಸ್ವಲ್ಪ ಜನ ಕರೀತಾರೆ, ಈ ಕಾರ್ಯಕ್ರಮ ಇದ್ದಾಗ ಮಂತ್ರಿಗಳು ಅವ್ರನ್ನ ಕರೆದಿರ್ತಾರೆ. ಸೊ ಒಬ್ಬ ಮಂತ್ರಿ ಬಂದ, ಅಲ್ಲಿ ರಾಜಕಾರಣಿ ಬಂದಿದ್ದ, ಬಂದಾಗ ಅವನಿಗೆ ಒಂದ್ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು, ಎಲ್ಲರೂ ಹೋಗಿಸ್ಕೊಂಡು ಪ್ರಭಾದ್ ಮಾತಾಡಿದ್ರು. ಇವನಿಗೆ ಮೈಕಲ್ ಹೋದ, ಇದು ರಾಜಕಾರಣಿ, ಅವಾಗ ಅವನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ನಿಮ್ಗೆ ಗೊತ್ತಲ್ಲ ಏನ್ ಮಾತಾಡ್ತಾರಂತೆ, ಅವನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅವ್ನು ತಂದು ಬಿಡ್ತಾನೆ, ಒಂದು 4 ಕೋಟಿ ಇದ್ರೂ ಸಿಕ್ಲಿ ಸಿಗ್ಲಿ ಅಂತ ಮಾತಾಡ್ತಿರ್ತಾನೆ. ಮೈ ಏ ಬನಾಯ ಹಿಂದಿಯಲ್ಲಿ, ಮೈ ಉದರ್ ಬನಾಯ ಉದರ್ ಚೌಕಿ ಬನಾಯ ಮೇರ ವಜೆ ಸಿಗ್ತಲ್ಲೋ ಪೈಸಾ ಖಾನಾ ಖಾರ ಎಲ್ಲ ಹಿಂದೆ ತಂದೆ ತಂದೆ ಅಂತ ಹೇಳ್ಕೊಳ್ತಿದ್ದೆ. ಅವ್ರ ಪ್ರಭುಪಾದ ಹಿಂದೆ ಇಲ್ಲಿ ಒಂದು 10 ಅಡಿ ದೂರದಲ್ಲಿ ಒಂದು ಫ್ಯಾನ್ ಇತ್ತು, ಓಲ್ಡ್ ಫ್ಯಾನ್, ಡಗ್ 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 ಅಂತ ಟೇಬಲ್ ಫ್ಯಾನ್, ಅದು ಹಳೆಯ ಫ್ಯಾನ್ ಇರ್ತದೆ, ಸೌಂಡ್ ಆಗುತ್ತದೆ ಡಗ್ 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 ಅಂತ ಅದು ಸೌಂಡ್ ಮಾಡ್ತಾ ಇರ್ತದೆ. ಅದ್ರ ಪಕ್ಕದಲ್ಲಿ ಆ ಸ್ಯಾಂಡ್ ಪಕ್ಕದಲ್ಲಿ ಒಬ್ಬ ಅವ್ರ ಶಿಷ್ಯ ಕೂತಿದ್ದ ಪ್ರಭಾಕರ್ ಸಿಂಗ್. ಆ ಶಬ್ದ ಮಾಡ್ತಿತ್ತು ಅವರು, ಅದು ಶಬ್ದ ಮಾಡುವಾಗ ಪ್ರಭಾಕರ್ ಸಿಂಗ್ ಅವನು ಹೇಳ ಶಬ್ದ ಕೇಳ್ತಾರಲ್ಲ, ಅವ್ನು ಏನ್ ಹೇಳ್ತಾನೆ ಅಂತ ಪ್ರವಚನ, ಅವ್ನ ಪ್ರವಚನ ಅಲ್ಲ, ಅವನ್ ಮಾತು, ಅವನ್ ಮಾತು ಕೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ಸೌಂಡ್ ಆಗ್ತಾ ಕೇಳಲ್ಲ. ಅವ್ರು ಪ್ರಭಾಕರ್ ಏನ್ ಮಾಡ್ತಾರೆ, ಸ್ವಲ್ಪ ತಿರುಗಿ ಆ ಸ್ಯಾಂಡ್ ಕಡೆ ನೋಡ್ತಾರೆ, ಸ್ಯಾಂಡ್ ಕಡೆ ನೋಡಿ ಅವ್ರ ಶಿಷ್ಯನ ಕಡೆ ನೋಡ್ತಾರೆ. ಅವ್ರ ತಕ್ಷಣ ಏನ್ ಮಾಡ್ತಾನೆ, ಕೇಳ್ತಾ ಇಲ್ಲ ಪ್ರಭಾಕರ್, ಸ್ಯಾಂಡ್ ಆಫ್ ಮಾಡ್ತಾನೆ, ಅವ್ನು ಸ್ಯಾಂಡ್ ಆಫ್ ಅಂದ್ರೆ ಕೇಳಿಸ್ಲಿಕ್ಕೆ ಕೇಳಿಸ್ಲಿ ಅಂತ. ಪ್ರಭಾಕರ್ ಎರಡು ನಿಮಿಷ ಅವ್ನು ಕೇಳ್ತಾರೆ, ಮತ್ತೆ ಪ್ರಭಾಕರ್ ಆ ಸ್ಯಾಂಡ್ ಕಡೆ ವಾಪಸ್ ನೋಡ್ತಾರೆ. ಅವಾಗ ಏನ್ ಮಾಡ್ತಾರೆ ಶಿಷ್ಯ, ಮತ್ತೆ ಅವ್ರ ಸ್ಯಾಂಡ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಪ್ರಭಾಕರ್ ತಮ್ಮ ಬೇರೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಏನೇ ಇದ್ರು, ಒಬ್ಬ ಯಾವ್ದು ದೇಹಾತ್ಮ ಬುದ್ಧಿಯಲ್ಲಿ ಅಡಿಗೆ ಆಳವಾಗಿದ್ದಾನೆ, ಅವ್ನು ಏನ್ ಮಾತಾಡಿದ್ರು, ನಾನು ನಂದು ನಾನು ನಂದು ಅಂತ, ನನ್ನಂದೇ ಎಲ್ಲ ರಕ್ಷಣೆ ಆಗುತ್ತೆ, ನಾನೇ ನೋಡ್ಕೊಳ್ಳೋದಿಲ್ಲ, ಇದನ್ನ ಈ ವ್ಯಾಮೋಹವನ್ನ ನಾವು ತೊರಿಬೇಕು. ಹೌದಾ, ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇತಿಹಾಸದಲ್ಲಿ. ಇದೊಂದು ಉದಾಹರಣೆ ಕೊಡ್ತಾರೆ. ಈಗ ಒಂದು ಟ್ರೈನ್ ಅಲ್ಲಿ ಸುಮಾರು ಜನ ಹೋಗ್ತಾ ಇದೆ ಟ್ರೈನ್ ಅಲ್ಲಿ ಹೋಗುವಾಗ ಎಷ್ಟೊಂದು ಕೋ ಪ್ಯಾಸೆಂಜರ್ ಇದ್ದಾರೆ, ಒಂದೇ ಬೋಗಿಯಲ್ಲಿ ನಾಲ್ಕು ಜನ ಇರ್ತಾರೆ. ಹೌದಾ, ಅವರವ್ರ ಸ್ಟೇಷನ್ ಬಂದಾಗ ಅವರು ಇಳ್ಕೊಂಡ್ ಬಿಡ್ತಾರೆ. ಏ ನನ್ ಜೊತೆ ನೀನು ಬರಲೇಬೇಕು, ನಾನು ಬೆಂಗಳೂರು ಮುಟ್ಟವರ್ಗೆ ನೀನು ಬರಲೇಬೇಕಂದ್ರೆ ಆಗತ್ತಾ? ಇಲ್ಲ, ಆಗಲ್ಲ. ಅವ್ರ ಪಾಪ ಅವ್ರದ್ದು, ಅವ್ರ ಸ್ಟೇಷನ್ ಬಂದ ಅವ್ರು ಇಳ್ಕೊಂಡ್ಬಿಡ್ತಾರೆ. ಸೊ ನನ್ ಜೊತೆ ಇದ್ದವರಲ್ಲ, ನನ್ನ ಮನೆಯವರು, ನೀನ್ ಇರಲೇಬೇಕು ನಾನು ಇರೋವರೆಗೂ ಅಂತ ಹಂಗಾಗಲ್ಲ. ಅವರವ್ರ ಸ್ಟೇಷನ್ ಬಂದಾಗ ಅವರು ಇಳ್ಕೊಳ್ತಾ ಇರ್ತಾರೆ. ಆದ್ರೆ ನಾವು ಒಂದು ಸಹಾಯ ಮಾಡಬಹುದು, ಒಬ್ಬ ವ್ಯಕ್ತಿ ಅಥವಾ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರೇ ಇರಲಿ, ಅವರು ಕರ್ಮಾನುಸಾರ ಅವರು ಶರೀರ ತ್ಯಾಗ ಮಾಡೋದನ್ನ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಭೌತಿಕ ಶರೀರ ಬೀಳಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು, ಧ್ರುವ ಜನ್ಮ ಮೃತ ಸಿಗ. ಹುಟ್ಟಿದ ಸಾಯಲೇಬೇಕು, ಮತ್ತೆ ಅವನು ಮುಕ್ತ ಆಗದೇ ಇದ್ರೆ ಮತ್ತೆ ಹುತ್ತ ಸಟ್ಟವ ಮತ್ತೆ ಇಟ್ಲೇಬೇಕು. ಈ ತರ ಚಕ್ರ ಇರುತ್ತೆ. ಅದ್ರಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ, ಶರೀರ ಬಿದ್ದೋಗದೆ. ಆದ್ರೆ ನಮ್ಮ ಮನೆಯವ್ರಿಗೆ ನಿಜವಾದ ನಾವು ಕೃಪೆ ತೋರಿಸಬೇಕಂದ್ರೆ, ನಿಜವಾದ ಸಹಾಯ ಮಾಡ್ಬೇಕಂದ್ರೆ, ಅವ್ರಿಗೆ ಏನ್ ಮಾಡ್ಬೇಕು, ಈ ಕೃಷ್ಣ ಪ್ರಜ್ಞೆಯಲ್ಲಿ ತಂದು ಅವರಿಗೆ ಅವರ ಅಂತಿಮ ಏನು ಇದು ಇದೆ, ಏನು ಪ್ರಯಾಣ ಅಂತ ಹೇಳ್ತೀವಲ್ಲ, ಅಂತಿಮ ಪ್ರಯಾಣ ಅದು ಭಗವತ್ ಪ್ರಾಪ್ತಿ ಆಗ್ಲಿ ಅಂತ ಅದೊಂದೇ ಸಹಾಯ, ಬಾಕಿ ಯಾವುದು ಏನು ಸಹಾಯ ಮಾಡೋಕ್ಕಾಗಲ್ಲ. ಹೌದಾ, ಬೇರೆ ದೃಷ್ಟಿಕೋನದಿಂದ. ಯಾಕಂದ್ರೆ ಶರೀರ ಬಿಡೋದು ಬಿಡೋದು ಎಲ್ರು, ಕೆಲವರು ಬೇಗ ಬಿಡ್ತಾರೆ, ಕೆಲವರು ಹಿಂದೆ ಬಿಡ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ನಾವು ಕೆಲವರು ಅನ್ಕೊಂಡಿದ್ದಾರೆ ನಾನು ಸಾಯಲ್ಲ ಅಂತ, ಎಲ್ಲರೂ ಹೋಗ್ತಾ ಇದಾರೆ ನಾನು ಹೋಗಲ್ಲ, ನಾನು ಮಾತ್ರ ಇರ್ತೇನೆ ಭದ್ರವಾಗಿರ್ತಾನೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ರೋಡಲ್ಲಿ ಕೆಲವು ಮರಗಳನ್ನ ಕಡಿತಾರಲ್ಲ ರಸ್ತೆ ಮಾಡ್ಲಿಕ್ಕೆ, ರಸ್ತೆ ಮಾಡುವಾಗ ಎರಡು ತರ ಜನ, ಒಂದು ಎರಡು ಬ್ಯಾಚ್. ಮೊದಲು ಒಬ್ಬ ಇಂಜಿನಿಯರ್ ಹೋಗ್ತಾ ಇರ್ತಾನೆ, ಇಂಜಿನಿಯರ್. ಅವನೇನ್ ಮಾಡ್ತಾನೆ, ಯಾವ ಗಿಡ ದಾರಿಯಲ್ಲಿ ಇದೆಯಲ್ಲ ಅದೇನ್ ಮಾಡ್ತಾನೆ, ಕ್ರಾಸ್ ಮಾಡ್ತಾನೆ, ಅದು ಮಾರ್ಕ್ ಮಾಡ್ತಾನೆ. ಮಾರ್ಕ್ ಮಾಡ್ತಾರಲ್ಲ, ಅವ್ನು ಮುಂದೆ ಮುಂದೆ ಮಾರ್ಕ್ ಮಾಡಿ ಹೋಗ್ತಾ ಇರ್ತಾನೆ, ಹಿಂದವನು ಕಟ್ ಮಾಡ್ತಾ ಮಾಡ್ತಾ ಬರ್ತಾರೆ. ಹೌದಾ, ಸೊ ಅದೇ ತರ ನಮ್ಮೆಲ್ಲರ ಹಣೆ ಮೇಲೆ ಮಾರ್ಕ್ ಇದೆ. ಒಂದು ಎರಡು ಬ್ಯಾಚ್ ಎಂಬುದ, ಒಂದ್ ಬ್ಯಾಚ್ ಮುಂದೆ ಎರಡು ಬ್ಯಾಚ್ ಹಿಂದೆ ಬರುತ್ತೆ. ಒಂದ್ ಬ್ಯಾಚ್ ಬರ್ತಾನೆ, ಇಂಜಿನಿಯರ್ ಬರ್ತಾನೆ, ಇಂಜಿನಿಯರ್ ಎಂಬುದು. ಅವನ್ ಬಂದ್ ಏನ್ ಮಾಡ್ತಾನೆ, ನಮ್ಮ ಹಣೆ ಮೇಲೆ ಮಾರ್ಕ್ ಮಾಡ್ತಾನೆ, ಕಟ್ 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 ಕಟ್. ಅವ್ರ ಹಿಂದೆ ಇನ್ನೊಂದ್ ಬ್ಯಾಚ್ ಬರುತ್ತೆ, ಒಂದೊಂದಾಗಿ ಕಟ್ ಮಾಡ್ತಾ ಇರುತ್ತೆ. ಈ ಕಟ್ ಮಾರ್ಕ್ ಮಾಡಿರೋ ಗಿಡ ಅನ್ಕೊಬಹುದು, ಅವನು ಕಟ್ ಅಲ್ಲಿ ಹಿಂದಿದ ಹತ್ತು ಅಡಿ ಹಿಂದೆ ಕಟ್ ಆಗ್ತಾನೆ, ನನಗೆ ಕಟ್ ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ಮಾರ್ಕ್ ಆಗಿದೆ ಅಂದ್ಮೇಲೆ ಅವನಿಗೆ ಇವತ್ತಿಲ್ಲ, ಅಂದ್ರೆ ಸಮಯ ಮಾತ್ರ. ಕೆಲವರು ಬೇಕಾಗ್ತಾರೆ, ಕೆಲವರು ಲೇಟ್ ಆಗ್ತಾರೆ. ಅದಕ್ಕೆ ನಾವು ಯಾವಾಗ ನಮ್ಮ ಮನೆ ಮೇಲೆ ನಾವು ಕನ್ನಡಿಯಲ್ಲಿ ಮುಖ ನೋಡಿದ್ರೆ ಅದು ಮಾರ್ಕ್ ಕಾಣಿಸ್ಬೇಕು ನಮಗೆ. ಅದರಿಂದ ನಮಗೆ ಜಾಗೃತಿ ಇರುತ್ತೆ, ಅದು ಇಂಟೆನ್ಸಿಟಿ ಇರುತ್ತೆ. ನಾವು ಸಾಧನೆ ಹೆಂಗೆ ನಾವು ತೀವ್ರವಾಗಿ ಮಾಡಬೇಕು, ಯಾಕಂದ್ರೆ ಮೃತ್ಯು ಎನಿ ಟೈಮ್ ಬರ್ಬೋದು ಪ್ರತಿಯೊಬ್ಬರು. ಹೌದು, ಯಾರು ಅದಕ್ಕೆ ತಯಾರಾಗಿದ್ದಾರೆ, ಭಗವಂತನ ಸ್ಮರಣೆಯಲ್ಲಿದ್ದಾರೆ, ಅವರಿಗೆ ಭಯ ಇಲ್ಲ, ಮೃತ್ಯು ಭಯ ಇಲ್ಲ. ಯಾಕಂದ್ರೆ ಮೃತ್ಯು ನಂತರ ಅವನಿಗೆ ಭಗವದ್ಧಾಮಗಳಿಗೆ ಒಂದು ಅವಕಾಶ ಇದೆ, ಇದೇ ಅವಕಾಶ. ಅದಕ್ಕೆ ಪ್ರಭುಪಾದರಲ್ಲಿ ಸುಮಾರು ಮಾತಾಡ್ತಾರೆ. ಅಂದ್ರೆ ಇಲ್ಲಿ ಭಗವಂತ ನಮ್ಮ ಕರ್ಮದ ಫಲವನ್ನು ಕೊಡಲೇಬೇಕಂತಲ್ಲ, ಕೊಡಲೇಬೇಕಾಗಿದೆ ಅಂತ ಅವನು ಬದ್ಧನಲ್ಲ. ಈಗ ಒಂದು ಉದಾಹರಣೆಗೆ ನಾನು ಎಕ್ಸಾಮ್ ಬರೀತೇನೆ, ನಾನು ಎಕ್ಸಾಮ್ ಬರೆದಾಗ ಒಂದು ಬೋರ್ಡ್ ಕಳಿಸ್ತಾನೆ, ಅವನು ನನಗೆ ಅನ್ಕೊಂಡಿದ್ದ ನಾನು 80 ಮಾರ್ಕ್ಸ್ ಬರಬೇಕಂತ ಅನ್ಕೊಂಡಿದ್ದೆ, ಅವನು 65 ಹಾಕಿದ್ರೆ ನಾನು ರಿವ್ಯಾಲ್ಯೂಯೇಷನ್ ಹಾಕ್ಬೋದು, ಈಸ್ ಡಿಸೆಂಟ್ ಇಮ್, ಇಲ್ಲ ಅವನ ವಿರುದ್ಧ ಕೇಸ್ ಹಾಕ್ಬೋದು. ಗೊತ್ತಲ್ಲ ಉದಾಹರಣೆ, ಇದು ಎಕ್ಸಾಮ್ ಮಕ್ಕಳ ಎಕ್ಸಾಮ್ ಬರೀತಾರಲ್ಲ, ರಿವ್ಯಾಲ್ಯೂಯೇಷನ್ ಹಾಕ್ತಾರೆ ಮತ್ತೆ ತಿರುಗಾ ಹಾಕ್ತಾರೆ ಅದನ್ನು. ಆ ತರ ಭಗವಂತನಿಗೆ ನಾವು ರಿವ್ಯಾಲ್ಯೂಯೇಷನ್ ಹಾಕ್ಲಿಕ್ಕೆ ಆಗಲ್ಲ. ಭಗವಂತನ ಪ್ರತಿಯಾಗಿ ನೋಡಿ, ನಾನು 20 ವರ್ಷ ಸಾಧನೆ ಮಾಡಿದ್ದೇನೆ, ಯಾಕೆ ನನಗೆ ಇನ್ನ ಮುಕ್ತಿ ಆಗಲಿಲ್ಲ? ಸಾಧನೆ ಕಾರ್ಡ್, 20 ವರ್ಷ ಸಾಧನೆ ಕಾರ್ಡ್. ಅದನ್ನ ಮಾಡಿದ್ರೆ ನಮಗೆ ಆಗ್ತದ, ನಾವು ಭಗವಂತ ನಾವು ಇದು ಏನಾದ್ರು ಒತ್ತಾಯ ಮಾಡ್ಲಿಕ್ಕಾಗ್ತದ, ನನಗೆ ಕೊಡ್ಲೇಬೇಕು ನಿನ್ನಂತ ಇಲ್ಲ. ಭಗವಂತನ ಸ್ವ ಇಚ್ಛೆಯಿಂದ ನಾವು ಸಾಧನೆ ಮಾಡಬಹುದು, ನಾವೆಲ್ಲ ಪ್ರಯತ್ನ ಎಲ್ಲ ಮಾಡಬಹುದು. ಅದೆಲ್ಲದಕ್ಕೂ ಎಲ್ಲದರ ಮೇರೆ ಯಾರಿದೆ, ಭಗವಂತನ ಇಚ್ಛೆ ಇದೆ. ಭಗವಂತ ಇಚ್ಛೆ ಪಟ್ಟರೆ ಯಾರನ್ನಾದ್ರೂ ಕೊಂಡೋಗ್ಬೋದು. ಭಗವಂತ ಅವನ ಇಚ್ಛೆ ಇಲ್ಲದ್ರೆ, ಅವನ ಸಂತೃಪ್ತರಾಗದೇ ಇದ್ರೆ, ಅಂದ್ರೆ ಅವನು ಭಕ್ತರಿಗೆ ನಾವು ನೋವು ಮಾಡಿದ್ರೆ, ವಿಶೇಷವಾಗಿ ನಾವು ಭಗವಂತನ ಸೇವೆ ಮಾಡ್ತಿದ್ದೇವೆ ಆದ್ರೆ ವೈಷ್ಣವರಿಗೆ ನಾವು ಅಪರಾಧ ಮಾಡಿದ್ರೆ ಏನಾಗುತ್ತೆ? ನಾವು ಎಷ್ಟು ಜನ್ಮ ಜಪ ತಪ ಮಾಡಿದ್ರು ನಮಗೆ ಮುಕ್ತಿ ಸಾಧ್ಯವಿದೆಯಾ? ಭಗವಂತನ ಭಕ್ತರಿಗೆ ನಾವು ತುಂಬಾ ಕಷ್ಟ. ಅದಕ್ಕೆ ಭಗವಂತ ಹೇಳ್ತಾನೆ, ಯಾರು ನನ್ನ ಭಕ್ತರಿಗೆ ಕಷ್ಟ ಕೊಡ್ತಾರೆ ಅವ್ನ ನಾನು ಯಾವಾಗಲೂ ಕ್ಷಮಿಸಲ್ಲ. ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ, ಯಾರು ಭಗವಂತನ ಭಕ್ತರಿಗೆ, ಯಾಕಂದ್ರೆ ಅರ್ಜುನನಿಗೆ ದ್ರೌಪದಿಗೆ ಮೋಸ ಮಾಡಿದ್ರು ಕೌರವರು, ಅದಕ್ಕೆ ಅರ್ಜುನ ಕ್ಷಮೆ ಮಾಡಿದ್ರು ಅವ್ರು ಬಿಟ್ಬಿಡು ಅಂತ ಹೇಳಿದ. ಆದ್ರೆ ಕೃಷ್ಣ ನಾನು ಇವ್ರನ್ನ ಬಿಡಲ್ಲ ಅಂತ. ಕೃಷ್ಣ ಬಿಡಲ್ಲ, ಭಗವಾನ್ ಭಕ್ತ ಬಿಡ್ತಾನೆ, ಆದ್ರೆ ಭಗವಾನ್ ತಾನು ಬಿಡಲ್ಲ. ಬಿಕಾಸ್ ಈ ಬಿಕಮ್ಸ್ ವೆರಿ ಯಂಗ್, ಭಕ್ತರ ತನ್ನ ಭಕ್ತರಿಗೆ ಸೇವೆ ಕಷ್ಟ ಕೊಟ್ರೆ ಅಲ್ವಾ. ಸೊ ಅದೇ ತರ ತುಂಬಾ ಮಹಾ ಅಪರಾಧ ಭಗವಂತನ ಭಕ್ತರ ಅಪರಾಧ. ಅದನ್ನ ಭಗವಂತನ ಭಕ್ತರ ಸೇವೆ ಮಾಡಿದ್ರೆ ನಮಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಅದ್ ಹೇಗೆ ಅತ್ಯಂತ ವಿಪರೀತವಾದ ಕರ್ಮ, ಅನೇಕ ಅದು ತುಂಬಾ ಜಟಿಲವಾದ ಮತ್ತು ತುಂಬಾ ಕಠೋರವಾದ ಕರ್ಮ ಮಾಡಿದ್ರು ಕೂಡ ಅವನನ್ನ ಮುಕ್ತನಾಗಿ ಮಾಡಬಹುದು ಭಗವಂತ. ಅವನ ಹತ್ರ ಈ ವಿಟೋಪಾರ್ ಅಂತ ಹೇಳ್ತಾ ಇದ್ರು, ಇಲ್ಲಿ ಭಾರತದಲ್ಲಿಲ್ಲ, ಅಮೆರಿಕದಲ್ಲಿ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಅಮೆರಿಕ ವಿಟೋಪಾರ್ ಅಂದ್ರೆ. ಇಲ್ಲಿ ಭಾರತದಲ್ಲಿ ಸಿಸ್ಟಮ್ ಹೆಂಗಂದ್ರೆ, ಈಗ ಒಂದು ಬಿಲ್ ಮಾಡ್ತಾರೆ ಇದರಲ್ಲಿ, ಅದು ಲೋಕಸಭೆಯಲ್ಲಿ ಒಂದು ಬಿಲ್ ಬರೀತಾರೆ, ಬಿಲ್ ಅಂತ ಬರೀತಾರೆ, ಬಿಲ್ ಅನ್ನು ಬರೆದು ಪ್ರೆಸಿಡೆಂಟ್ ಕಳಿಸ್ತಾರೆ, ರಾಷ್ಟ್ರಪತಿ ಕಳಿಸ್ತಾರೆ, ಅವನು ಸೈನ್ ಮಾಡ್ಬೇಕು, ಅದನ್ನ ಸೈನ್ ಮಾಡಿ ಅದು ಬಿಲ್ ಆಗುತ್ತೆ, ಆಮೇಲೆ ಅದು ಲಾ ಆಗುತ್ತೆ, ಅದು ಕಾನೂನು ಆಗುತ್ತೆ, ಬಿಲ್ ಕಾನೂನು ಆಗುತ್ತೆ. ಹೌದಾ, ವಾಪಸ್ ಕಳಿಸ್ಬೋದು ಈಗ ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿ ಒಂದ್ಸರ್ತಿ ವಾಪಸ್ ಕಳಿಸ್ಬೋದು, ಇದನ್ನ ರೀಕನ್ಸಿಡರ್ ಮಾಡಿ ಅಂತ ಕಳಿಸ್ಬೋದು, ಮತ್ತೆ ಇದನ್ನ ಪುನರ್ ಇದನ್ನ ವಿಶ್ಲೇಷಣೆ ಮಾಡಿ ಅಂತ ಮಾಡಬಹುದು. ಆದ್ರೆ ಭಾರತದಲ್ಲಿ ಹೆಂಗದೆ, ಅದು ಮತ್ತೆ ತಿರುಗಾ ಕಳಿಸಿದ್ರೆ, ಎರಡನೇ ಸರ್ತಿ ಕಳಿಸಿದ್ರೆ ಪ್ರೆಸಿಡೆಂಟ್ ಹ್ಯಾಸ್ ಟು ಸೈನ್ ಇನ್ ಇಂಡಿಯಾ. They have to, there's no option. He cannot scrap the bill. Adana sarvak leka avanu sign maadlebeku adike puppet tara, it's like a nominal head, it doesn't have real power. Adra America dalli engide ondade bill kalustare adana vapas kalustare reconsider maadi anta, but tiriga vapas kalustare he can throw it and pay, he can tear and throw it in dustbin, idan scrap maadabodu, adu veto power anta hartare adike American president ige, namilla illilla andre bhagavantane yadu veto power ide. ಅಂದ್ರೆ ಭಗವಂತ ಒಬ್ಬ ವ್ಯಕ್ತಿ ಎಷ್ಟೇ ಪಾಪ ಮಾಡಿರಲಿ, ಅನೇಕ ಪಾಪ ಮಾಡಿರಲಿ, ಅವನ ಕರ್ಮಾನುಸಾರ ಅವನಿಗೆ ಹಿಂಗಾಗಬೇಕಿತ್ತಂತಿದೆ ಅನ್ಕೊಂಡು, ಆದ್ರೆ ಭಗವಂತ ಇಚ್ಛೆ ಪಟ್ರೆ ಅದೆಲ್ಲ ಕರ್ಮವನ್ನು ಅವನು ಕ್ಯಾನ್ಸಲ್ ಮಾಡಬಹುದು, ಎಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ ಅವನಿಗೆ ಕರ್ಕೊಬಹುದು. ಮತ್ತೆ ಕೆಲವು ಸತಿ ನೋಡಿ, ಒಬ್ಬ ಅಪರಾಧಿಗಳಿಗೆ ರಾಷ್ಟ್ರಪತಿ ಹೇರಿಂಗ್ ಇರ್ತಾನೆ, ಕೆಲವು ಸತಿ ರಾಷ್ಟ್ರಪತಿಯವರ ಅವ್ರನ್ನ ಮಂಜೂರು ಮಾಡಿದ್ರೆ ಅವ್ರನ್ನ ಅದರಿಂದ ಪಾಪದಿಂದ ಜೀವವಿಧಿ ಶಿಕ್ಷೆಯನ್ನು ತಪ್ಪಿಸಬಹುದು, ತಪ್ಪಿಸಿ ಅವರಿಗೆ ಮುಕ್ತ ಮಾಡ್ತಾರೆ. ಅದು ವಿಶೇಷವಾಗಿ ತುಂಬಾ ಸ್ಪೆಷಲ್ ಕೇಸ್ ಅಲ್ಲಿ ಇರ್ತಾರೆ ದಿನೆಂಡ. ಅದೇ ತರ ಭಗವಂತ ಸ್ವರಾಟ್, ಸ್ವರಾಟ್ ಅಂದ್ರೇನು ಅವ್ರೆಲ್ಲ ಸ್ವತಂತ್ರನಾಗಿದ್ದಾನೆ, ಅವನಿಗೆ ಅವನ ಮೇಲೆ ಯಾರು ಇಲ್ಲ, ಸರ್ವ ಕಾರಣ ಕಾರಣ ಅವನ ಮೇಲೆ ಯಾರು ಕಾರಣ ಇಲ್ಲ, ಅವನು ಯಾರಿಗೂ ರಿಪೋರ್ಟ್ ಮಾಡ್ಲಿಕ್ಕಿಲ್ಲ, ಭಗವಂತ ಎಲ್ಲರಿಗೂ ಅವನೇ ಕಾರಣ. ಸೊ ಹಾಗಿರುವಾಗ ನಾವು ಭಗವಂತನ ಯಾರು ಕೃಪೆಗೆ ಅನುಗ್ರಹ ಪಡೆದಿದ್ದಾರೆ ಅವರನ್ನ ಭಗವಂತ ಎಲ್ಲ ತರ ಪಾಪ ಫಲಗಳಿಂದ ಮುಕ್ತ ಮಾಡಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನೋಡಿದೆ, ಅಜಾಮರ ಏನೆಲ್ಲ ಮಾಡಿದ, ಎಷ್ಟೆಲ್ಲ ಪಾಪ ಮಾಡಿದ, ಹೌದು ದರೋಡೆ ಮಾಡಿದ, ಎಲ್ಲ ಮಾಡಿದ, ಆ ಮಾಡಿದ್ದಕ್ಕೆ ಆ ಭಗವಂತನ ಕೇವಲ ಸ್ವಲ್ಪ ನಾರಾಯಣ ಸ್ಮರಣೆ ಮಾಡಿದಕ್ಕೋಸ್ಕರ ಅದು ಪೂರ್ವಜನ್ಮದಲ್ಲಿ ಮಾಡಿದ್ದ, ಅವನು ಭಗವಂತನ ಸೇವೆ ಮಾಡಿದ, ಅದಕ್ಕೆ ಅವನ ಅವನಿಗೆಲ್ಲದರಿಂದ ಕ್ಷಮೆ ಮಾಡಿ ಅವನಿಗೆ ಮುಕ್ತಿ ಕೊಟ್ಟ ಭಗವಂತನ ಹತ್ರ ತನ್ನ ಹತ್ರ ಕರ್ಕೊಂಡ. ಇನ್ನೊಂದ್ಸರ್ತಿ ಒಬ್ಬ ನಮಗೆ ಕೆಲ ಸರ್ತಿ ವಿಚಿತ್ರ ಅನ್ಸುತ್ತೆ, ಭಗವಂತನ ಕೃಪೆ ಹೆಂಗ್ ಕೆಲಸ ಆಗುತ್ತೆ ಅಂತ ನಮಗೆ ಇವನು ಆಗ್ಬೋದಾ ಅಂತ ನಮಗೆ ಸಂಕೋಚ ಬರುತ್ತೆ. ಒಂದು ಉದಾಹರಣೆಗೆ, ಒಬ್ಬ ಪ್ರಭುಪಾದರ ಗುರು ಬಾಯಿದ್ರು, ಗುರು ಬಂದು ಅವರು ಗಾಡ್ ಬ್ರದರ್ ಬಿಡಿದ್ರು, ಅವ್ರು ಯಾವಾಗ್ಲೂ ಪ್ರಭುಪಾದರ ಬಗ್ಗೆ ಟೀಕೆ ಮಾಡ್ತಿದ್ರು, ಅವ್ರ ಹಂಗೆ ಇವ್ರ ಹಂಗೆ ಅವೈ ಸರ್ ಅವೈ ಬಾಬು ಅಂತ ಹೇಳ್ತಾರೆ, ಅವ್ರ ಹಂಗೆ ಅವ್ರು ಸರಿಗಿಲ್ಲ, ಅವ್ರು ನಮ್ಮ ಗೌಡಿಯ ಸಂಪ್ರದಾಯನ ಬೇರೆ 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 ಕೆಲಸ ಮಾಡ್ತಾ ಇದಾರೆ, ನಮ್ಮ ಸಂಪ್ರದಾಯ ಸರಿಲ್ಲ ಅಂತ ಅವ್ರ ಬಗ್ಗೆ ಬರೀ ಅಪರಾಧ ಮಾಡ್ತಿದ್ರು, ಅವ್ರು ಅಪರಾಧ ಹೇಳ್ತಾ ಇದ್ರು. ಅವಾಗ ಅವರು ಸ್ವಲ್ಪ ದಿನ ಆದ್ಮೇಲೆ ಅವ್ರದ್ದು ಪ್ರಭುಪಾದ ಇದ್ದಾಗಲೇ ಅವ್ರದ್ದು ದೇಹ ತ್ಯಾಗ ಆಯ್ತು, ಅವ್ರು ದೇಹ ತ್ಯಾಗ ಮಾಡಿದ್ರು. ಅವಾಗ ಪ್ರಭುಪಾದ ಹೇಳ್ತಾರೆ, ಆ ವ್ಯಕ್ತಿ ಹಿ ವೆಂಟ್ ಬ್ಯಾಕ್ ಟು ವಾಟೆಡ್ ಅಂತ ಹೇಳ್ತಾರೆ, ಭಗವದ ಮೋದ ಆ ವ್ಯಕ್ತಿ ಅಂತ. ಇವರು ಅವ್ರ ಶಿಷ್ಯರಿಗೆ ತುಂಬಾ ಆಚಿತ ವಿಚಿತ್ರ ಆಗುತ್ತೆ, ಅವ್ರು ಪ್ರಭುಪಾದ ಶುದ್ಧ ಭಕ್ತರಲ್ಲ, ಈ ಶುದ್ಧ ಭಕ್ತರಿಗೆ ಅಪರಾಧ ಮಾಡಿದ್ರೆ ಡೈರೆಕ್ಟ್ ಒಳಗೆ ಹೋಗ್ಲಿಕ್ಕೆ ಆಗತ್ತಾ? ಅದೇ ಇಲ್ಲ, ಅವ್ರು ನರಕಕ್ಕೆ ಹೋಗ್ಬೇಕು ಭಗವಂತನ ಶುದ್ಧ ಭಕ್ತರಿಗೆ ಅಪರಾಧ ಮಾಡ್ತಾರೆ. ಅವಾಗ ಪ್ರಭುಪಾದ ಶಿಷ್ಯರು ಕೇಳ್ತಾರೆ, ಹಿಂಗ ಹೆಂಗೆ ಪ್ರಭುಪಾದ ಇಷ್ಟೊಂದು ಪಾಪ ಮಾಡಿದಾರೆ, ನಿಮ್ಮ ಪ್ರತಿ ಅಪರಾಧ ಮಾಡಿದ್ದಾರೆ ಶುದ್ಧ ಭಕ್ತರಿಗೆ, ಇವ್ರು ಹೆಂಗೆ ಭಗವದ್ಧಾಮ ಹೋದ್ರು ಅಂತ ಶಂಕೆ ಮಾಡ್ತಾರೆ. ಆ ಪ್ರಭುಪಾದ ಹೇಳ್ತಾರೆ, ಬಿಕಾಸ್ ನಮ್ಮ ಗುರು ಮಹಾರಾಜ್ ಟೂಕಿಂಗ್, ನಮ್ಮ ಗುರು ಮಹಾರಾಜ್ ಇಚ್ಛೆ ಅವ್ನು ತಗೊಂಡ್ಬೇಕಂತಿತ್ತು ತಗೊಂಡೋದ್ರೆ ಅಷ್ಟೇ, ಅದಕ್ಕೆ ಎರಡನೇ ಮಾತಿಲ್ಲ, ವಾದ ಇಲ್ಲ ಅದಕ್ಕೆ. ಗುರು ಮಹಾರಾಜ್ ಒಂದು ಟೇಕಿಂಗ್ ಹಿಟ್ ಹಿ ವ್ಯಾಂಡ್ ಟೆಕ್ಸ್, ಕೃಷ್ಣ ಒಂದು ಟೇಕಿಂಗ್ ಹಿ ಒನ್ಸ್ ಟೇಕ್ ಹೀಲ್ ಟೇಕಿಂಗ್, ಎಷ್ಟೇ ಪಾಪ ಮಾಡಲಿ ಎಷ್ಟೇ ಪಾಪ ಮಾಡಬೇಕು. ಹೌದಾ, ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಯಾವುದೇ ಭಕ್ತನನ್ನು ನಾವು ಪತಿತ ಅಂತ ಯಾವಾಗಲೂ ಎಣಿಸಬಾರದು. ಒಂದು ಭಗವದ್ಗೀತೆ ಶ್ಲೋಕ ಇದೆಯಲ್ಲ, ಏನ್ ಶ್ಲೋಕ ಅದು, ಅನನ್ಯ ಬಾಕ್ ಸಾಧು ರೇವ ಸಮಂತವ್ಯ ಅಂತಾರೆ. ಅದು ಎಂತ ಅತ್ಯಂತ ಕೀಳು ಮಟ್ಟದ ಪಾಪ ಮಾಡಿದ್ರು ಕೂಡ ಯಾರು ಭಕ್ತಿ ಸೇರಿ ತೊಡಗಿದಾನೆ, ಅದು ಶ್ರದ್ಧೆ ಇದೆ ಅವನಿಗೆ, ಭಗವಂತನ ಕೃಪೆ ಇದ್ರೆ ಅವನಿಗೆ ಎನಿ ಟೈಮ್ ಅವನಿಗೆ ಭಗವಂತ ಮುಗಲಿಕ್ಕೆ ಸಾಧ್ಯ ಇದೆ, ಬಾಕಿಯವ್ರಿಗೆ ಸಾಧ್ಯ ಇಲ್ಲ. ಅನೇಕ ಉದಾಹರಣೆಗಳಿದೆ, ಅನೇಕ ಉದಾಹರಣೆ. ಒಂದು ಉದಾಹರಣೆ ಕೊಡ್ತಾನೆ, ಪ್ರಭುಪಾದ ಒಬ್ಬ ಶಿಷ್ಯರು, ಅವರು ಒಂದು ಒಂದಿಷ್ಟು ವರ್ಷ ಪ್ರಭುಪಾದರಿಗೆ ತುಂಬಾ ಅದ್ಭುತವಾಗಿ ಸೇವೆ ಮಾಡಿದ್ರು ಮೊದಲನೇ ವರ್ಷದಲ್ಲಿ. ಆಮೇಲೆ ಅವರು ಮಾಯಾ ಪ್ರಭಾವ, ಮಾಯಾ ತುಂಬಾ ಕಠಿಣ ಆಗಿದೆಲ್ಲ, ಆ ಮಾಯಾ ಪ್ರಭಾವದಿಂದ ಅವ್ರದ್ದು ಪತನ ಆಯ್ತು. ಪತನ ಅಂದ್ರೇನು, ನಿಯಮಗಳನ್ನ ಪಾಲನೆ ಮಾಡಿಬಿಟ್ಬಿಟ್ರು, ಅತ್ಯಂತ ಕೀಳುಮಟ್ಟಕ್ಕೆ ಅವ್ರು ಹೋಗ್ಬಿಟ್ರು, ಕೀಳುಮಟ್ಟಿಗೆ. ಅವರು ವ್ಯಭಿಚಾರ ಮತ್ತೆ ಸ್ತ್ರೀ ಸಂಘ ಮಾಂಸ ಭಕ್ಷಣೆ ಏನೆಲ್ಲ ಹೇಳಿ ಆಲ್ ಕೈಂಡ್ ಆಫ್ ಸಿಂಪಲ್ ಆಗಿ ಕರ್ಮಿಗಳಿಗಿಂತ ಕೀಳವಾಗಿ ಪಾಪಕಾರ ಮಾಡಿದ್ರು. ಅವಾಗ ಅನ್ಸುತ್ತೆ ಇವನು ಈ ವ್ಯಕ್ತಿಗೆ ತುಂಬಾ ಕಷ್ಟ ಇದೆ ಅಂತ. ಅಷ್ಟೊಂದು ಪಾಪಕಾರ ಮಾಡಿದ್ರು. ಅವ ಕೊನೆಗೆ ಎಷ್ಟಾಯ್ತಂದ್ರೆ ರೋಗ ಬಂದು ಪ್ಯಾರಲೈಸಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಎದ್ದೇಳಿಕ್ಕಾಗಲ್ಲ, ಸುಮ್ಮನೆ ಈ ಕೆನಾಟ್ ಗೆಟ್ ಅಪ್, ಎದ್ದೇಳಿಕ್ಕಾಗಲ್ಲ, ಪ್ಯಾರಲೈಸ್ ಆಗಿ. ನಮ್ಮ ಮಾಯಾಪುರದಲ್ಲಿ ಹಿಂದೆಗಡೆ ಸ್ವರೂಪ ಗಂಜಲ್ ಒಂದು ಆಶ್ರಮ ಇದೆ, ಅಲ್ಲಿ ವೃದ್ಧ ವೈಷ್ಣವರಿಗೊಂದು ಅವರೆಲ್ಲ ಪೋಷಣೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅವಾಗ ಈ ಮನುಷ್ಯ ಮಲಗಿದ್ದಾನೆ, ಸುಮ್ಮನೆ ಕೈಕಾಲು ಯಾವ್ದು ಆಡ್ತಾ ಇಲ್ಲ, ಮಲಗಿದ್ದಾನೆ, ಎಲ್ಲ ಸೇವೆ ಮಾಡ್ತಾ ಇದಾರೆ ಶರೀರ ಬಿಟ್ಟು ಹೋಗ್ಲಿ ಅಂತ. ಅವ ಕೊನೆಗಳಿಗೆ ಅಲ್ಲಿ ಶರೀರ ಬಿಡುವಾಗ ಅವನ್ ತಕ್ಷಣ ಅವನು ಎದ್ದೇಳಿ ಬರದೇ ಇರೋ ತಕ್ಷಣ ಅವನು ಎದ್ಬಿಟ್ಟಂತೆ, ತಕ್ಷಣ ಒಂದು ಒಂದ್ ರಾತ್ರಿ ಎದ್ಬಿಟ್ಟು ಪ್ರಭುಪಾದ್ ಯು ಕೇಮ್ ಟು ಟೇಕ್ ಮೀ ಅಂತ ಹೇಳಿದ್ರು. ಅರ್ಥ ಅರ್ಥ, ಪ್ರಭುಪಾದ್ ಪ್ರಭುಪಾದ್ ಅಂತ ಕೈ ಎತ್ತಿ ಶರೀರ ಬಿಟ್ಬಿಟ್ಟು, ಪ್ರಭುಪಾದ್ ನೀವು ನಾನು ಬಂದಿದ್ದೀರ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಪ್ರಭುಪಾದರಿಗೆ ಕೇಳ್ಬಿಟ್ಟು ಅವನು ಶರೀರ ಬಿಟ್ಬಿಟ್ಟು ಎದ್ದೇಳಿಕ್ ಆಗದೇ ಇರೋನು. ಹಿ ಕೆನಾಟ್ ಗೆಟ್ ಅಪ್, ಪ್ಯಾರಲೈಸ್, ಕಂಪ್ಲೀಟ್ಲಿ ಪ್ಯಾರಲೈಸ್, ದೇರ್ ಇಸ್ ನೋ ವೇ ಹಿ ಕ್ಯಾನ್ ಗೆಟ್ ಅಪ್. ಮೆಡಿಕಲ್ ಅವನಿಗೆ ರಕ್ಷಣೆ, ಎದ್ದೇಳಿ ಅವನ್ ಎದ್ದು ಭಗವಂತನ ಹತ್ರ ಪ್ರಭುಪಾದ ರಕ್ಷಣೆ, ಯಾಕಂದ್ರೆ ಪ್ರಭುಪಾದ ಅವರು ಸೇವೆ ಕೊಟ್ಟಿದ್ದಾರೆ. ಅದಕ್ಕೆ ಕೃಷ್ಣನಿಗೆ ನಾವು ಸೇವೆ ಮಾಡಿದ್ರೆ ಕೃಷ್ಣ ನಮ್ಮನ್ನು ಮರೆಯಲ್ಲ. ಅದಕ್ಕೆ ನಾವು ಹೇಳ್ತೀನಿ, ಸುಮಾರು ಸತಿ ಹೇಳಿದ್ದೇನೆ, ಕೆಲವು ಭಕ್ತರು ಪ್ರಭುಪಾದ ಕೇಳಿದ್ರು, ಪ್ರಭುಪಾದ ನಾವು ಈಗ ನಾವು ಕೃಷ್ಣನ ನೆನೆಸ್ತಾ ಇದ್ದೇವೆ, ಕೃಷ್ಣನ ಸೇವೆ ಮಾಡ್ತಾ ಇದೆ, ಆದ್ರೆ ನಾವ್ ಏನೋ ನಮ್ಮ ಕರ್ಮಾನುಸಾರ ನಾವು ಭಗವಂತನ ಕೊನೆಗಳಿಗೆಲ್ಲ ಭಗವಂತನ ಮಾಡ್ತಾರೆ. ಏನು ನಮ್ಮ ಗತಿ ಅಲ್ಲ, ಕೊನೆಗಳಿಗೆಲ್ಲ ಮರ್ತಪ್ಪ, ಸ್ಮರಣೆ ಆಗಲಿಲ್ಲ ಕೃಷ್ಣ ಮೃತ್ಯುಕಾಲದಲ್ಲಿ, ಸಮಯ ನನಗೆ ಸ್ಮರಣೆ ಆಗ್ತದೆ ನನ್ನ ಗತಿ ಏನು ಅಂತ ಹೇಳ್ತಾರೆ. ಆ ಪ್ರಭುಪಾದ ಹೇಳ್ತಾರೆ, ನೀನು ಸೇವೆ ಮಾಡಿದ್ಯ ತಾನೆ, ಮಾಡಿದೆ ಸೇವೆ, ನೀನ್ ಸೇವೆ ಮಾಡಿದಕ್ಕೋಸ್ಕರ ನೀನು ಕೃಷ್ಣನನ್ನು ಮರಿಬಹುದು, ಆದ್ರೆ ಕೃಷ್ಣ ನಿನ್ನನ್ನು ಮರೆಯಲ್ಲ. ಯಾಕಂದ್ರೆ ಕೃಷ್ಣ ಋಣಿ ಇರ್ತಾನೆ, ಕೃಷ್ಣ ಕೃತಜ್ಞ ಅಲ್ಲ, ಕೃತಜ್ಞ. ನೀ ಏನೇ ಚಿಕ್ಕ ಸೇವೆ ಮಾಡಿದ್ರು, ಪ್ರಭುಪಾದ ಹೇಳ್ತಾರೆ, ನೀ ದೇವಸ್ಥಾನ ಒಂದೇ ಒಂದು ಮಳೆ ಹೊಡೆದ್ರು ಕೂಡ ಕೃಷ್ಣ ನೀನ್ ಹೆಂಗ್ಬಿಟ್ಕೊಂತಾನೆ. ಒಂದ್ ಚಿಕ್ಕ ಸೇವೆ, ಒಂದಿನ ಕಸ ಗುಡಿಸ್ತಾರೆ, ಒಂದಿರ್ತ ಅಡಿಗೆ ಮಾಡಿದ, ಏನೇ ಚಿಕ್ಕ ಚಿಕ್ಕ ಸೇವೆ ಮಾಡಿದ್ರು ಕೂಡ ಕೃಷ್ಣ ನಿನ್ನನ್ನು ಸ್ಮರಣೆ ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಏನಂದ್ರೆ ನಾಳೆ ಹೆಂಗಿರುತ್ತೆ ಗೊತ್ತಿಲ್ಲ, ಮಾಯಾ ಪ್ರತಿನಿತ್ಯ ಅಟ್ಯಾಕ್ ಮಾಡುತ್ತೆ. ಇವಾಗ ನಾವು ನಮ್ಮ ಮನಸ್ಸು ಸರಿಗಿದ್ದಾಗ ಇವಾಗ ಸೇವೆ ಮಾಡಬೇಕು, ಇವತ್ತು ಮಾಡೋ ಸೇವೆ ನಾಳೆ ನಮ್ಮನ್ನ ರಕ್ಷಣೆ ಮಾಡಿದೆ, ಕರೆಕ್ಟ್ ಅಲ್ಲ? ನಮಗೆ ನಮ್ಮ ಪ್ರಜ್ಞೆ ಸರಿಗಿದೆ, ಕೃಷ್ಣ ಭಕ್ತಿಯಲ್ಲಿ ಏನೋ ಸ್ವಲ್ಪ ಸದ್ಬುದ್ಧಿ ಇದೆ, ಇರೋದ್ರಲ್ಲಿ ಸ್ವಲ್ಪ ಆದರೆ ದುರ್ಬುದ್ಧಿ ಇರುತ್ತೆ, ಸದ್ಬುದ್ಧಿ ಒಂಚೂರು ಇದೆ, ಇರೋದ್ರಾಗ್ಲೇ ನಾವು ಭಗವಂತನ ಸೇವೆ ಮಾಡ್ಬೇಕು, ಇವಾಗಲೇ ಮಾಡ್ಕೊಂಡ್ಬಿಡ್ಬೇಕು. ಹೌದು, ಅದಕ್ಕೆ ನೋಡಿ, ಶಕ್ತಿ ಇದ್ದಾಗಲೇ ನಾವು ಭಗವಂತನ ಸೇವೆ ಮಾಡ್ಬಿಡ್ಬೇಕು, ಗಾಳಿ ಇದ್ದಾಗ ತೂರ್ಕೊ ಅಂತ ಕೇಳಿದಾರ, ಅದು ನಾವು ಗಾಳಿ ಇದ್ದಾಗಲೇ ತೂರ್ಕೊಂಡ್ಬಿಡ್ಬೇಕು, ನಮಗೇನೋ ದವಸ ಜನ ಸಿಕ್ಬಿಡುತ್ತೆ. ಗಾಳಿ ಅಂದ್ರೆ ನಮ್ಮ ನಮ್ಮ ಇದು ಇದೆ, ಒಲವು ಇದೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ಹೌದಾ, ಚಿಕ್ಕಾಗಿ ಒಲವು ಇದ್ದಾಗ ಹೆಚ್ಚಾದಷ್ಟು ಸೇವೆ ಮಾಡಬೇಕು. ಪ್ರತಿನಿತ್ಯ ನಾವು ಹರಿನಾಮ ಸಂಕೀರ್ತನ, ಹರೇ ಕೃಷ್ಣ ಹರೇ ಕೃಷ್ಣ 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 ಈ ತರ ಪ್ರತಿನಿತ್ಯ ನಾವು ಭಗವಂತನ ಸ್ಮರಣೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನ ಈ ತರ ಒಂಬತ್ತು ನವವಿಧ ಭಕ್ತಿ ಇದು ನಾವು ಮಾಡ್ತಾ ಇದ್ರೆ ಭಗವಂತ ನಮ್ಮನ್ನ ಖಂಡಿತವಾಗಿ ರಕ್ಷಣೆ ಮಾಡ್ತಾರೆ. ಅವಾಗ ನಮ್ಮ ಜೀವನ ನಿಜವಾಗಿ ಶಾಶ್ವತ ಇದೆ. ಇದಿಲ್ಲೇ ಇದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಪ್ರಭುಪಾದ ಒಂದು ಭಾರತದಲ್ಲಿ ಹೇಳ್ತಾರೆ, ಬದ್ಧ ಜೀವಿಗೆ ಭಗವಂತ ಎರಡು ಅವಕಾಶ ಕೊಡ್ತಾರೆ, ಟೂ ಅಪರ್ಚುನಿಟೀಸ್, ಎರಡು ತರ ಅವಕಾಶ ಬದ್ಧ ಜೀವಿಗೆ. ಒಂದು ಅವಕಾಶ ಏನು, ಇಲ್ಲಿ ಭೌತಿಕ ಜಗತ್ತಲ್ಲಿ ಇದ್ಕೊಂಡು ಇಂದ್ರಿಯ ತೃಪ್ತಿ ಮಾಡಲಿಕ್ಕೆ ಒಂದು ಅವಕಾಶ, ಫೆಸಿಲಿಟಿ ಫಾರ್ ಸೆನ್ಸಿಟಿಫಿಕೇಶನ್. ಯಾಕಂದ್ರೆ ನಾವು ಬಂದು ಇಲ್ಲಿ ಬಂದಿದ್ದೇನಕ್ಕೆ, ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ. ಹೌದಾ, ಒಂದು ಅವಕಾಶ ಇದು, ಇಂದ್ರಿಯ ತೃಪ್ತಿ ಮಾಡ್ತೀಯ ಮಾಡು, ಎಲ್ಲ ಅವಕಾಶ ಇದೆ, ಇಂದ್ರಿಯಗಳಿದಾವೆ, ಇಂದ್ರಿಯ ವಸ್ತುಗಳಿದಾವೆ, ಎಲ್ಲ ಇದೆ, ಇಂದ್ರಿಯ ಮಾಡ್ಕೊಂತ. ಮತ್ತೆ ಇನ್ನೊಂದು ಅವಕಾಶ, ಇಂದ್ರಿಯ ತೃಪ್ತಿ ಮಾಡಿ ಮಾಡಿ ಮಾಡಿದ್ರೆ ಸುಸ್ತಾದಾಗ, ಇದರಿಂದ ಕಷ್ಟ ಆದಾಗ, ಸುಸ್ತಾದಾಗ, ಆಮೇಲೆ ಇದರಿಂದ ಸುಸ್ತಾದ್ರೆ ಅವನಿಗೆ ಬದ್ಧ ಜೀವಿಗೆ ಇನ್ನೊಂದು ಅವಕಾಶ ಕೊಡ್ತಾನೆ. ಅದ್ಯಾವುದು, ಭಗವಂತನ ಹತ್ರ ವಾಪಸ್ ಹೋಗ್ಲಿಕ್ಕೆ ಈ ಭಕ್ತಿ ಮಾರ್ಗನ ಕೊಟ್ಟಿದ್ದಾನೆ, ಎರಡು ಕೊಟ್ಟಿದ್ದಾನೆ. ಒಂದು ಇದೆ ಭೋಗಕ್ಕೆ ಒಂದು ಇದು ಇದೆ, ಮತ್ತು ಮುಕ್ತಿಗೂ ಕೂಡ ಒಂದು ಅವಕಾಶ ಇದೆ. ಈ ಎರಡರಲ್ಲಿ ಯಾವ್ದು ನಡ್ಸ್ಕೊ ಅಂತ ನಮ್ಮ ಬುದ್ಧಿವಂತಿಕ ಮೇಲೆ ಹೋಗುತ್ತೆ. ಕೆಲವರು ಇದು ನಡ್ಸ್ಕೊಂತಾರೆ, ಕೆಲವರು ಇದು ನಡ್ಸ್ಕೊಂತಾರೆ. ಅದ್ರಲ್ಲಿ ಯಾರು ಬುದ್ಧಿವಂತರು, ಯಾರು ಮುಕ್ತಿ ಪಥವನ್ನ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅದು ಭಕ್ತಿ ಸೇವೆ ಮಾರ್ಗವನ್ನ ಹೇಳ್ಕೊಡ್ತಾರೆ, ಭಗವದ್ಗೀತೆ ರೂಪದಲ್ಲಿ, ಭಾಗವತದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ. ಈ ಭಕ್ತಿ ಮಾರ್ಗ ಸಾಧನಾ ವಿಧಿ, ಸಾಧನಾ ವಿಧಿ ಅಲ್ಲ, ಇದ್ರ ಮಾರ್ಗವಾಗಿ ನಾವು ಅನುಸಾರ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈ ತತ್ವಜ್ಞಾನ ತಿಳ್ಕೊಬೇಕು, ಹೇಗೆ ನಾನು ಎಲ್ಲರೂ ನೋಡ್ಕೊಳಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಬರುತ್ತೆ, ಚಿತ್ರಕೇತು ಮಹಾರಾಜ್ ಕತೆ ಕೇಳಿರ್ಬೋದು. ಚಿತ್ರಕೇತು ಮಹಾರಾಜನಿಗೆ ಎಷ್ಟೊಂದು ಜನ ಹೆಣ್ತಿರಿದ್ರು ಸುಮಾರು ಜನ, ಆದ್ರೆ ಮಕ್ಕಳಾಗಲಿಲ್ಲ ಅವನಿಗೆ, ಮಕ್ಕಳೇ ಇರಲಿಲ್ಲ, ತುಂಬಾ ದುಃಖ ತಪ್ತನಾಗಿದ್ದ ಅವನು. ಹೌದಾ, ಅಯ್ಯೋ ನನ್ನ ಮಕ್ಕಳೇ ಇಲ್ಲ, ನಾನು ಹೇಗೆ ನನ್ನ ಜೀವನ ಹೇಗೆ, ನನ್ನ ರಾಜ್ಯ ಮುಂದುವರಿಯೋದು ಹೇಗೆ ಅಂತ ತುಂಬಾ ಕಷ್ಟ ಆಯ್ತು ಅವನು. ಅವಾಗ ನಾರದ್ರು ಮತ್ತೆ ಅಂಗೀರ್ಮಣಿ ಬರ್ತಾ ಇರಲಿ, ನಾರದ್ರು ಬಂದಾಗ ಅವನು ತುಂಬಾ ದುಃಖ ಪೀಡಿತನಾಗಿ ದುಃಖ ತಪ್ತನಾಗಿರ್ತಾನೆ. ಯಾಕಪ್ಪ ಏನಾಯ್ತು ಅಂತ ಕೇಳಿದ ತಕ್ಷಣ, ನನಗೆ ನನ್ನ ಸಂತತಿನೇ ಇಲ್ಲ ನನಗೆ ಅಂತ, ನನಗೆ ಮಗು ಬೇಕು ಅಂತ ಹೇಳ್ತಾರೆ. ಅವಾಗ ಆಶೀರ್ವಾದ ಮಾಡ್ತಾರೆ ನಾರದ್ರು, ಅವಾಗ ಕಾಲಾನುಸಾರವಾಗಿ ಒಂದು ಮಗು ಆಗುತ್ತೆ. ಮಗು ಅಂದ್ರೆ ಏನಾಗುತ್ತೆ, ಒಂದೇ ಹೆಂಡತಿ ಮಗು ಆಗುತ್ತೆ, ಮಗು ತಕ್ಷಣ ಬಾಕಿಯವರಿಗೆ ಮಕ್ಕಳಿರಲ್ಲ, ಅವನ ಹೆಂಡತಿಯವರಿಗೆ, ಅವರಿಗೆ ಮತ್ಸರ್ಯ ಬಂದ್ಬಿಡುತ್ತೆ, ಅವರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಇವಳಿಗೆ ಇವಳ ಮೇಲೆ ಇವ್ರ ಮಗು ಸಿಕ್ಕಿದೆ, ಇವಳು ಜಾಸ್ತಿ ಭಾಗ್ಯ, ರಾಜನಿಗೆ ಇವಳ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ನನಗೆ ಮಕ್ಕಳಿಲ್ಲ ಅದಕ್ಕೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಅವಾಗ ಏನಾಗುತ್ತೆ, ಎಲ್ಲರೂ ಬಾಕಿ ಹೆಂಡತಿಯರೆಲ್ಲ ಸೇರಿ ಆ ಮಗುಗೆ ವಿಷ ಕೊಡ್ತಾರೆ. ಅವರ ಅವನ ಹೆಂಡತಿಯರೇ, ರಾಜನ ಹೆಂಡತಿಯರೇ, ಯಾಕಂದ್ರೆ ಮತ್ತೆ ಅವಳ ಮಗುದೇ ನನ್ನ ಮಗು ಇರಂತ. ಒಂದೇ ಗರಾಜನ ಹೆಂಡತಿಯವರು ವಿಷ ಕೊಟ್ಟ ತಕ್ಷಣ ಮಗು ಸತ್ತೋಗುತ್ತೆ. ಎಷ್ಟೋ ವರ್ಷ ಆದ್ಮೇಲೆ ಪಾಪ ಒಂದು ಮಗು ಆಯ್ತು, ಅದಕ್ಕೆ ವಿಷ ಕೊಟ್ಟು ಸತ್ತೋಗುತ್ತೆ. ಹಾಗಾಗಿ ರಾಜನು ತುಂಬಾ ತುಂಬಾ ದುಃಖ ಆಗುತ್ತೆ, ಏನಾಯ್ತು ಅನಾಹುತ ಆಯ್ತು, ನನ್ನ ಮಗು ತೀರೋಯ್ತು. ಯಾಕಂದ್ರೆ ರಾಮೂ ಇದೆ ಶರೀರದ ಮೇಲೆ, ರಾಮ ಆಗಿ ತುಂಬಾ ಆಡ್ತಾನೆ. ಯಾವಾಗ ಮತ್ತೆ ನಾರದ ಬರ್ತಾರೆ ಅಲ್ಲಿ ಬಂದಾಗ ಏನಾಯ್ತು, ಯಾಕೆ ದುಃಖ ಮಾಡ್ತಾ ಇದ್ದ, ಮೊದಲು ದುಃಖ ಪಡ್ತಾ ಇದ್ದ, ಇವಾಗಲೂ ದುಃಖ ಪಡ್ತಾ ಇದ್ದ, ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಸುಖ ಆತರ ಅನಿಸ್ತು, ಚಪಲ ಸುಖ. ಸೊ ಅವಾಗ ನೋಡ್ತಾರೆ ಯಾಕೆ ದುಃಖ ಪಡ್ತಾ ಅಂದ್ರೆ, ನನ್ನ ಮಗು ಸತ್ತೋಯ್ತು, ನನ್ನ ಮಗುನ ಕರ್ಕೊಂಡು ಬನ್ನಿ ವಾಪಸ್ ಅಂತ ಕಷ್ಟ ಆಗಿದೆ. ಅವಾಗ ನಾರದರು ತಮ್ಮ ದೈವಿ ಶಕ್ತಿ ಇದೆ ನಾರದರಿಗೆ, ಅವರು ತಮ್ಮ ದೈವಿ ಶಕ್ತಿಯಿಂದ ಆ ಮಗು ಆ ಆತ್ಮನ ವಾಪಸ್ ಕರೆಸ್ತಾರೆ ಆ ಶರೀರದಲ್ಲಿ. ಕರೆಸಿದ ತಕ್ಷಣ ಇವನಾತಾನೆ ಆ ಪಾಪು ಮಗು ನನ್ನ ಮಗು ಅಂತ ಅವನ ಹತ್ರ ಓಡಾಡಿ ಬರ್ತಾರೆ. ಅವಾಗ ಆ ಮಗು ಆತ ಒಂದ್ ನಿಮಿಷ ಸ್ವಲ್ಪ ಚಿಂತನೆ ಮಾಡಲ್ಲ, ತುಂಬಾ ಗಡ್ಬಡಿ ಮಾಡಬೇಡಿ, ಯಾರು ನಿಮ್ಮ ಮಗು ಅಂತ ಕೇಳ್ತಾನೆ. ಅದೇ ಮಗು ಅವನ ಮಗನೇ ನೀನ್ ಮಗು ಮಗು ಅಂತ ಯಜಮಾನ್ರೆ ಯಾರು ನಿಮ್ಮ ಮಗ ಅಂತ ಕೇಳ್ತಾರೆ. ಹೌದಾ, ನನ್ ಮಗು ನೀನ್, ನಾ ನಿಮ್ಮಪ್ಪ, ನನ್ ಮಗು ನೀನು ಅಂತ ಯಾವ ಜನ್ಮದ ಮಗು ಅಂತ ಕೇಳ್ತಾರೆ. ಹೌದಾ, ಯಾವ ಜನ್ಮದ ಮಗು? ಹಿಂದಿನ ಜನ್ಮದಲ್ಲಿ ಒಬ್ಬ ಒಂದು ತಂದೆ ತಾಯಿ ಇದ್ರು, ಇವಾಗ ಒಂದು ತಂದೆ ತಾಯಿ ಇದ್ದೀರಾ, ಮುಂದೆ ನಾ ಇವಾಗ ಆಗಲೇ ಇನ್ನೊಬ್ರು ತಂದೆ ತಾಯಿ ಆಗ್ಬಿಟ್ಟಿದ್ದೇನೆ. ಅವ್ರು ಇಲ್ಲಂದ್ರೆ ಅವ್ನು ಹೇಳ್ತಾನೆ, ಅವ್ರ ನಮ್ಮಅಮ್ಮ ಅಲ್ಲಿ ತಾಯಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಮಲಗಿದ್ದೆ ನಾನು, ನಾನು ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಎರಡು ನಿಮಿಷ ಬ್ರೇಕ್ ಅಂತ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ, ಅವ್ನು ಹೋಗ್ತೈತೆ ಅಲ್ಲಿ ಹೇಳ್ತಾರೆ. ಹೌದಾ, ಇದು ನಿನ್ ಯಾರು ನಿಮ್ಮ ಮಗ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಚಿತ್ರಕೇತು ಮಹಾರಾಜನಿಗೆ ಸಂಪೂರ್ಣ ಜ್ಞಾನವೇ ಆಗ್ತದೆ. ನನ್ನ ಮಗು ಅನ್ಕೊಳ್ಳೋನು ನನ್ನ ಆಕ್ಚುಲಿ ಯಾವ್ದು ಶಾಶ್ವತವಾದ ಸಂಬಂಧ ಅಲ್ಲ, ಶಾಶ್ವತವಾದ ಸಂಬಂಧ ಇರೋದು ಒಬ್ಬ ವ್ಯಕ್ತಿ ಜೊತೆಗೆ. ಯಾರ ಜೊತೆ ಇರೋದು? ಭಗವಂತನ ಜೊತೆ. ಬಾಕಿ ಎಲ್ಲ ಇಲ್ಲಿರೋದು ಕ್ಷಣಿಕ ಮಾತ್ರ. ಹಾಗಂತ ಇದು ಅಲ್ಲ, ದ್ವೇಷ ಮಾಡೋದಲ್ಲ, ನಮ್ಮ ಒಂದು ಸಂಸಾರದಲ್ಲಿ ಬಂದಿರ್ತೇವೆ, ಒಂದು ಮನೆಯಲ್ಲಿ ಬಂದಿರ್ತೇವೆ. ಅದು ಬಂದಾಗ ಎಲ್ರೂ ಒಟ್ಟಿಗೆ ಸೇರಿ ಎಲ್ರಿಗೂ ಕಲ್ಯಾಣ ಆಗೋ ತರ ಕೆಲಸ ಮಾಡಬೇಕು, ಎಲ್ರಿಗೂ ಕಲ್ಯಾಣ ಆಗ್ಬೇಕು, ನಮಗೂ ಒಳ್ಳೇದಾಗಬೇಕು, ಇನ್ನೊಬ್ಬರು ಒಳ್ಳೇದಾಗಬೇಕು. ಸೊ ನಮ್ಮ ಪ್ರತಿ ಶರೀರದ ಜ್ಞಾತ್ಮ ಬುದ್ಧಿ ಮೇಲೆ ನಾವು ಕೆಲಸ ಮಾಡಿ ಮಾಡಿ ಮಾಡಿದ್ರೆ ಮತ್ತೆ ತಿರ್ಗ ಮತ್ತೆ ಅದೇ ಚಕ್ರದಲ್ಲಿ ಮತ್ತೆ ಜನ್ಮ ಮೃತ್ಯು ಚಕ್ರದಲ್ಲಿ ಬಿಡ್ತೇವೆ. ಇದು ಬುದ್ಧಿವಂತಿಕೆ. ನಾನು ಯಾವ್ದನ್ನ ರಕ್ಷಣೆ ಮಾಡ್ತಾ ಇಲ್ಲ, ನನ್ನ ಕೈ ಶಕ್ತಿ ಏನಿಲ್ಲ, ಎಲ್ಲವನ್ನು ಎಲ್ಲರಿಗೂ ದೊರಕಿಸದೇ ಯಾರು? ಭಗವಂತ. ಏಕೋ ಬಹುನಾಮ್ ಯೋ ವಿಧುದಾತಿ ಕಾಮ. ಎಲ್ಲ ಪ್ರಾಣಿಗಳಿಗೆ ಆಹಾರ ಕೊಡದಾರು ಭಗವಂತ ಕೃಷ್ಣ, ಎಲ್ಲರಿಗೂ ಅವನ ಕೊಡ್ತಾರೆ. ಸೊ ಅವನಿಂದ ನಾವು ನಿಮಿತ್ತ ಮಾತ್ರ ಅವನು ಕೊಡ್ತಾರೆ. ಅದಕ್ಕೆ ಕೃಷ್ಣನಿಗೆ ಒಂದು ಹೆಸರು ಉಪದೃಷ್ಟ ಅಂತ ಹೇಳ್ತಾರೆ. ಉಪದೃಷ್ಟ ಎಲ್ಲದಕ್ಕೂ ಸಾಕ್ಷಿ ಅವನೇ. ಒಂದು ಉಪನಿಷತ್ತಲ್ಲಿ ಭಗವದ್ಗೀತೆಯಲ್ಲಿ ಓದಿರ್ಬೋದಲ್ಲ, ಎರಡು ಪಕ್ಷಿಗಳು ಒಂದು ಗಿಡದ ಮೇಲೆ, ಒಂದು ಪಕ್ಷಿ ಪರಮಾತ್ಮ, ಇನ್ನೊಂದು ಪಕ್ಷಿ ಜೀವಿ. ಒಂದು ಪಕ್ಷಿ ಹಣ್ಣು ತಿಂತಾ ಇದೆ, ಇನ್ನೊಂದು ಪಕ್ಷಿ ಬರೀ ನೋಡ್ತಾ ಇದೆ ಏನೇನ್ ಮಾಡ್ತಾ ಇದಾರೆ ಅಂತ. ಮತ್ತೆ ಆ ಪಕ್ಷಿ ನೀವು ಮಾಡಿದನೆಲ್ಲ ನೋಡಿ ಉಪದೃಷ್ಟ ಅನುಮಂತ ಹನುಮಂತ ಅಂದ್ರೆ ಸ್ಯಾಂಕ್ಷನ್ ಮಾಡ್ತಾರೆ, ಅದನ್ನ ಅವ್ರು ಕೊಡ್ತಾರೆ. ಹಿಂಗ ಇದು ಇದೆ, ಈ ಕರ್ಮ ಅಂತ ಕರ್ಮ ಅಂತಾರೆ. ಬಿದ್ದಲ್ಲ ಕರ್ಮ ಮತ್ತೆ ಅದು ಕಷ್ಟದಲ್ಲಿ ಬಿದ್ದಿರುತ್ತೆ. ಅದ್ರ ಜೊತೆಗೆ ಪರಮಾತ್ಮ ಸಲಹೆ ಕೂಡ ಕೊಡ್ತಾನೆ, ಕೆಲಸದಲ್ಲಿ ಒಂದು ಬುದ್ಧಿ ಮಾತಾಡ್ತಾರೆ, ಹೀಗ್ ಮಾಡ್ಬಾರ್ದು ಹೀಗ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಆ ಭಗವಂತನ ಆ ಚೇತನ ಮಾಡ್ತೇವೆ, ಆ ಬುದ್ಧಿ ಮಾತನ್ನ ನಾವು ತಳ್ಳಿ ಹಾಕ್ತೇವೆ. ಬೇಡ ಬೇಡ ಭಗವಂತನ, ನನ್ನ ನಾನೇ ಅನ್ಕೊಂಡಿದ್ದೆ ಅಂತ ನಾ ಅನ್ಕೊಂಡಂಗೆ ನಾವು ಮತ್ತೆ ನಮ್ ಕೆಲಸ ಮಾಡ್ತೇವೆ. ಇದು ಅಜ್ಞಾನ ಅಂತ ಹೇಳ್ತಾರೆ, ಅಜ್ಞಾನ. ಅದಕ್ಕೆ ನಾವು ಅರ್ಥ ಮಾಡ್ಕೊಬೇಕು, ಈ ಮನುಷ್ಯ ಜನ್ಮ ಎಷ್ಟು ವಿರಳವಾದದ್ದು, ಎಷ್ಟು ಇದೊಂದು ಅದ್ಭುತವಾದ ಅವಕಾಶ. ಅದು ಕೆಲವು ಸರ್ತಿ ನಮ್ಗೆ ಅರ್ಥ ಆಗಲ್ಲ, ಇದು ಮನುಷ್ಯ ಜನ್ಮ ಎಷ್ಟು ಅದ್ಭುತ. ನಾವು ಅದನ್ನು ಕ್ಯಾಜುವಲ್ ತಗೊಂಡ್ಬಿಡ್ತೇವೆ, ಸರಳವಾಗಿ ನಾವು ಉಂಡ ತಿಂದ ಮಲಗಿದ ಸತ್ತೋದ, ಬಂದ ಇದ್ದ ಹೋದ ಇಷ್ಟ, ಮತ್ತೆ ಜನ್ಮ ಮತ್ತೆ ಚಕ್ರದಲ್ಲಿ. ಆದ್ರೆ ನಿಜವಾದ ಬುದ್ಧಿವಂತ ವ್ಯಕ್ತಿ ನಾನು ಎಷ್ಟು ಕಷ್ಟದಲ್ಲಿ ಬಂದಿದೆ ಅಂತ ಗೊತ್ತಾಗ್ತದೆ, ನಾವೇನೆಲ್ಲ ಆಗಿ ಬಂದಿದೆ. ಹೌದಾ, ಅದಕ್ಕೆ ಕಪಿಲದೇವರು ಮತ್ತೆ ಹೇಳ್ತಾರೆ, ಎಲ್ಲಾ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವರಾಶಿ ಯಾವುದು? ಮನುಷ್ಯ ಜನ್ಮ ಅತ್ಯಂತ ಜೀವರಾಶಿ. ಈ ಅವಕಾಶ ಬಂದಾಗ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಬೇಕು. ಇದು ಸುಮ್ಮನೆ ಟೈಮ್ ಪಾಸ್ ಆಗಲ್ಲ, ಮನುಷ್ಯ ಜೀವನ ಇದು ಉಪಯೋಗ ಮಾಡ್ಕೊಳ್ತಿದ್ರೆ ಅವ್ರಿಗೊಂದು ಹೋಲಿಕೆ ಕೊಡ್ತಾರೆ, ಬೇರೆದಲ್ಲಿ ಬೇರೆ ಕಡೆಯಲ್ಲಿ ಇನ್ನೊಬ್ಬರು ಹೋಲಿಕೆ ಕೊಡ್ತಾರೆ. ಅದ ಹೇಗೆಂದ್ರೆ, ಒಬ್ಬ ವ್ಯಾಪಾರಿ ಇದ್ದಾರೆ, ಮನುಷ್ಯ ಜನ್ಮಕ್ಕೆ ಬಂದು ಮನುಷ್ಯನ ಸಿಕ್ಕಾಗ ಭಗವತ್ ಸೇವೆಯಲ್ಲಿ ತೊಡಗಿ ಭಗವತ್ ಭಕ್ತಿ ಮಾಡಿ ಮುಕ್ತಿ ಸಾಧನೆ ಮಾಡ್ಕೊಳ್ತಾ ಇದ್ರೆ, ಅದನ್ನ ಜೀವನದ ಸಾರ್ಥಕ ಮಾಡ್ಕೊಳ್ತಾ ಇದ್ರೆ, ಅವನು ಹೇಗೆ ಅಂತಂದ್ರೆ, ಒಬ್ಬ ವ್ಯಾಪಾರ ಮಾಡ್ಲಿಕ್ಕೆ, ಒಬ್ಬ ವ್ಯಾಪಾರಿ ಎಲ್ಲ ಆಭರಣ, ಎಲ್ಲ ಅಮೂಲ್ಯವಾದ ವಜ್ರಾಭರಣಗಳ ಒಂದು ಇದು ಇದೆ, ದ್ವೀಪ ಇದೆ, ಎಲ್ಲ ದ್ವೀಪದಲ್ಲಿ ಎಲ್ಲ ತರ ಅದ್ಭುತವಾದ ವಜ್ರಾಭರಣಗಳಿದೆ. ಆ ದ್ವೀಪಕ್ಕೆ ಹೋಗಿ, ವಜ್ರಾಭರಣಗಳಿರೋ ದ್ವೀಪಕ್ಕೆ ಹೋಗಿ ಆ ವ್ಯಾಪಾರಿ ವಾಪಸ್ ಖಾಲಿಗಾಯಿ ಬಂದಂಗೆ ಅಂತ. ಅರ್ಥ ಆಯ್ತಾ? ವಜ್ರಾಭರಣಗಳ ಒಂದು ದ್ವೀಪ ಇದೆ, ಅಲ್ಲಿ ಹೋದ್ರೆ ಏನ್ ಮಾಡ್ಬೇಕು, ಒಂದು ವ್ಯಾಪಾರಿ ತೊಗೊಂಡ್ ಬರ್ಬೇಕಲ್ಲ ತನಗೆ ಬೇಕಾದಷ್ಟು, ಅಂದ್ರೆ ಲಾಭ ಸಾರ್ಥಕ ಆಯ್ತಾ ಅಲ್ಲಿ ಹೋಗೋದಕ್ಕಂತ. ಅಲ್ಲಿ ಸುಮ್ಮನೆ ಕೈ ವಾಪಸ್ ಕೈ ಬಂದ್ರೆ ಪ್ರಯೋಜನ ಇಲ್ಲ. ಅದೇ ತರ ನಾವು ಮನುಷ್ಯ ಜನ್ಮಕ್ಕೆ ಬಂದು ಇದೊಂದು ತರ ದ್ವೀಪ ಇದ್ದಂಗಿದು. ಇಷ್ಟೊಂದು 84 ಲಕ್ಷ ಜೀವರಾಶಿಗಳಲ್ಲಿ ದಾಟಿ 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 ನಾಯಿಯಾಗಿ ಕತ್ತೆಯಾಗಿ ಮತ್ತೆ ಏನೆಲ್ಲ ಆಗಿದೆ. ಸಂಕೋಚ ಪಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಆಗಿ ಬಂದಿದೆ ಇದೆಲ್ಲ. ಹೌದಾ? ಎಲ್ಲ ಮಾಡಿ ಬಂದಿದೆ, ಎಲ್ಲ ಮಾಡಿ ಮಾಡಿ ಜನ್ಮ ಬಂದಿದೆ. ಬಂದು ಎಷ್ಟೆಲ್ಲ ಕಷ್ಟಪಟ್ಟಿದೆ ನೋಡಿ, ನಾಯಿಗೆ ಎಷ್ಟು ಕಷ್ಟ ಇದೆ, ಎಲ್ಲ ಬೇರೆ ಬೇರೆ ಜೀವ ಎಷ್ಟು ಕಷ್ಟ ಇದೆ. ಹೌದಾ? ಆ ಕಷ್ಟ ನೋಡಿ 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 ಅದನ್ನ ದಾಟಿ ಇಲ್ಲಿ ಬಂದಿದೆ. ಬಂದಾಗ ಇದನ್ನ ಅವಕಾಶ ಸಿಕ್ಕಿದೆ. ಆದ್ರೆ ಜನರು ಈ ಅವಕಾಶ ಸಿಕ್ಕ ಕೂಡ ಮತ್ತೆ ತಿರ್ಗಾ ಅದೇ ಕೆಲಸ ಅಲ್ಲಿ ಮಾಡ್ತಾರೆ. ಮತ್ತೆ ಮತ್ತೆ ಆಹಾರ ನಿಂದ್ರೆ ಭಯ ಮಾಡ್ತಾರೆ, ಆಹಾರ ನಿಂದ್ರೆ ಭಯ ಮಾಡ್ತಾರೆ. ಅದರಿಂದ ಅದು ಉಪಯೋಗ ಮಾಡ್ಕೊಳ್ಳಿಲ್ಲ, ಅದು ದುರಾದೃಷ್ಟಕರ ಅಂತ ಹೇಳ್ತಾರೆ. ದುರಾದೃಷ್ಟಕರ ಇದರ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ರೆ ಇವಾಗ ಇವಾಗ ಏನಾಗ್ತದೆ, ಬಹಳ ಎಲ್ಲ ಕಡೆ ಇವಾಗ ಬರೀ ಮನುಷ್ಯ ಜನ ಸಿಕ್ಕಿದೆ ಅಂದ್ರೆ ಪಶುಗಳ ತರ ವರ್ತನೆ ಮಾಡ್ತಾರೆ. ಯಾವುದೇ ತರ ಏನ್ ತಿನ್ಬೇಕು ಏನ್ ಮಾಡ್ಬೇಕು ಏನು ಅದೇನು ಅರಿವೆ ಇಲ್ಲ, ಸುಮ್ಮನೆ ಒಟ್ಟರಾಸಿ ಹೋಗ್ತಾ ಇದೆ ಜೀವನ. ಪಶುಗಳಿಗಿಂತ ನಿಕೃಷ್ಟವಾದ ಜೀವನ. ಪಶುಗಳಿಗೆ ಸ್ವಲ್ಪ ಸಭ್ಯತೆ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ ಪಶುಗಳಿಗೆ. ಆದ್ರೆ ಮನುಷ್ಯನ ಅವನಕ್ಕಿಂತ ಅದಕ್ಕಿಂತ ಕಡಿಮೆ ಡಿಸಿಪ್ಲಿನ್. ಅದಕ್ಕೆ ಪ್ರಭುಪಾದರು ಸಂಸ್ಥೆನ ಯಾಕೆ ಮಾಡಿದ್ರು? ಇದು ಸಂಸ್ಥೆ ಅಂದ್ರೆ ಒಂಥರ ವಯಸ್ಸಿಸಿದಂಗೆ ಬಂಜರು ಭೂಮಿಯಲ್ಲಿ ಕೆಲವು ಜಾಗದಲ್ಲಿ ನೀರಿರುತ್ತಲ್ಲ, ಇಡೀ ಭೌತಿಕ ಬ್ರಹ್ಮಾಂಡ ಇಡೀ ಜಗತ್ತಂದ್ರೆ ಬರೀ ತರ ಮರಳು ಭೂಮಿ ತರ ಇದ್ದಂಗೆ. ಎಲ್ಲೂ ಭಕ್ತಿ ಇಲ್ಲ, ಭಗವದ್ಭಕ್ತಿ. ಹೌದ? ಎಲ್ಲೂ ಇಲ್ಲ. ಪರಿಗಣಿಸಿದ್ರೆ ಬರೀ ಮಾಯ, ಬರೀ ವಿಚಲತೆ, ಬರೀ ಮನಸ್ಸಿಗೆ ಯಾವುದೇ ತರ ಸಹಕಾರ ಇಲ್ಲ, ಪ್ರೋತ್ಸಾಹ ಇಲ್ಲ ಭಕ್ತಿ ಸೇವೆಗೆ. ಆದ್ರೆ ದೇವಸ್ಥಾನದಲ್ಲಿ ಭಗವಂತನ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಪ್ರಭುಪಾದರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಭಕ್ತರು ಬಂದು ನಾವು ನಾಮಸ್ಮರಣೆ, ಭಗವಂತನ ಬಗ್ಗೆ ಶ್ರವಣ, ಭಾಗವತದ ಅಭ್ಯಾಸವನ್ನು ಮಾಡಬೇಕು, ಲೀಲೆಯನ್ನು ಕೇಳಬೇಕು. ಇದನ್ನು ಕೇಳಿ ಮನುಷ್ಯ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೊಳ್ಳೋದಿದ್ರೆ ದೊಡ್ಡ ದುರದೃಷ್ಟಕರ, ದೊಡ್ಡ ದುರಂತ ಅದಂತ. ಇದಕ್ಕೆ ನಾವು ಸರಿಯಾಗಿ ಇದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಲಾಭ ತಗೊಳ್ಬೇಕು. ಮತ್ತೆ ಹೀಗೆ ಬೇರೆ ಬೇರೆ ಶ್ಲೋಕಗಳಲ್ಲಿ ಅನೇಕವಾಗಿ ಪ್ರಭಾದ ಬೇರೆ ಬೇರೆ ರೂಪದಲ್ಲಿ ಅದನ್ನ ಹೇಳ್ಕೊಡ್ತಾರೆ. ಹೇಗೆ ನಾವು ಶರೀರ ಮತ್ತು ಆತ್ಮದ ನಡುವೆ ವ್ಯತ್ಯಾಸ ಅರ್ಥ ಮಾಡ್ಕೊಬೇಕು, ಹೇಗೆ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಈ ಅವಕಾಶವನ್ನು ಹೇಗೆ ನಾವು ಉಪಯೋಗ ಮಾಡ್ಕೊಬೇಕು, ಈ ಜ್ಞಾನವನ್ನು ಹೇಗೆ ಪಡಿಬೇಕು. ಅದಕ್ಕೆ ಪ್ರತಿನಿತ್ಯ ನಾವು ಭಗವಂತನ ಪ್ರಭಾದ ಪುಸ್ತಕ ಓದಬೇಕು. ಸುಮ್ಮನೆ ಹೇಳಿದ್ರಲ್ಲ, ಅದನ್ನ ನಾವು ಪಾಲನೆ ಕೂಡ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅದಕ್ಕೆ ನೋಡಿ ಜಗತ್ತಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇವಾಗ ನಾಳೆ ಎಲ್ಲರೂ ವಿಜಯದಶಮಿ ಮಾಡ್ತಾರೆ, ವಿಜಯದಶಮಿ ಅದ್ಭುತವಾಗಿ ಮಾಡ್ತಾರೆ. ಓಕೆ, ಸೊ ವಿಜಯದಶಮಿ ಅಂದ್ರೆ ಏನು, ಅದರ ಅರ್ಥ ಏನು ಯಾರಿಗೂ ಸುಮಾರು ಜನ ಗೊತ್ತಿಲ್ಲ. ಸೊ ವಿಜಯದಶಮಿ ದಿನ ಭಗವಂತ ರಾಮಚಂದ್ರ ರಾವಣನ ಕೊಂದಿದ್ರು ಅಲ್ವಾ? ಅಂದ್ರೆ ಭಗವಂತ ಇವಾಗ ವಿಜಯದಶಮಿ ಮಾಡ್ತಾ ಇದ್ದಾರೆ. ವಿಜಯದಶಮಿ ಹೊಸ ಹೊಸ ಬಟ್ಟೆ ಹಾಕೋದು, ಅಡಿಗೆ ಮಾಡೋದು, ಸಿನಿಮಾ ನೋಡಿ ವಾಪಸ್ ಬಂದ್ಬಿಡೋದು, ಇದೇ ವಿಜಯದಶಮಿ. ಅಂದ್ರೆ ಆ ವಿಜಯದಶಮಿ ವಿಜಯದಶಮಿ ಆಗಲ್ಲ, ಅದು ಪರಾಜಯ ದಶಮಿ ಆಗ್ಬಿಡುತ್ತೆ. ಯಾಕಂದ್ರೆ ನಿಜವಾದ ವಿಜಯಲ್ಲಿ ಬರುತ್ತೆ. ವಿಜಯ ವಿಜಯ ಯಾವ್ದು? ಹೌದಾ? ಯಾವ ಶ್ಲೋಕ ಅದು? ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥವ ಧನುರ್ಧರ ತತ್ರ ಶ್ರೀರ್ ವಿಜಯ ಭೂತಿದ್ರುವ ನೀತಿರ್ ಮಧ್ಯಮ. ನಿನ್ನೆ ಅದನ್ನ ಚರ್ಚೆ ಮಾಡ್ತಾ ಇದ್ದೆ ಒಬ್ಬರ ಮನೆಯಲ್ಲಿ ಕಾರ್ಯಕ್ರಮದಲ್ಲಿ. ನಿಜವಾದ ವಿಜಯ ಎಲ್ಲಿದೆ? ಇಲ್ಲಿ ಕೃಷ್ಣ ಇದಾನೆ, ಇಲ್ಲಿ ಅರ್ಜುನ ಇದೆ, ಇಲ್ಲಿ ಭಕ್ತಿ ಇದೆ, ಅಲ್ಲಿ ಅರ್ಜುನ ಇದೆ. ಇಲ್ಲಾಂದ್ರೆ ಅದು ಪರಾಜಯ ದಶಮಿ, ಪರಾಜಯ. ಆಮೇಲೆ ದೀಪಾವಳಿ ಮಾಡ್ತಾರೆ. ದೀಪಾವಳಿ ಅಂದ್ರೆ ರಾಮಚಂದ್ರ ವಾಪಸ್ ಬಂದಿದ್ದು. ಹೌದು, ಒಂದು ಚಿಕ್ಕ ಈಗ ಒಂದು ಮಾತಲ್ಲಿ ಹೇಳ್ತಾನೆ. ಈಗ ಈ ವಿಜಯ ದೀಪಾವಳಿ ನಮ್ಮ ಹೃದಯ ಕೊಡಿಸ್ಬೋದು, ನಮ್ಮ ಹೃದಯ ಅಯೋಧ್ಯ ಇದ್ದಂಗೆ. ಹೃದಯ ಅಯೋಧ್ಯ ತರ ಅಯೋಧ್ಯ. ಸೊ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇರ್ತಾನೆ ಯಾವಾಗ್ಲೂ. ಹೌದ? ನಾವೇನ್ ಮಾಡಿದ್ದೇವೆ ದುರಾದೃಷ್ಟಕರವಾಗಿ, ಈ ಹೇಗೆ ಅಯೋಧ್ಯೆಯಿಂದ ರಾಮನ ಹೊರಗೆ ಕಳಿಸಲಾಗಿತ್ತು, ನಮ್ಮ ಹೃದಯದಿಂದ ರಾಮಚಂದ್ರನನ್ನ ಹೊರಗೆ ಕಳಿಸ್ಬಿಟ್ಟಿದೆ, ಉಚ್ಚಾಟನೆ ಮಾಡ್ಬಿಟ್ಟಿದೆ ಭಗವ ಅಂತ. ಅವಾಗ ಏನಾಗಿದೆ, ಅಯೋಧ್ಯೆ ಸ್ಮಶಾನ ತರ ಆಗುತ್ತೆ. ಅದಕ್ಕೆ ನಮ್ಮ ಹೃದಯ ಯಾವಾಗ ರಾಮಚಂದ್ರನ ಉಚ್ಚಾಟನೆ ಮಾಡ್ತೇವೆ, ನಮ್ಮ ಹೃದಯ ಏನಾಗುತ್ತೆ, ಸ್ಮಶಾನ ತರ ಆಗುತ್ತೆ, ಸ್ಮಶಾನ ಕತ್ತಲಾಗಿಬಿಡುತ್ತೆ. ಹೌದಾ? ಎಲ್ಲೂ ತರ ಅನೇಕ ಕಷ್ಟ ಎಲ್ಲ, ಪಾಪ ತಾಪತ್ರಯ ಜನ್ಮ ಮೃತ್ಯು ಜ್ವರ ವ್ಯಾಧಿ ಮತ್ತೆ ಅನೇಕ ಕೀಟಲೆ ಎಲ್ಲ ತರ ಬರುತ್ತೆ. ಹೌದಾ? ನಿಜವಾದ ವಿಜಯದಶಮಿ ಯಾವಾಗುತ್ತೆ, ಯಾವಾಗ ರಾಮಚಂದ್ರನನ್ನ ನಮ್ಮ ಹೃದಯದ ಅಯೋಧ್ಯೆಗೆ ವಾಪಸ್ ಕರ್ಕೊಂಡ್ ಬರ್ತೇವೆ ಅವಾಗ ವಿಜಯದಶಮಿ. ಇಲ್ಲಾಂದ್ರೆ ಊರೆಲ್ಲ ದೀಪ ಹಚ್ಚಬಹುದು, ಅದ್ರ ಒಳಗಡೆ ಇನ್ನ ಸ್ಮಶಾನವಾಗಿದೆ. ಊರೆಲ್ಲ ದೀಪ ತುಂಬಾ ಜಗಮಗಿಸುತ್ತಾ ಇದೆ, ಎಲ್ಲ ಪಟಾಕಿ ಆಗ್ತಾ ಇದೆ, ಅದ್ರ ಒಳಗಡೆ ಕತ್ತಲೆ, ಅಯೋಧ್ಯೆ ಅಯೋಧ್ಯೆಗೆ ಉಳಿದಿದೆ, ಇನ್ನ ರಾಮಚಂದ್ರ ಬಂದಿಲ್ಲ. ನಿಜವಾದ ವಿಜಯದಶಮಿ ಯಾರು ಬರಬೇಕು ಹೃದಯದಲ್ಲಿ, ನಮ್ಮ ಹೃದಯದ ಅಯೋಧ್ಯೆಯಲ್ಲಿ ರಾಮಚಂದ್ರ ಬರಬೇಕು, ಅದು ವಿಜಯದಶಮಿ. ಇಲ್ಲದೆ ಅದು ಪರಾಜಯ ದಶಮಿ ಅಂತ. ಇದು ನಿಜವಾದ ಅರ್ಥ. ಅದಕ್ಕೆಲ್ಲರೂ ನೀವು ಅಲ್ಲಿ ತೊಡಗಿದ್ದಾರೆ ಕೃಷ್ಣ ಸೇವೆಯಲ್ಲಿ, ಇನ್ನ ಜಾಸ್ತಿ ಜಾಸ್ತಿ ಸಾಧನೆ ಮಾಡಿ, ಜಾಸ್ತಿ ಪ್ರಚಾರ ಮಾಡಿ, ಭಗವಂತ ಖುಷಿ ಆಗುತ್ತೆ. ಹೌದಾ? ಮತ್ತೆ ಸತತವಾಗಿ ನಾವು ಇದರ ಸ್ಮರಣೆಯಲ್ಲಿ ಇರಬೇಕು. ನಾವು ಹೇಗೆ ಶಾಸ್ತ್ರ ಓದೋದು ಬರೀ ಅಲ್ಲ, ಓದೋದ್ರಿಂದ ಅದನ್ನ ಬರೀ ಅದನ್ನ ನಾವು ಅಳವಡಿಸ್ಕೊಬೇಕು. ಈಗೆಲ್ಲ ಪ್ರವಚನ ಕೇಳಿ ಏ ನನ್ನಿಂದ ಎಲ್ಲ ಆಗ್ತಾ ಇದೆ ಅಂತ ಮನೆಗೆ ವಾಪಸ್ ಅನ್ಕೊಂಡ್ರೆ ಅದನ್ನ ಪ್ರಯೋಜನ ಇಲ್ಲ ಅಲ್ಲ. ಸೊ ನಾವು ಪ್ರತಿ ಕ್ಷಣ ಅದನ್ನ ಎಣಿಸ್ಕೊಬೇಕು. ಇವತ್ತು ಏನ್ ಕೇಳಿದೆ, ನನ್ನಿಂದ ಯಾವ್ದು ನಡೆಯಲ್ಲ, ನಾ ಅನ್ಕೊಂಡಿದ್ದೆ ನನ್ನಿಂದ ನಡೆಯುತ್ತೆ, ಅದನ್ನ ತೆಗೆದುಬಿಟ್ಟು ಭಗವಂತನಿಂದ ಆಗ್ತದೆ ಅಂತ ನಾವು ಚಿಂತನೆ ಮಾಡೋಣ. ಪ್ರಶ್ನೆ ಇದೆ ಅದ್ರ ಬಗ್ಗೆ? ಕ್ವಶನ್ಸ್? ಯುಧಿಷ್ಠಿರ ಮಹಾರಾಜ್ ಸ್ವಯಂ ಧರ್ಮರಾಜ, ಅವ್ರು ಯಾಕೆ ಆತರ ಈಗ ಬರುತ್ತೆ ಅಂತ ಇನ್ನೊಂದು ಉದಾಹರಣೆ ಕೊಡ್ಬೋದು. ಅರ್ಜುನ ಕೃಷ್ಣನ ಸ್ವಯಂ ಭಕ್ತ ಹೌದಾ, ಅದು ಕೂಡ ಅರ್ಜುನಿಗೆ ವಿಚಲಿತನಾಗಿದ್ದಾನೆ. ವಿಚಲಿತ ಅವನಿಗೆ ಗೊತ್ತಾಗ್ತಾರೆ ಏನ್ ಧರ್ಮ ವಿಪುಡು ಮೂಡಾಗಿ ಧರ್ಮ ಗೊತ್ತಾಗ್ತಾನೆ ಅಂತ. ಅದಕ್ಕೆ ಪ್ರಭಾದ ಒಂದು ಉದಾಹರಣೆ ಕೊಡ್ತಾರೆ. ಇದೊಂದು ಸೊಸೆಗೆ ಹೊಸದಾಗಿ ಸೊಸೆ ಬಂದಿರ್ತಾಳೆ ಮನೆಗೆ, ಕೇಳಿರ್ಬೋದು ಅದು. ಸೊಸೆ ಬಂದಿರ್ತಾಳೆ, ಅವಳೇನೋ ತಪ್ಪು ಮಾಡ್ತಾಳೆ, ನೇರವಾಗಿ ಅವ್ರಿಗೆ ಗಟ್ಟಿಯಾಗಿ ನೋರ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಯಾರ ಮೂಲಕ ಹೇಳ್ತಾರೆ? ಮಗಳ ಮೂಲಕ ಹೇಳ್ತಾರೆ. ಮಗಳಿಗೆ ತಿದ್ದಿ ಹೇಳ್ತಾರೆ ಹಿಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬೋದು ಅಂತ. ಅದ್ರ ನಿಜವಾಗಿ ಯಾರು ಹೇಳಿದ್ದನ್ನ ಸೊಸೆ ಹೇಳ, ಸೊಸೆ ಹೇಳೋ ಮಾತನ್ನ ಮಗಳ ಮೂಲಕ ಹೇಳ್ಕೊಡ್ತಾರೆ. ಸ್ವಲ್ಪ ಹೊಸ್ದಾಗಿ ಬಂದಿರೋರು ಆತರ ಅತ್ತೆಯಂದಿರು ಗೊತ್ತಿರ್ಬೋದು, ಸುಮಾರು ಅತ್ತೆಯಂದಿರಿದ್ದಾರೆ ಇಲ್ಲಿ, ಅತ್ತೆಂದ್ರೆ ಗೊತ್ತಿರುತ್ತೆ ಹೇಗೆ ಆಗುತ್ತೆ ಅಂತ. ಸೊ ಸೊಸೆಗೆ ಹೆಂಗ್ ಹೇಳ್ಬೇಕಂದ್ರೆ ಅದು ಸೂಕ್ಷ್ಮವಾಗಿ ಹೇಳ್ತಾರೆ. ಅದೇ ತರ ಯುಧಿಷ್ಠಿರ ಮಹಾರಾಜ್ ಧರ್ಮರಾಜ್ ಸ್ವಯಂ, ಆದ್ರೆ ಅವ್ರಿಗೆ ನಮಗೆ ಹೇಳಿಕೊಡ್ಲಿಕ್ಕೆ ಅವರ ಮಾಧ್ಯಮವಾಗಿ ಹೇಳ್ಕೊಡ್ತಾರೆ. ಅದೇ ಅವ್ರಿಗೆ ಜ್ಞಾನ ಇಲ್ಲ ಅಂತಲ್ಲ, ಅವ್ರು ಸಂಪೂರ್ಣವಾಗಿ ಜ್ಞಾನ ಇಲ್ಲ, ನಮಗೆ ಹೇಳಿಕೊಡ್ಲಿಕ್ಕೆ. ಅರ್ಜುನಿಗೆ ಕೂಡ ಹೇಳ್ಕೊಟ್ಟಿದ್ದು ನಮಗೋಸ್ಕರ, ಅವನಿಗೋಸ್ಕರ ಅಲ್ಲ. ಸರಿನಾ ಬ್ರೋ? ಹಾಗಂದ್ರೆ ಅವ್ರಿಗೆ ಅವ್ರಿಗೆ ಸಂಪೂರ್ಣ ಜ್ಞಾನ ಇತ್ತು ಧರ್ಮರಾಜನಿಗೆ. ಇಬ್ರು ಪಾಪ ಮಾಡದೆ ಇರೋದು ಒಳ್ಳೇದು, ಇಬ್ರು ಪುಣ್ಯ ಮಾಡಿ ಎಲ್ರು ಹೋಗುತ್ತೆ. ಆದ್ರೆ ಶಾಸ್ತ್ರಾನುಸಾರ ಮದುವೆಯಾದಾಗ ಗಂಡ ಹೆಂಡತಿಯ ಜವಾಬ್ದಾರಿ ತಗೋತಾನೆ, ಜವಾಬ್ದಾರಿ ತಗೊಂಡ್ರೆ. ಸೊ ಶಾಸ್ತ್ರಾನುಸಾರವಾಗಿ ಹೆಂಡತಿ ತಪ್ಪು ಮಾಡಿದ್ರೆ ಅದ್ರ ಅರ್ಧ ಭಾಗ ಕರ್ಮ ಭಾಗ ಅವನು ಹೋಗುತ್ತೆ, ಎಷ್ಟು ಸಫರ. ಮತ್ತೆ ಗಂಡ ಮಾಡಿದ ಅರ್ಧ ಪುಣ್ಯ ಭಾಗ ಹೆಂಡತಿ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಅದಕ್ಕೊಂದು ಮಾತಿದೆ, ನಾನು ಇನ್ನೊಂದು ನೆನಪಾಯ್ತೀವ. ಈಗ ಮಕ್ಕಳ ಇನ್ನೊಂದು ಹೇಳಿದ್ ನೋಡಿ, ಅವ್ರವ್ರ ಕರ್ಮಾನುಸಾರ ಒಬ್ಬೊಬ್ರು ಮನೇಲಿ ಹುಡ್ತಾರೆ ಅಂತ ಹೇಳ್ತಾರೆ. ಇದು ಕರ್ಮ ಒಬ್ಬೊಬ್ಬ ವ್ಯಕ್ತಿಗೆ ಅದು ಜಟಿಲ್ ಕಂಟೆ, ಒಬ್ಬ ಅವನ ಮಗ ಅವನೇ ಯಾಕೆ ಆಗ್ಬೇಕು, ಇನ್ನೊಬ್ಬನ ಆಗ್ಬೋದಿತ್ತಲ್ಲ, ಇವನೇ ಇವನ್ ಮಗ ಯಾಕೆ ಆಗ್ತಾನೆ ಅಂತ ಅದು ಶಾಸ್ತ್ರದಲ್ಲಿ ಹೇಳಿದೆ. ಸೊ ಶಾಸ್ತ್ರದಲ್ಲಿ ಪುತ್ರರಲ್ಲಿ ನಾಲ್ಕು ತರ ಪುತ್ರ ಇದ್ದಾರೆ, ನಾಲ್ಕು ಪುತ್ರರನ್ನ ಹೋಲಿ ಹೇಳ್ತಾರೆ. ಮೊದಲನೇ ಅವನು ಶತ್ರುಪುತ್ರ ಅಂತ, ಅಂದ್ರೆ ಪೂರ್ವ ಜನ್ಮದಲ್ಲಿ ಶತ್ರು ಆದವನು, ಅದು ಅಕೌಂಟ್ ಬ್ಯಾಲೆನ್ಸ್ ಆಗಿರಲ್ಲ, ಅದು ತೀರಿರಲ್ಲ. ಈ ಜನ್ಮ ನೋಡಿ ಎಷ್ಟೊಂದು ಮಕ್ಕಳು ತಂದೆಗೆ ತುಂಬಾ ಟಾರ್ಚರ್ ಮಾಡ್ತಾರೆ, ತಂದೆ ಹೊಡಿತಾರೆ, ಅವನಿಗೆ ತುಂಬಾ ಹಿಂಸೆ ಕೊಡ್ತಾರೆ. ಹೌದಾ? ಅವನು ಶತ್ರುಪುತ್ರ, ಅವನಿಗೆ ಅವನ ಸೇಡ್ ತಿಸ್ಕೊಳ್ಳಿಕ್ಕೆ ಪುತ್ರನಾಗಿ ಕೊಡ್ತಾನೆ. ಇದು ಖಂಡ ಆಗಿದ್ದು ನಾವು ನೋಡ್ತೇವೆ ಕಣ್ಣು. ಹೌದಾ? ಖಂಡಿತ. ಮತ್ತೆ ಇನ್ನೊಬ್ಬನು ಋಣಿಪುತ್ರ. ಋಣಿಪುತ್ರ ಅಂದ್ರೆ ಪೂರ್ವ ಜನ್ಮದಲ್ಲಿ ಯಾರದ್ರೂ ಸಾಲ ಇಸ್ಕೊಂಡಿರ್ತಾನೆ, ಅದನ್ನ ಕೊಟ್ಟಿರಲ್ಲ ವಾಪಸ್. ಅದಕ್ಕೆ ನೋಡಿ ಒಬ್ಬರು ಮಕ್ಕಳ ತಂದೆ ದೋಸೆ ಇರ್ತಾರೆ, ಹಂಗೆ 10 ಸಾವಿರ ಕೊಡಿ, 26 ಕೊಡಿ, ವಾಪಸ್ ಕೊಡೋದಿಲ್ಲ. ಅದು ಋಣಿಪುತ್ರ, ಶತ್ರುಪುತ್ರ, ಋಣಿಪುತ್ರ. ಅದನ್ನ ಇವಾಗ ಅಕೌಂಟ್ ವಾಪಸ್ ಇಸ್ಕೊಳ್ತಾ ಇದ್ದಾನೆ, ಅವ ಕೊಟ್ಟು ದೇವ ಕೊಡಿ, ಯೋಗ ಕೊಡೋದು. ಮತ್ತೆ ಇನ್ನೊಬ್ಬ ಉದಾಸೀನ ಪುತ್ರ. ಉದಾಸೀನ ಅಂದ್ರೆ ಯಾರೋ ಒಬ್ಬರನ್ನ ನಾವು ಉದಾಸೀನ ಮಾಡಿರ್ತೇವೆ, ನಿರ್ಲಕ್ಷ್ಯ ಮಾಡಿರ್ತೇವೆ, ನಿರ್ಲಕ್ಷ್ಯ ಮಾಡ್ತೇವೆ. ಅವಾಗ ಆ ವ್ಯಕ್ತಿ ಯಾರು ನಿರ್ಲಕ್ಷ್ಯ ಮಾಡಿರ್ತೇವೆ, ಈ ಜನರಲ್ಲಿ ಪುತ್ರನಾಗಿ ಬರ್ತಾರೆ. ನೋಡಿ ಎಷ್ಟೊಂದು ಜನ ತಂದೆ ತಾಯಿನ ವರ್ದಾಶ್ರಮ ಬಿಟ್ಟು ಹೋಗಿರ್ತಾರೆ, ಅವರು ಒಳ್ಳೆ ಬಂಗ್ಲೆಯಲ್ಲಿರ್ತಾರೆ, ತಂದೆ ತಾಯಿನ ನಿರ್ಲಕ್ಷ್ಯ ಮಾಡ್ತಾರೆ. ಮನೇಲಿ ಇದ್ರು ಕೂಡ ಒಂಥರ ನಾಯಿ ತರ ಸಾಕ್ತಾರೆ, ಸೇವೆ ಮಾಡಲ್ಲ, ಅವ್ರಿಗೆ ಲಕ್ಷ್ಯ ಮಾಡಲ್ಲ. ಹೌದಾ? ಇದು ಉದಾಸೀನ ಪುತ್ರ. ಮತ್ತೆ ಕೊನೆ ಸೇವಾ ಪುತ್ರ. ಯಾರಿಗೆ ನಾವು ಒಬ್ಬರಿಗೆ ಸೇವೆ ಮಾಡಿದ್ದೆ ಅದನ್ನ ವಾಪಸ್ ಇಸ್ಕೊಂಡಿರಲ್ಲ. ಕೆಲವು ತಂದೆ ತಾಯಿ ಸೇವೆ ಮಾಡ್ತಾರಲ್ಲ ಕೆಲವು ಮಕ್ಕಳು, ಅವಾಗ ಅವನ ಮಗನಾಗಿ ಬಂದು ಆ ಪಾಲಕರ ಸೇವೆ ಮಾಡ್ತಾರೆ. ಎಷ್ಟು ನಾಲ್ಕು ಪುತ್ರ? ಶತ್ರುಪುತ್ರ, ಸೇವಕ ಪುತ್ರ. ಹೀಗೆ ಹೆಂಗೆ ಒಬ್ಬರಿಗೊಬ್ಬರು ತಂದೆ ಮಗ ಅನ್ನೋ ಇದು ಇರುತ್ತದೆ, ಅದು ಸುಮ್ಮನೆ ಯಾರೋ ಯಾರು ಹುಟ್ಟಲ್ಲ, ಎಲ್ಲಿ ಹುಟ್ಟಲ್ಲ, ಅದು ಅಟ್ಯಾಚ್ಮೆಂಟ್ ಇರ್ತದೆ, ಕನೆಕ್ಟ್ ಇರ್ತದೆ. ಅಟ್ಯಾಚ್ ಆಗ್ಬೋದು ಶತ್ರುಪುತ್ರಿ, ಅದು ಪುತ್ರ ಪುತ್ರಿ ಮಾಡ್ಬೇಕು. ಪುತ್ರ ಅಂದ್ರೆ ಏನಂತ ಪ್ರಭುಪಾದರು ಭಾಗವತದಲ್ಲಿ ಉತ್ತರ ಬರುತ್ತೆ. ಪೂ ಅಂದ್ರೆ ಒಂದು ಪುಣ್ಣಾಮ ನರಕ ಲೋಕ, ನರಕ ಲೋಕದ ಹೆಸರು ಪೂ ಅಂತ, ಪೂ ನಾಮದ ನರಕ ಲೋಕ ಇದೆ. ತ್ರ ಅಂದ್ರೆ ಬಿಡುಗಡೆ ಮಾಡೋಣ, ತ್ರ ಸಾಯತೆ. ಪುತ್ರನ ಜನ್ಮ ಏನಕ್ಕೆ ಮಾಡ್ತಾರೆ ಅಂದ್ರೆ, ಒಬ್ಬ ಪುತ್ರನಾಗಿ ಬಂದು ತಂದೆ ತಾಯಿಯನ್ನ ಆ ನರಕ ಲೋಕಕ್ಕೆ ಹೋಗದಂಗೆ ರಕ್ಷಣೆ ಮಾಡ್ಲಿಕ್ಕೆ, ಅದಕ್ಕೆ ಪಿಂಡದಾನ ಮಾಡ್ತಾರೆ. ಅದಕ್ಕೆ ಆಕ್ಚುಲಿ ಮಕ್ಕಳ ಅವಶ್ಯಕತೆ, ಜನ ಜೀವಿತವಾಗಿರೋ ಅವಶ್ಯಕತೆ ಇಲ್ಲ, ಅಷ್ಟೊಂದಿಲ್ಲ. ನಾವು ಮರಣ ನಂತರ ಮಕ್ಕಳ ಅವಶ್ಯಕತೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಕಾಲಾನಂತರ ಅವ್ರಿಗೆ ಪಿಂಡದಾನ ಮಾಡೋದು ಮಕ್ಕಳು. ಪಿಂಡದಾನ ಮಾಡಿದ್ರೆ ಅವ್ರು ಮತ್ತೆ ಪತನ ಆಗುತ್ತೆ ಪಾಲಕರಿಗೆ. ಮಾಡಲ್ಲ ಅಂದ್ರೆ ಶತ್ರುಪುತ್ರ ಇದಾರೆ. ಅವ್ರ ಪುತ್ರ ಅಲ್ಲ, ಅವನಿಗೆ ಮೂತ್ರ ಅಂತ ಹೇಳ್ತಾರೆ. ಪುತ್ರ ಅಲ್ಲ, ಶಾಸ್ತ್ರ ಹೇಳುತ್ತೆ ಮೂತ್ರ ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ದೆ, ಯಾರು ತಂದೆ ಪಾಲಕರು ನೋಡ್ತಾರೆ ಅವನು ಪುತ್ರ, ಇಲ್ದೇ ಅವನು ಮೂತ್ರ ಅಂತ ಶಾಸ್ತ್ರ ಹೇಳುತ್ತೆ. ಏನು ಪ್ರಯೋಜನ ಇಲ್ಲ ಅದರಿಂದ, ಏನ್ ಪ್ರಯೋಜನ? ಪುಣ್ಯಾಮ ಲೋಕದಿಂದ ತಂದೆ ಪುತ್ರ ಆಗ್ಲಿ ಪುತ್ರಿ ಆಗ್ಲಿ ರಕ್ಷಣೆ ಮಾಡೋದು ಅವ್ರ ಜವಾಬ್ದಾರಿ. ಸೊ ನಮ್ಮ ಪಾಲಕರದ್ದು ಸೇವೆ ಮಾಡಬೇಕು.
ಬರೀ ನಾಲ್ಕು ಜನ ಹುಡುಗಿರ ಇದಾರೆ, ಪುತ್ರ ಇಲ್ಲ, ಅದಕ್ಕೆ ಅದಕ್ಕೊಂದು ಶೋಕ.
ಬರೀ ಹೆಣ್ಮಕ್ಳಿದ್ರೆ ಗಂಡ್ಮಕ್ಳಿಲ್ಲ ಅಂತ ಶೋಕ ಕೆಲವರು, ಯಾವ್ದೇ ತರ ಭಯ ಆಗ್ತದೆ. ಅಳಿಯ ಇಡ್ಬೋದು ಅಂತ
ಹೇಳ್ತಾರೆ,
ಅಳಿಯ ಇಡ್ಬೋದು. ಆದ್ರೆ ಒಂದು ಮಾತ್ರ ನಿಜ, ಅವನು ಪಿಂಡ ಹಿಡಿದೇ ಇರದೇ ಇರಲಿ, ಅವನು ಆ ಪುತ್ರ ಅಥವಾ ಪುತ್ರಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅದು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇದು ಯಾವುದೇ ಕರ್ಮಕಾಂಡ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಅವ್ನು ನಾಮಸ್ಮರಣೆ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವ್ರು ಜಂಪ್ ಆಗುತ್ತೆ. ಇದೇ ಬೆಸ್ಟ್ ಕರ್ಮಕಾಂಡದಲ್ಲಿ ಅದನ್ನ ಮಾಡಬಹುದು. ಆ ಯಾರು ಪಿಂಡ ಹಿಡಿದ್ರು ಕೂಡ ಅವ್ರು ಎಷ್ಟೋ ಏಳೇಳು ಜನರೇಷನ್ ಅವ್ರು ತಂತಾನೆ
ಮಾಡಲ್ಲ.
ನೀವು ಕೃಷ್ಣ ಸೇವೆಯಲ್ಲಿ ಇದೆಯಲ್ಲ, ನಿಮ್ಮನ್ನ ಕೃಷ್ಣ ಡೈರೆಕ್ಟ್ ನೋಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಇದೆಲ್ಲ ಕರ್ಮಕಾಂಡದ ನಿಯಮಗಳು ಭಕ್ತರಿಗೆ ಅನ್ವಯಿಸಲ್ಲ, ಭಕ್ತರಿದನ್ನು ಮೀರಿದ್ದಾರೆ, ಭಕ್ತರು ಮೀರಿದ್ದಾರೆ. ಸೊ ಚಿಕ್ಕ ಚಿಕ್ಕ ಇದೆಲ್ಲ ಅದಕ್ಕೆ ಪ್ರಭಾವ ಅಂದ್ರೆ ಹೇಳ್ತಾರಲ್ಲ, ಭಕ್ತರನ್ನ ಅವನು ಎಲ್ಲಿಂದಲೂ ಎತ್ಕೊಬಹುದು. ಯು ಕ್ಯಾನ್ ಜಸ್ಟ್ ಪಿಕ್ ಅಪ್ ಫ್ರಮ್ ಎನಿವೇರ್ ಎನಿವೇರ್. ಭಗವಂತನ ಸ್ವಇಚ್ಛೆಯಿಂದ ಬಿಟಪಾರ್ ಅಂತ ಹೇಳಿದ್ನಲ್ಲ ಅದೇ. ಅದಕ್ಕೆ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಎಲ್ಲವನ್ನ ನಿಯಮಗಳನ್ನ ಮೀರಿ ಭಗವಂತ ತಕ್ಕೊಂಡು ಹೋಗ್ತಾನೆ ವಿಶೇಷವಾಗಿ. ಸರಿನಾ, ಮತ್ತೇನು ಪ್ರಶ್ನೆ ಇದೆಯಾ? ಕರೆಕ್ಟ್ ಬಂದ ಪಿಂಡದಾನ ಮಾಡಿದ್ರೆ ಒಳ್ಳೇದು. ಇವನ್ ಮಹಾಪ್ರಭು ಮಾಡಿದ್ರಲ್ಲ, ಚೈತನ್ಯ ಮಹಾಪ್ರಭು ಬಿಡಿ, ಕೆಲವರು ಭಗವಂತ ಮಾಡ್ತಾನೆ. ಕೆಲವರು ಒಂದು ಬೆಂಗಾಲಲ್ಲಿ ಒಂದು ದೇವಸ್ಥಾನ ಇದೆ, ಆ ಬೆಂಗಾಲಲ್ಲಿ ಆ ಭಕ್ತ ಭಗವಂತನ ವಿಗ್ರಹವನ್ನ ತನ್ನ ಮಗನ ಮ್ಯಾಗೆ ಸ್ವೀಕಾರ ಮಾಡಿದ್ರು. ಅದು ಏನೋ ಯಾವುದು ವಾತ್ಸಲ್ಯದಲ್ಲಿ ಭಕ್ತಿ ಸೇವೆ ಮಾಡ್ತಿದ್ರು, ಭಕ್ತ ಪೂಜಾರಿ ದೇವಸ್ಥಾನದಲ್ಲಿ. ಅವ್ರನ್ನ ಪಿತೃನ ತನ್ನ ಮಗನನ್ನಾಗಿ ಆ ಮಗನ ತರ ಸೇವೆ ಮಾಡಿದ್ರು. ಇಂದಿಗೂ ಕೂಡ ಪಿತೃಪಕ್ಷದಲ್ಲಿ ಅರ್ಚಕರ ಗೌರವಿತ ಇಟ್ಟಿ ಆ ವ್ಯಕ್ತಿಯ ಫೋಟೋ ಇಟ್ಟು, ಆ ಭಕ್ತನ ಫೋಟೋ ಇಟ್ಟು ಪಿಂಡದಾನ ಮಾಡ್ತಾರೆ. ಗೌರವಿತ ಅವರು ಪಿಂಡದಾನ ಮಾಡ್ತಾರೆ, ಭಕ್ತ ಕೃಷ್ಣ ಭಗವಂತ ಮಾಡ್ತಾನೆ. ಯಾಕಂದ್ರೆ ಕೃಷ್ಣನ ವ್ಯಕ್ತಿ ಆ ಭಕ್ತ ಮಗನನ್ನಾಗಿ ಸ್ವೀಕಾರ ಮಾಡಿದ್ರು. ಕೃಷ್ಣ ಬಿಟ್ಟಿದ್ದಾನೆ, ಎಲ್ಲಿ ಹೋಗ್ತಾರೆ? ಇದಕ್ಕೆ ಸೂರ್ಯಗ್ರಹಣ ಅಂತ ಬರ್ತಲ್ಲ, ಅದು ಮಾಡ್ಲಿಕ್ಕೆ ಅದು ಅದಾಯ್ತು. ಅವಾಗ ಇವಾಗ ಕೂಡ ಡಿಟಿ ಮಾಡುತ್ತೆ, ವಿಗ್ರಹ ಮಾಡುತ್ತೆ. ಸ್ಟಿಲ್ ಇಟ್ ಇಸ್ ದ ಡಿಟಿಸ್ ಆಫರ್ ಪಿಂಡದಾನ ಟು ಪಟ್ಟಿ. ಒಂದು ಭಕ್ತನ ಹೆಸರಿದೆ ಬೆಂಗಾಲಲ್ಲಿ ಬರುತ್ತೆ ಈಗಾದ್ರೂ ಮಾತ್ರ. ಸೊ ಒಂದು ಹೇಳೋದೇನಂದ್ರೆ, ಒಂದ್ ಪಾಯಿಂಟ್ ಏನಂದ್ರೆ, ಕೃಷ್ಣ ಭಕ್ತಿಯಲ್ಲಿದ್ರೆ ಇದೆಲ್ಲವೂ ಅದು ಕೂಡ ಮಾಡ್ಬೇಕು. ನಾವು ಹಂಗೆ ಮಾಡಬಾರ, ಅದು ನಾವೇ ಮಾಡ್ತೀವಿ. ಇವಾಗ ಪಿಂಡದಾನ ಬರೀ ಪಿಂಡ ಕೊಡಲ್ಲ ಅಂದ್ರೆ, ನಾವು ಪ್ರಸಾದವನ್ನ ಕೊಡ್ತೀವಿ. ಭಗವಂತನ ಭಕ್ತರಿಗೆ ಸೇರಿಸಿ ಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡಿದ್ರೆ ಎಲ್ಲ ಇದಕ್ಕಿಂತ ಉನ್ನತ.
ಗರುಡ ಪುರಾಣದಲ್ಲೂ ಹಾಕಿದೆ, ಗರುಡ ವಿಷ್ಣುಗೆ ಪುರಾಣ ಹೇಳ್ತಾರೆ, ಗರುಡ ಪುರಾಣ ಅದರಲ್ಲಿ ಹಾಕಿದ್ದಾರಲ್ಲ, ಎಲ್ಲ ದೇವತೆಗಳು ಹಾಕಿದ್ದಾರೆ. ನೀವು ಹೇಳಿದ ಭಕ್ತಿ ಇದ್ದವರಿಗೆ ಅವ್ರ ಪಿಂಡ ಆಗ್ತಾ ಇರೋದು ಪರಮಾತ್ಮ.
ಅಯ್ಯೋ ಅದು ಭಕ್ತ ಸೇವೆ ಇಲ್ಲ, ಆದ್ರೆ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕಿಲ್ಲ. ಅವತ್ತಿನ ಸ್ಮರಣಾರ್ಥ ತಂದೆ ತೀರೋದಿನ ಕರೆದು ಎಲ್ಲ ಭಕ್ತರು ಸೇರಿ ಪ್ರಸಾದ ಅದನ್ನು ಮುಕ್ತ ಆಗಿರ್ತಾರೆ. ಅದು ಕೂಡ ಜಾಸ್ತಿ ಮಾಡಿದ್ರೆ ಒಳ್ಳೇದು.
ಪ್ರಭು ಭಗವದ್ಗೀತೆ
2 ಪ್ರಜ್ಞೆಯಲ್ಲಿ ಎಲ್ಲವೂ, ಅದು ಕೂಡ ನಾವು ನಿರ್ಲಕ್ಷ್ಯ ಮಾಡೋಣ. ಅದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭೂತಾಪ್ತ ನಾಮನ್ನ ಶ್ಲೋಕ ಬರುತ್ತೆ, ಭಾಗದಲ್ಲಿ ಬರುತ್ತೆ. ಯಾವುದೇ ತರ ಋಣ ಇಲ್ಲ ಅಂತ. ಅದು ಕೂಡ ನಮ್ಮ ಸ್ವಾಭಾವಿಕವಾಗಿ ಒಂದು ವ್ಯಾಮ ಅಥವಾ ಒಂದು ಪ್ರೀತಿ ಇರುತ್ತೆ, ವಾತ್ಸಲ್ಯ ಇರುತ್ತೆ. ಅದಕ್ಕೋಸ್ಕರ ಭಕ್ತರನ್ನು ಸೇರಿಸಿ ಕೀರ್ತನೆ ಮಾಡಿ ಅವ್ರ ಫೋಟೋ ಇಟ್ಟು ಮಾಡಿದ್ರೆ ತಪ್ಪೇನಲ್ಲ, ಅಪರಾಧ ಏನಲ್ಲ, ಒಳ್ಳೇದು. ಅದೇ ಅದನ್ನೇ ನೀವು ಪ್ರಚಾರ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಬಹುದು. ನಮ್ಮ ವೈಕುಂಠ ಸಮಾರಂಭ ಎಲ್ಲ ಭಕ್ತರನ್ನು ಸೇರಿಸಿ, ಅದೇ ಹೆಸರು ನಿಮ್ಮ ಎಲ್ಲ ಮನೆಯವರ ಸೇರಿಸಿ ಅವ್ರಿಗೆ ಪ್ರಚಾರ ಮಾಡಿ. ಪರಿಣಾಮ ಯಾವುದೇ ಕಾರಣಕ್ಕೆ ಯಾವುದೇ ಮಂಗಳ
ರಾಜ
ಅನಕ ಸನಾತನ ಋಷಿಗಳು ಬ್ರಹ್ಮಾದಿಯವರ ಮಕ್ಕಳು. ಪಿತೃಲೋಕನ ಬೇರೆ ಇದೆ, ಇನ್ನೊಂದು ಲೋಕನ ಇದೆ ಪಿತೃಲೋಕ. ಪಿತೃಲೋಕನ ಬೇರೆ, ಅವ್ರ ಪಿತೃಲೋಕದಲ್ಲಿ ಇರಲ್ಲ. ಅದಕ್ಕೆ ಎಲ್ಲ ಅಭ್ಯಾಸ ಮಾಡಿದ್ರು ಕೂಡ ಹರೇ ಕೃಷ್ಣ ಮಂತ್ರ ಮಾಡ್ತಾ ಇದ್ರೆ ಕೃಷ್ಣ ಮಂತ್ರ ಹೇಗಿದ್ರೆ ಅದು ಅವ್ರದ್ದು ಅವ್ರ ಗತಿಯಲ್ಲಿ ಅಂತ ನಮ್ಗೆ ಗೊತ್ತಾಗಲ್ಲ. ಅವರು ಮೇಲೆ ಹೋಗಿರ್ಬೋದು, ಕೆಳಗೆ ಹೋಗಿರ್ಬೋದು, ಎಲ್ಲ ಇರ್ಬೋದು. ಅವ್ರ ಕಷ್ಟಕಾಲದಲ್ಲಿ ಇದ್ರೆ ಕಷ್ಟ ಇದ್ರೆ ನಮ್ಗೆ ಸುತ್ತರ ಅಂದ್ರೆ ಆಯ್ತಲ್ಲ, ಸುತ್ತರ ಅಂದ್ರೆ ಹೋಗ್ಬಿಡ್ತಾರೆ ಅವ್ರ
ಜವಾಬ್ದಾರಿ.
ನಾನು ಪಿಂಡಗಳ ಮಾಡ್ತಿರೋದಕ್ಕೆ ಇಲ್ಲಿ ಇರುವಂತ ನಿಜ ಅದು. ಆದ್ರೆ ಅದು ಕರ್ಮಕಾಂಡಕ್ಕೆ ಅನ್ವಯಿಸುತ್ತದೆ ಜಾಸ್ತಿ. ಯಾಕಂದ್ರೆ ಕರ್ಮಕಾಂಡ ಭಕ್ತಿ ಮಾಡದೇ ಇರೋ ನಾನು ಹೋದ್ರೆ ಅವನು ಪ್ರೇತ ಆಗೋದು ಖಂಡಿತ ಕಷ್ಟ ಇರುತ್ತೆ ಅವ್ನಿಗೆ. ಅವನಿಗೆ ಅದು ಭಕ್ತರಿಗೆ ಅದೆಲ್ಲ ಏನ್ ಮಾಡ್ತೀವಿ. ಆದ್ರೆ ಅವರು ಪ್ರತಿಯೊಬ್ಬರ ಪಯಣ ಜಾಸ್ತಿ ಅಲ್ಲ, ಬೇರೆ ಬೇರೆ ಇರುತ್ತಲ್ಲ ಪ್ರತಿಯೊಂದು ಮಾರ್ಗ. ಅವನ ಮಾರ್ಗ ಬೇರೆ, ಇವನ್ ಮಾರ್ಗ ಬೇರೆ, ಯಾರಿಲ್ಲ ನಮ್ಗೆ ಗೊತ್ತಾಗಲ್ಲ. ಆಯ್ತು, ತುಂಬಾ ಜಟಿಲ್ ಅಂತ ಹೇಳಲ್ಲ, ತುಂಬಾ ಇದನ್ನ ನಿರ್ದಿಷ್ಟವಾಗಿ ಹೇಳಿದ್ ಕಷ್ಟ, ತುಂಬಾ ಕಷ್ಟ. ಎಕ್ಸಾಕ್ಟ್ ಹಿಂಗೆ ಅಂತ ಹೇಳಕ್ಕಾಗಲ್ಲ, ನಾವು ಸಾಮಾನ್ಯವಾಗಿ ಹೇಳ್ಬೋದು ಹಿಂಗ ಆಗ್ಬಹುದು ಅಂತ ಹೇಳ್ಬೋದು. ಅದಕ್ಕೆ ಎಲ್ಲ ಪ್ರಶ್ನೆ ಒಂದೇ ಉತ್ತರ ಏನಂದ್ರೆ ಹರೇ ಕೃಷ್ಣ ಹರೇ
ಕೃಷ್ಣ.
ನಾವು ತಪ್ಪದ ಮೇಲೆ ತಿಳ್ಕೊಬಹುದು, ಚರ್ಚೆ ಮಾಡ್ಲಿಕ್ಕೆ ಪ್ರಚಾರ ಮಾಡ್ಲಿಕ್ಕೆ ಆಗಬಹುದು. ಆದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ನಾವು ಮಾಮಂತ್ರ ಮಾಡಿದ್ರೆ ಎಲ್ಲ ಸರಿ ಸರಿನಾ.